ವಿಷ್ಣುರ್ವ್ಯಸ್ತಸ್ತಃ ಸಕಲಗುಣರಿಷವ್ಯಪೇತ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಂ ಯಂ ನ ಪಶ್ಯಂತಿ ಪಶ್ಯಂತಂ ಚಕ್ಷುರ್ಯಸ್ಯ ನರಿಷ್ಯತಿ ತಂ ಭೂತ ನಿಲಯಂ ದೇವಂ ಸುಪರ್ಣಮುಪಧಾವತ. ಯಂ ನ ಪಶ್ಯಂತಿ ಪಶ್ಯಂತಂ ಚಕ್ಷುರ್ಯಸ್ಯ ನರಿಷ್ಯತಿ ತಂ ಭೂತ ನಿಲಯಂ ದೇವಂ ಸುಪರ್ಣಂ ಉಪಧಾವತ. ಪಶ್ಯಂತಂ ಯಂ ನ ಪಶ್ಯಂತಿ, ಎಲ್ಲರೂ ಎಲ್ಲದನ್ನೂ ದೇವರು ನಮ್ಮನ್ನು ಎಲ್ಲರನ್ನೂ ನೋಡ್ತಾನೆ, ಆದರೆ ಆತನ ನೋಡೋದಕ್ಕಾಗೋದಿಲ್ಲ. ಚಕ್ಷುರ್ಯಶ್ಯ ನರಿಷ್ಯತಿ, ಯಾರ ಕಣ್ಣಿಗೆ ಎಂದೂ ಕೂಡ ರೀಂಕ್ಷಯೇ ನಾನಶ್ಯ, ಅವರ ಪರಮಾತ್ಮರ ಕಣ್ಣಿಗೆ ಎಂದೂ ಕೂಡ. ಆಮೇಲೆ ತಂಭೂತ ನಿಲಯಂ ದೇವಂ, ತಂಭೂತ ನಿಲಯಂ ಎಲ್ಲ ಜನದ ಸರ್ವಭೂತ ಸರ್ವಾಸು ನಿಲಯ, ವಿಷ್ಣು ಸಹಸ್ರನಾಮ ಬರೋದು ಎಲ್ಲದರಲ್ಲೂ ನಿಲಯ ನೆಲೆಸಿರ್ತಕ್ಕಂಥವನು ವಾಸುದೇವ. ದೇವಂ ಸುಪರ್ಣ ಉಪಧಾವತ, ಅಂತ ಸುಪರ್ಣನನ್ನ ಉಪಧಾವತ. ಸುಪರ್ಣ ಅಂದರೆ ಸುಪರ್ಣೋ ವಾಯುವಾಹನ, ವಿಷ್ಣು ಸಹಸ್ರನಾಮದ ಪದ ಮೇಲೆ ಗರುಡ ಅಂತ ಅರ್ಥ ಮಾಡ್ಕೋಬಾರ್ದು. ಸುಪರ್ಣ ಅಂದರೆ ವಿಷ್ಣು, ಸೂಪರ ಆನಂದ ಬೆಳೀತ, ಸುಪ ಸೂಪರ್ ಣ ಆನಂದ, ಅದಕ್ಕೆ ಸೂಪರ್ ಆನಂದ ಅಂತ. ಪರಮಾತ್ಮನಿಗೆ ಅಂತ ಆನಂದ ಇದೆ, ಸೂಪರ್ ಆನಂದ, ಅದು ಸುಪರ್ಣ ಅಂತ ದೇವರಿಗೆ ಹೆಸರು ಅಂತ ಕರೀತಾರೆ. ಆ ಪರಮಾನಂದ ಅಂದ್ರೆ ಒಂದೇ, ಸುಪ್ರೀಂ ಆನಂದ ಅಂದ್ರೆ ಒಂದು. ತಂಭೂತ ನಿಲಯಂ ದೇವಂ ಸುಪರ್ಣ ಉಪಧಾವತ ಯಸ್ಯಾದ್ಯಂತೌ ನ ಮಧ್ಯಂಚ ನ ಪರೋ ನ ಅಂತರಂ ಬಹಿಃ ವಿಶ್ವಸ್ಯ ಅಮೂನಿಯದ್ ಯಸ್ಮಾತ್ ವಿಶ್ವಂಚ ತದ್ರುತಂ ಮಹತ್. ಯಸ್ಯ ಆದ್ಯಂತೌ ನ ಮಧ್ಯಂಚ, ಯಸ್ಯ ಆದ್ಯಂತೌ ನ, ಯಾವನಿಗೆ ಆದಿ ಇಲ್ಲ ಮತ್ತು ಅಂತ್ಯ ಇಲ್ಲ, ನ ಮಧ್ಯ ಮಧ್ಯವೂ ಇಲ್ಲ, ನ ಪರೋ ಅವನಿಂದ ಶ್ರೇಷ್ಠನಿಲ್ಲ, ನ ಅಂತರಂ ಅವರ ಅಂತರ್ಯಾಮಿ ಅಂತ ಒಬ್ಬನಿಲ್ಲ, ನಾ ಬಹಿಹಿ ಅವನಿಗೆ ಹೊರಗೆ ದಾಟಿದವನು ಇನ್ನೊಬ್ಬನು ಅಂತಿಲ್ಲ. ಎಲ್ಲರ ಒಳಗೆ ಅವನು, ಎಲ್ಲರ ಹೊರಗೆ ಅವನಿರಬೇಕಾದ್ರೆ ಅವನೊಳಗೆ ಅವನವ್ರು ಯಾರಿಗೆ ಯಾರು ಸಾಧ್ಯ ಇದೆ. ವಿಶ್ವಸ್ಯ ಅಮೂನಿ ಯತ್ಯಸ್ಮಾ ವಿಶ್ವಂಚ ತದ್ರುತಂ ಬೃಹತ್. ವಿಶ್ವಸ್ಯ ಅಮೂನಿ ಜಗತ್ತಿನ ಎಲ್ಲವೂ ಕೂಡ ಯಸ್ಮಾತ್ ಯಾರಿಂದ ಉಂಟಾಗ್ತಿದೆಯೋ, ವಿಶ್ವಂಚ ತದ್ರುತಂ ಬೃಹತ್, ಅವನು ವಿಶ್ವ, ಅವನು ಪೂರ್ಣ. ವಿಶ್ವಂ ಸಮಸ್ತಂ ಪೂರ್ಣಮಿಹೋಚ್ಯತೆ ಅಂತ ಆಚಾರ್ಯ ಹೇಳ್ತಾರೆ. ಅವನು ಪೂರ್ಣ. ತದ್ರುತಂ ಮಹತ್, ಋತಂ ಋಗತೋ ಇತಿ ಧಾತೋಸ್ತು ಸದಾವಗತಿ ಹೇತುತ್ವತಃ ಋತಂ ಋತಂ ಬ್ರಹ್ಮ ಋತಮಿತ್ಯುಕ್ತಂ ಆಚಾರ್ಯರು ತತ್ವೋದ್ಯೋತದಲ್ಲಿ ಹೇಳ್ತಾರೆ. ಸದಾವಗತಿ, ಸದಾಕಾಲ ಸರ್ವಜ್ಞನಾಗಿರೋದ್ರಿಂದ, ಸದಾಕಾಲ ಎಲ್ಲರನ್ನೂ ತಿಳಿದಿರೋದ್ರಿಂದ ದೇವರಿಗೆ ಏನಂತ ಹೆಸರು ಋತ ಅಂತ ಕರೀತಾರೆ. ಮಹತ್, ಮಹತ್ ಅಂದರೆ ಅಣೋರಣೀಯಾನ್ ಮಹತೋ ಮಹೀಯಾನ್, ಬಹಳ ದೊಡ್ಡವನಾದವನು. ಎಲ್ಲ ದೇವ್ರ ಒಳ್ಳೆ ಪರಿಚಯಗಳವೆ, ನೆನಪಿಕೊಂಡಿರ್ಬೇಕು. ಯಶ್ಯ ಆದ್ಯಂತವು ನ ಮಧ್ಯಂ ಚ ನ ಪರೋ ನ ಅಂತರಂ ಬಹಿಹಿ ನ ವಿಶ್ವಶ್ಯ ಅಮೂನಿ ಯತ್ ಯಸ್ಮಾತ್ ವಿಶ್ವಂಚ ತದ್ರುತಂ ಬೃಹತ್. ಸ ವಿಶ್ವಕಾಯ ಗುರುಹೂತ ಈಶಃ ಸತ್ಯಂ ಪರಂಜ್ಯೋತಿ ಅಜಃ ಪುರಾಣ ಧತ್ತೇಶ್ಯ ಜನ್ಮಾದಿ ಅಜಯ ಆತ್ಮಶಕ್ತಿಯ ತಾಂ ವಿದ್ಯಯೋದಸ್ಯ ನಿರೀಹ ಅಸ್ತೇ. ಸಹ ವಿಶ್ವಕಾಯ ಪುರುಹೂತ ಈಶಃ ಸತ್ಯಂ ಪರಂಜ್ಯೋತಿ ಅಜಃ ಪುರಾಣ ಧತ್ತೇ ಅಸ್ಯ ಜನ್ಮಾದಿ ಅಜಯ ಆತ್ಮಶಕ್ತಿಯ ತಾಂ ವಿದ್ಯೆಯ ಉದಸ್ಯ ನಿರೀಹ ಅಸ್ತಿ. ಇನ್ನೆಂಥವನು ದೇವರು ಅಂದರೆ, ಸಹ ವಿಶ್ವಕಾಯ, ವಿಶ್ವಮ್ಯಶ್ಯ ಕಾಯ, ಜಗತ್ತೇ ಅವನಿಗೆ ದೇಹ ಅಂದರೆ ವಿರಾಟ್ ರೂಪ ಅಂತ ಅರ್ಥ. ವಿರಾಟ್ ರೂಪ ಜಗತ್ತೇ ದೇಹ ಅಂದರೆ ಜಗತ್ತೇ ದೇಹ ಅಂತ ಅರ್ಥ ಅಲ್ಲ, ಇಡೀ ಜಗತ್ತು ಅವನ ದೇಹದೊಳಗೆ ನೆಲೆಸಿದೆ ಅಂತ ಅರ್ಥ. ಪುರುಹೂತ, ಪುರು ಅಂದರೆ ಬಹು, ಪುರು ಅಂದರೆ ಪೂರ್ಣ, ಪುರು ಅಂದರೆ ಮೊದಲು. ಅದಕ್ಕೆ ಎಲ್ಲರಿಗೂ ಕೂಡ ಮದ್ದೇನು ಹೇಳಬೇಕು, ದೇವರಿಗೆ ಮೊದಲ ಹವಿಸ್ಸ, ಆದ್ದರಿಂದಾಗಿನೇ ಪುರುಹೂತ ಪುರುಹೂತ ಅಂತ. ಮೇಲ್ನೋಟಕ್ಕ ಪದ ಇಂದ್ರನ ಹೇಳ್ತಕ್ಕಂಥ ಪದ, ಮುಖ್ಯತಃ ಪುರುಹೂತ ಅಂದರೆ ನಾರಾಯಣನೇ. ಈಶಃ ಸರ್ವಸಮರ್ಥ, ಸತ್ಯಂ ಸತ್ಯಂ ಸಂಪೂರ್ಣ ಗುಣಂ, ಅಲ್ಲಿಗೆ ಅರ್ಥ ಹೇಳ್ಬಿಟ್ಟಿದೆ, ಸತ್ಯಂ ಸಂಪೂರ್ಣ ಗುಣಂ ಸತ್ಯಂ ಪರಂ ಧೀಮಹಿ ಅಲ್ಲಿ ತಾತ್ಪರ್ಯ ಬರೆದಿದ್ದಾರೆ, ಅದಕ್ಕೆ ಇಲ್ಲಿ ಹೇಳೋದಿಲ್ಲ. ಮತ್ತೆ ಪರಂ ಜ್ಯೋತಿ, ಜ್ಯೋತಿ ಪರಂ ಜ್ಯೋತಿ ಅಜಃ ಪುರಾಣ, ಮತ್ತೆ ಇನ್ನೆಂಥವನು ಅಜಃ, ರಜಾಯತೆ ಇತಿ ಅಜಃ, ಪುರಾಣತಿ ಇತಿ ಪುರಾಣ, ಪುರಾಣಿ ಅಣತಿ ಎಲ್ಲ ದೇವರ ಎಲ್ಲ ಜೀವರ ದೇಹದೊಳಗಿದ್ದಾನೆ, ಸ್ವರೂಪ ದೇಹದೊಳಗೆ ಇದ್ದಾನೆ, ಅದಕ್ಕೆ ಪುರಾಣ ಅಂತ ಹೆಸರು. ಮತ್ತೆ ಪುರಾಣಿ ಸ್ವಾಭಾವಿಕವಾದ ಅನಂತ ಅನಂತ ರೂಪಗಳನ್ನು ಹೊಂದಿದ್ದಾರೆ, ಅದಕ್ಕೆ ಪುರಾಣ, ಅತ್ಯಂತ ಪ್ರಾಚೀನ ಅದಕ್ಕೆ ಪುರಾಣ. ಈಗ ಅನೇಕ ರೀತಿಯಲ್ಲಿ ಪುರಾಣ ಶಬ್ದಕ್ಕೆ ಅರ್ಥ. ಧತ್ತೆ ಅಸ್ಯ ಜನ್ಮಾದಿ ಅಜಯ ಆತ್ಮಶಕ್ಯ ಅಸ್ಯ ಜನ್ಮಾದಿ ಜನ್ಮಾದ್ಯಸ್ಯ ಯತೋನ್ವಯಾದಿ ತರತಃ ಅಸ್ಯ ಈ ಜಗತ್ತಿನ ಜನ್ಮಾದಿ ಧತ್ತೆ ಸೃಷ್ಟಿ ಸ್ಥಿತಿ ಮೊದಲಾದ ಎಲ್ಲವನ್ನು ಕೂಡ ಉಂಟು ಮಾಡ್ತಾ ಇದ್ದಾನೆ. ಯಾರು ಸಹಾಯ ಬೇಕು ಅವನಿಗೆ ಅಂದರೆ ಆತ್ಮಶಕ್ತಿಯ ಬ್ರಹ್ಮದೇವರ ಸೃಷ್ಟಿ ಸ್ವಶಕ್ತಿಯಿಂದ ಅಲ್ಲ, ದೇವರ ಅನುಗ್ರಹ. ರುದ್ರದೇವರ ಲಯಕರ್ತೃತ್ವ ಸ್ವಶಕ್ತಿಯಿಂದ ಅಲ್ಲ, ದೇವರ ಅನುಗ್ರಹ. ಆದರೆ ಆತ್ಮಶಕ್ತಿಯ ಸ್ವಂತ ಶಕ್ತಿಯಿಂದ ಮಾಡ್ತಾ ಇದ್ದಾನೆ. ತಾಂ ವಿದ್ಯೆಯ ಉದಸ್ಯ ನಿರೀಹ ಆಸ್ತಿ ಅಂತ ಪರಮಾತ್ಮನನ್ನು ಏನು ಮಾಡಬೇಕು, ವಿದ್ಯೆಯ ತತ್ವಜ್ಞಾನ ಪಡೆದು ಯುಧಸ್ಯ ಉದಸ್ಯ ಅಂದ್ರೇನು, ಉಳಿದದನ್ನು ನಿರಾಕರಣೆ ಮಾಡಿ ಅಂತ. ಪರಮಾತ್ಮನನ್ನ ತತ್ವಜ್ಞಾನ ತಿಳಿದು ಉಳಿದನ್ನು ನಿರಾಕರಣೆ ಮಾಡಿ ನಿರೀಹ ಆಸ್ತಿ, ಯಾವುದೇ ಬಯಕೆ ಇಲ್ಲದೆ ಎದ್ದು ಬಿಡ್ತಾನೆ ಅಂದರೆ ಬಯಕೆ ಇರೋದು ಯಾವಾಗ, ಯಾವ ಬಯಕೆ ಈಡೇರದ ಹೋದಾಗ. ಜಡವಸ್ತುಗಳಿಗೆ ಬಯಕೆ ಇಲ್ಲ, ತಿಳುವಳಿಕೆನೇ ಇಲ್ಲ. ಮುಕ್ತರಿಗೆ ಬಯಕೆ ಇಲ್ಲ, ಪೂರ್ಣ ಆಗೋಗ್ಬಿಟ್ಟಿದೆ ಎಲ್ಲ. ಊಟ ಹೊಟ್ಟೆ ಮೂಟಗಳು ಯಾವುದು ಬೇಡ ಅಂತಾರಲ್ಲ ಆ ಟೈಮ್, ನಿರೀಹ ಆಸ್ತಿ ಯಾವುದೇ ರೀತಿಯಲ್ಲಿ ಅಪೇಕ್ಷಾ ರಹಿತನಾಗಿ ಇರ್ತಾನೆ. ಅಜಃ ಪುರಾಣ ಇತ್ಯಾದಿ. ಇದೇ ಹೆಚ್ಚಬ್ದ ಹಿಂದೆಲ್ಲ ಅನೇಕ ಶಬ್ದಗಳು ಬಂದಿರೋದ್ರಿಂದ ಸಂಕ್ಷಿಪ್ತ ಬರೆದುಬಿಟ್ಟಷ್ಟೇ. ಸ ವಿಶ್ವಕಾಯ ಪುರುಹೂತ ಈಶಃ ಸತ್ಯಂ ಪರಂ ಜ್ಯೋತಿ ಅಜಃ ಪುರಾಣ ಧತ್ತೆ ಅಸ್ಯ ಜನ್ಮಾದಿ ಅಜಯ ಆತ್ಮಶಕ್ತಿಯ ತಾಂ ವಿದ್ಯೆಯ ಉದಸ್ಯ ನಿರೀಹ ಆಸ್ತಿ. ತಾಮ್ ಅಂದರೆ ಪರಮಾತ್ಮನ ಇಚ್ಛಾಶಕ್ತಿಯನ್ನು ವಿದ್ಯೆಯಿಂದ ತಿಳಿದು ಅವಿದ್ಯೆಯನ್ನು ನಾಶ ಮಾಡಿಕೊಂಡು ನಿರೀಹನಾಗಿ ಸುಖವಾಗಿರ್ತಾನೆ ಅಂತ ಅರ್ಥ. ಧತ್ತೆ ಧರಿಸಿದ್ದಾನೆ, ಧತ್ತೆ ಧರಿಸಿದ್ದಾನೆ ಅಂತ ಅರ್ಥ. ಬೇರೆ ಯಾರೂ ತರಗಬೇಕಿಲ್ಲ, ಸ್ವಂತ ಶಕ್ತಿಯಿಂದ ಧರಿಸಿದ್ದಾನೆ ಅಂತ ಅರ್ಥ. ಅಥಾಗ್ರ ಋಷಯಸ್ ಕರ್ಮಾಣಿ ಈ ಹಂತೆ ಕರ್ಮ ಹಂತವೇ ಈಹ ಮಾನೋ ಹಿ ಪುರುಷ ಪ್ರಾಯೋ ಅನೀಹಾಂ ಪ್ರಪದ್ಯತೆ. ಅಥ ಅಗ್ರೇ ಋಷಯ ಕರ್ಮಾಣಿ ಈ ಹಂತೆ ಕರ್ಮ ಹಂತವೇ ಈಹ ಮಾನ ಹಿ ಪುರುಷ ಪ್ರಾಯ ಅನೀಹಾಂ ಪ್ರಪದ್ಯತೆ. ಅಥ ಅನಂತರ ಅಗ್ರೇ ಮೊದಲಿಗೆ ಋಷಯ ಋಷಿಗಳು ಕರ್ಮಾಣಿ ಕರ್ಮಗಳನ್ನು ಕರ್ಮ ಹಂತವೇ ಈ ಹಂತೆ. ಈ ಹಂತವೇ ಅನ್ನೋದು ವೈದಿಕ ಪದ ಕಥೆ ಆಯ್ತು. ಹಂತುಂ ಅಂತ ಅದಕ್ಕೆ ಅರ್ಥ, ಕ್ಲಾಸಿಕದಲ್ಲಿ ಉಪಯೋಗಿಸ್ಬಾರ್ದನ್ನ. ಕರ್ಮ ಹಂತುಂ ಅಂದರೆ ತಮ್ಮ ಎಲ್ಲ ಕರ್ಮಗಳ ಒಂದು ಬಂಧನವನ್ನು ಕಳ್ಕೊಳ್ಳೋದಕ್ಕೋಸ್ಕರ, ಎಲ್ಲ ಕರ್ಮಗಳ ಬಂಧನದ ಪರಿಹಾರಕ್ಕೋಸ್ಕರವಾಗಿ ಏನು ಮಾಡ್ತಾರೆ, ಈ ಹಂತೆ ಕರ್ಮಾಣಿ ಈ ಹಂತೆ, ಅವರಿಗೋಸ್ಕರ ಕರ್ಮಗಳನ್ನು ಮಾಡಿ ಕರ್ಮದ ಬಂಧನ ಕಳ್ಕೊಂಡ್ಬಿಡ್ತಾರೆ. ಕರ್ಮ ಹಂತವೇ ದುಷ್ಕರ್ಮ ಪರಿಹಾರಾಯ ಯಾಗಾದಿ ಕರ್ಮಾಣಿ ಈ ಹಂತೆ. ದುಷ್ಕರ್ಮಗಳನ್ನು ಕಳ್ಕೊಂಡ್ರೆ ಮಾಡಿ ಸತ್ಕರ್ಮಗಳನ್ನು ಮಾಡಬೇಕು, ಅದು ಸುಲಭ. ಅದು ಕರ್ಮ ಹಂತವೇ ಕರ್ಮಾಣಿ ಈ ಹಂತೆ, ನೋಡೋದಕ್ಕೆ ವಿರುದ್ಧ. ಅದು ಕರ್ಮಗಳನ್ನು ಕಳ್ಕೊಳ್ಳೋದು ಕರ್ಮಗಳನ್ನು ಮಾಡ್ತಾರೆ ಅಂದರೆ ದುಷ್ಕರ್ಮಗಳನ್ನು ಕಳ್ಕೊಳ್ಳೋದು ಸತ್ಕರ್ಮಗಳನ್ನು ಮಾಡ್ತಾರೆ ಅಂತ ಅರ್ಥ. ಇವತ್ತು ಕಾಲುಕ್ ದಿನ ಕೈ ತೊಳ್ಕೊಂಡ್ಬಿಟ್ಟ, ಶುದ್ಧ ಮಾಡ್ಕೋಬೇಕು, ಏನು ಮಾಡಬೇಕಾಗ, ಮತ್ತೆ ಒಳ್ಳೆದಿರ ಕೈ ತೊಳ್ಕೋಬೇಕು. ನೀವು ಕೊಳಕದಿರ ಕೈ ತೊಳ್ಕೊಂಡ ಮೇಲೆ ಒಳ್ಳೆ ನೀರು ಬೇಕೇ ಬೇಕು. ಇದು ನೀರು ಅದು ನೀರೇ. ನೀರಿಂದ ನೀರು ತೊಳ್ಕೊಂಡ ಅಂದರೆ ಕೊಳಕದಿರ ಒಳ್ಳೆ ನೀರಿಂದ ತೊಳ್ಕೊಂಡ. ಅದು ಕರ್ಮ ಅಂದ್ರೂ ಒಂದೇ, ನೀರು ಅಂದ್ರೂ ಒಂದೇ. ತಸ್ಮಿನ್ನಪೋ ಮಾತರಿಶ್ವಾ ತಥಾತಿ. ಅದಕ್ಕೆ ಯಾವುದೇ ಕರ್ಮಾಚರಣೆ ಮಾಡಬೇಕಾದ್ರೆ ಯಾರು ನೀರು ಹಿಡ್ಕೊಂಡು ಕಲ್ಪ ಮಾಡ್ತಾರೆ ಅಂದರೆ ನೀರಿಗೆ ಅರ್ಥ ಏನು, ಕರ್ಮ ಅಂತ ಅರ್ಥ. ತಸ್ಮಿನ್ನಪೋ ಮಾತರಿಶ್ವಾ ತಥಾತಿ. ಅದನ್ನು ಯಾರ ಮೂಲಕ ಕೊಡಬೇಕು, ಅದನ್ನು ವಾಯುದೇವರ ಮೂಲಕ ಕೊಡಬೇಕು. ಅದಕ್ಕೋಸ್ಕರ ಕೈಯಲ್ಲಿ ನೀರು ಹಿಡ್ಕೊಂಡು ಕೊಟ್ಬಿಟ್ರೆ ಈ ಕರ್ಮ ಮಾಡ್ತೇನೆ ವಾಯುದೇವರ ಮೂಲಕ ಅರ್ಪಣೆ ಮಾಡ್ತೇನೆ ಅಂತ ಅರ್ಥ. ಅದನ್ನು ಈಶಾವಾಸ್ಯರು ಹೇಳಿದ್ದಾರೆ. ಈಹಮಾನೋ ಹಿ ಪುರುಷ ಪ್ರಾಯೋ ಅನೀಹಾಂ ಪ್ರಪದ್ಯತೆ. ಈಹಮಾನ ಈಗ ಪರಮಾತ್ಮನ ತಿಳ್ಕೊಳ್ಳಕ್ಕೆ ಕೊಟ್ಟಂತ ಮನುಷ್ಯ ಕೊನೆಗೆ ಏನ್ ಮಾಡ್ತಾನೆ, ಅನೀಹಾಂ ಯಾವುದೇ ಅಪೇಕ್ಷೆಯನ್ನು ಹೊಂದದಂತೆ ಉದ್ಧಾರವನ್ನು ಹೊಂದಿಬಿಡ್ತಾನೆ. ಅದು ಬಹಳ ಮುಖ್ಯ. ಈಹಮಾನ ಕರ್ಮಾಣಿ ಈಹಂತೆ ಕುರ್ಬಂತಿ. ಈಹಮಾನ ಕರ್ಮ ಕುರ್ವಾಣ ಯುಧೂತ ದುಷ್ಕರ್ಮ ಅನೀಹಾಂ ನಿವೃತ್ತಿ ಪದವೀಂ ಪ್ರಾಪ್ಯ ಪ್ರಾಯೋ ಬಹುಲಂ ಜ್ಞಾನಂ ಪ್ರಾಪದ್ಯತೆ ಇತ್ಯನ್ವಯ. ಈಹಮಾನ ಕುರ್ಮನ್ನೇವೇಹ ಕರ್ಮಾಣಿ ದ್ವಿಜೀ ವಿಶೇಷ ಶತಂ ಸಮಹ. ಅದನ್ನು ಹೇಳೋದಕ್ಕೋಸ್ಕರ ಕರ್ಮದ ಬಂಧನ ಕಳ್ಕೋಬೇಕಾದ್ರೆ ಕರ್ಮ ಮಾಡೋದೇ ಮುಗಿವ. ನಾಳೆ ಯಾವುದೋ ಅರ್ಜೆಂಟ್ ಕೊಡಬೇಕಾಗಿದೆ, ಸಪ್ಲೈ ಸಬ್ಮಿಟ್ ಮಾಡಬೇಕಾಗಿದೆ, ಬರೀ ಟೆನ್ಷನ್ ಮಾಡಿ ಮುಗಿಸಿಬಿಟ್ಟ, ನಿಶ್ಚಿಂತೆ ಆಗೋಯ್ತಾಗಿ ಒಬ್ಬ ಸದ್ಯ ಪೀಡೆ ಹೋಯ್ತು ಅಂದ್ಬಿಡ್ತಾರೆ. ಆ ಥರ ಅದು ಕರ್ಮವನ್ನು ನಾವು ಬಿಟ್ಟು ಕಳ್ಕೊಳ್ಳೋಕ್ಕಾಗಲ್ಲ, ಏನು ಮಾಡ್ಬೇಕನ್ನ ಮಾಡಿ ಕಳ್ಕೋಬೇಕು. ಅದು ಮುಖ್ಯ. ಬಿಲ್ಲು ಬಂದಿರುತ್ತೆ, ಕೊಟ್ಬಿಟ್ರೆ ಕಾಟ ಮುಗಿಯುತ್ತೆ ಹೊರತು ಹರದಾಕ್ಬಿಟ್ರೆ ಮುಗಿಯೋದಿಲ್ಲ, ಜಾಸ್ತಿ ಆಗಿಬಿಡುತ್ತೆ. ಬನ್ನಿ ಯಾವುದೇ ಅದಕ್ಕೆ ಅಪ್ ಟು ಡೇಟ್ ಆಗಿರಬೇಕು ಅಂತಾರಲ್ಲ, ಹಾಗೆ ಯಾವುದೇ ಕರ್ಮವನ್ನು ಕಳ್ಕೋಬೇಕು ಅಂತಿದ್ರೆ ಅದು ಮಾಡಿ ಮುಗಿಸಿಬಿಡಬೇಕು. ಬರೀ ಮಾಡಿ ಮುಗಿಸಿದ್ರೆ ಮತ್ತೇನೋ ಚಾನ್ಸ್ ಇದೆ, ಬಂದನ ಸಬ್ಮಿಟ್ ಮಾಡ್ಬೇಕು. ಯಾರಿಗೆ ಕೊಡ ಸರ್ ಮಾಡಿಟ್ಕೊಂಡ್ಬಿಟ್ಟ, ಇನ್ನೊಂದು ಸ್ವಲ್ಪ ಟೆನ್ಷನ್ ಉಳ್ಕೊಂಡಿದೆ. ಮತ್ತೆ ನಾಳೆ ಕೊಡಬೇಕು ಅಂತ ಎಲ್ಲ ಮಾಡ್ಕೊಂಡ್ಬಿಟ್ಟ, ಇನ್ನು ನಾಳೆ ಬಂದಿಲ್ಲ ಕೊಟ್ಟಿಲ್ಲ, ಅದೊಂದು ಟೆನ್ಷನ್. ಅದು ಕೊಟ್ಟ ಮೇಲೆ ಪೂರ್ತಿ ನಿಶ್ಚಿಂತೆ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಅದರಿಂದ ಮಾಡೋದು ಪಾರ್ಟ್ ಎ, ಒಪ್ಸೋದು ಪಾರ್ಟ್ ಬಿ. ಗೊತ್ತಾಯ್ತಾ? ಅದು ಆ ದೃಷ್ಟಿಯಿಂದ ಇಹ ಮಾನೋ ಹಿ ಪುರುಷ ಪ್ರಾಯೋ ಅನೀಹಾಂ ಪ್ರಪದ್ಯತೆ. ಈಗ ನಿವೃತ್ತ ಪ್ರವೃತ್ತ ಕರ್ಮದಲ್ಲಿ ಫಲಾಪೇಕ್ಷೆ ಬಿಟ್ಟು ಯಾವ್ದು ಹೊರಡುತ್ತಾನೆ ಅವನು ಅನೀಹಾಂ ಪ್ರಪದ್ಯತೆ, ಪ್ರವೃತ್ತ ಕರ್ಮ ಮಾಡಿದರೂ ಕೂಡ ನಿವೃತ್ತಿಯನ್ನ ಫಲ ನಿವೃತ್ತಿಯನ್ನು ಹೊಂದಿ ಉದ್ಧಾರ ಆಗಿಬಿಡ್ತಾನೆ. ಈಹತೆಯೇ ಭಗವಾನ್ ಈಶೋ ನಹಿ ತತ್ರ ವಿಷಜ್ಯತೆ ಆತ್ಮಲಾಭೇನ ಪೂರ್ಣಾರ್ಥೋ ನಾವಸೀದಂತಿ ಏ ಅನುತಂ. ಈಹತೆ ಭಗವಾನೀಶಃ ನಹಿ ತತ್ರ ವಿಷಜ್ಯತೆ. ಪರಮಾತ್ಮ ಎಲ್ಲವನ್ನೂ ಇಷ್ಟಪಡ್ತಾನೆ, ಅದು ಯಾವುದರಲ್ಲೂ ಕೂಡ ಸಕ್ತನಾಗೋದಿಲ್ಲ. ಫಲೇ ಸಕ್ತೋ ನಿಬದ್ಧತೆ, ಪರಮಾತ್ಮ ಮಾಡಿದಷ್ಟು ಕೆಲಸ ಯಾರೂ ಮಾಡೋದಿಲ್ಲ. ಅವನು ಲೇಪ ಚೂರು ಕೂಡ ಇಲ್ಲ, ಯಾತಕ್ಕೆ ಯಾವುದರಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ. ನಾವು ಮಾಡೋದ್ರೆ ಸ್ವಲ್ಪ ಸಿಕ್ಕಾಕೊಂಡ್ಬಿಡೋದು, ಗೊತ್ತಾಯ್ತಾ, ಮಾಡೋದ್ ಸ್ವಲ್ಪ ಸಿಕ್ಕಾಕೊಳ್ಳೋದು, ಎಲ್ಲ ಮಾಡಿ ಸಿಕ್ಕಾಕೊಳ್ಳೋದು. ಕಾರಣ ಏನು ಅಂದ್ರೆ, ಯಾರಿಗೆ ಫಲದ ಅಪೇಕ್ಷೆ ಇಲ್ಲ ಅವರಿಗೆ ಬಂಧನ ಇಲ್ಲ, ಯಾರಿಗೆ ಫಲದ ಅಪೇಕ್ಷೆ ಇರ್ತದೆ ಅವರು ಬಂಧಿತರಾಗ್ತಾರೆ. 10 ರೂಪಾಯಿಗಂತ ಸಿಕ್ಕಾಕೊಂಡ, ಬರೀ 10 ರೂಪಾಯಿಗಂತ 1 ರೂಪಾಯಿ ಪಿಕ್ ಮಾಡಿ ಸಿಕ್ಕಾಕೊಂಡ್ಬಿಟ್ಟ. ಅವ್ರು ಕ್ಯಾಶಿಯರ್ ಲಕ್ಷಾಂತರ ವ್ಯವಹಾರ ಮಾಡಿದ್ರೆ ಸಿಕ್ಕಾಕೊಳ್ಳೋದಿಲ್ಲ, ಯಾತಕ್ಕೆ ಅವನ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಡ್ತಾನೆ ದಿವಸ, ಒಂದ್ ಚೂರು ಸಿಕ್ಕಾಕೊಳ್ಳೋದಿಲ್ಲ, ಯಾತಕ್ಕೆ ಸರಿಯಾಗಿ ಮಾಡಿಬಿಡ್ತಾರೆ. ಇವ್ರು ಇನ್ನೊಬ್ರದ್ದು 10 ರೂಪಾಯಿ ತಗೊಂಡ ಸಿಕ್ಕಾಕೊಂಡ್ಬಿಟ್ಟ. ಆದ್ರಿಂದ ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಫಲಾಸಕ್ತಿ ಬಂತು ಅಂದ್ರೆ ಅದು ಬಂಧಕ, ಫಲಾಸಕ್ತಿ ಇಲ್ಲ ಅಂದ್ರೆ ಅದು ಮೋಚಕ ಅಷ್ಟೆ. ಆತ್ಮಲಾಭೇನು, ಯಾರೋ ಬಂದ ತುಳಸಿಕ್ಕಿ ತಗೊಂಡು ಹೋದ ಮನೆಯಿಂದ ಸಿಟ್ಟು ಬಂದು ತೊಡಲಕ್ಕೆ ಹೋಗ್ತೀವಿ, ಸಾಮಿಳು ಕೊಡ್ತೀನಿ ಮಠಕ್ಕೆ ಅಂದ, ಅವು ತಗೊಂಡೋಗು ಅಂತ ಹೇಳ್ಬಿಡಿ. ಯಾತಕ್ಕೆ? ತನಗೆ ಹೋಯ್ತಾ ಇಲ್ಲ, ಅದಕ್ಕೆ ಕೊಡ್ತೀವಿ, ತಕ್ಷ ಹೋಗ್ಕೊಂಡ್ಬಿಡಿದ್ರು. ಅದೇ ಸ್ವಲ್ಪ ಕೆಚ್ಚಲಿ ತಪ್ಪದು, ಬಟ್ ಯಾತಕ್ಕೆ ಹೋಯ್ತಿದ್ದಾನೆ ಅವನೀಗ? ಅದೇ ನಮ್ಮನ್ನು ಕೇಳಕ್ಕೆ ಉದ್ದೇಶ ಇತ್ತು, ಬಟ್ ಹೊತ್ತಾಗುತ್ತೆ ಅರ್ಜೆಂಟ್ ಅವ್ರನ್ನ ಕೇಳಿದ್ರು ಕೇಳಲಿಲ್ಲ, ಅದು ಕೂಡ ತಪ್ಪಾಗ್ಲಿಲ್ಲ. ಗೊತ್ತಾಯ್ತಾ? ಸೊಕ್ಕಿನಿಂದ ಕೇಳದೆ ಹೋದ್ರೆ ಸ್ವಲ್ಪ ಮಠಕ್ಕೆ ಕೊಡೋದು ನಿಮ್ಮನೇನ್ರಿ ಕೇಳೋದು, ಆ ರೀತಿ ಮಾತಾಡ್ತಾರೆ. ಮಠ ಕೂಡ ನಿಮ್ಮನೇನ್ರಿ ಕೇಳೋದು, ಹಾಗೆಲ್ಲ ಮಾತಾಡಬಾರದು. ಅಲ್ಲೂ ಕೂಡ ಏನ್ ಬೇಕು, ವಿನಯ ಸೌಜನ್ಯ ಬೇಕು. ಆದ್ರೆ ಯಾವುದೋ ಕಾರಣಕ್ಕೆ ಪರ್ಮಿಷನ್ ಕೇಳಕ್ಕಾಗಲಿಲ್ಲ, ಅರ್ಜೆಂಟ್ ಇತ್ತು, ದೋಷ ಆಗ್ಲಿಲ್ಲ. ಅದೇ ರೀತಿ ನಮಗೆ ಅಂತ ಹೇಳಿದ್ರೆ ಬಂಧಕ, ಇನ್ನೊಬ್ರಿಗೆ ಹೇಳಿದ್ರೆ ಮೋಚಕ. ಈಹತೆ ಭಗವಾನ್ ಈಶೋ ನಹಿತತ್ರ ವಿಷಜ್ಯತೆ ಆತ್ಮಲಾಭೇನ ಪೂರ್ಣಾರ್ಥೋ ನಾವಸೀದಂತೆ ಏನು ತಮ್. ಮನೆಗೆ ಆರಂಭ ದುಡ್ಡು ಕೇಳ್ತಾರೆ, ನಾಚಿಕಾಗಲ್ಲಿ ಬೇಡ್ತೀರಿ, ನಾಚಿಕಾಗಲ್ಲ ಅದಕ್ಕೆ, ಇಲ್ಲರಿ ಸಂಸ್ಥೆಗೆ ಡೊನೇಷನ್ ಅಂತ. ಅವಾಗ ಏನ್ ಮಾಡ್ತಾರೆ, ಬಂದು ಕೂಡಿಸಿಕೊಂಡು ಸಾರಿ ಸನ್ಮಾನ. ಮತ್ತೆ ಇವನು ಕೇಳಿದ್ರೆ 10-20 ರೂಪಾಯಿ ಕೊಡ್ತಿದ್ರು ಅಷ್ಟೇ, ಸಂಸ್ಥೆಗಳಿಗೆ ಎಷ್ಟು ಕೊಡ್ತಾರೆ? ಮತ್ತೆ 1000 ಗಟ್ಟಲೆ ಕೊಡ್ತಾರೆ. ಇಷ್ಟಾದ್ರೂ ಕೂಡ ಕೊಟ್ಟು ಇವ್ರಿಗೆ ಕೊಟ್ಟೆ ಅಂತ ಹೇಳೋದಿಲ್ಲ, ಮತ್ತೆ ಏನ್ ಮಾಡ್ತಾನೆ ಪಾಪ? ಅದಕ್ಕೋಸ್ಕರ ಇವ್ರು ಬಂದಿದ್ದಾರೆ, ಅದು ಬೇರೆ ಕ್ರೆಡಿಟ್ ಬೇರೆ. ಜೊತೆಗೆ ಇಸ್ಕೊಂಡೋಗಿದ್ ಬಂದು ಕೇಳಿದ್ರು ಕೂಡ ಏನಿಲ್ಲ ಅವರಿಗೆ, ಲೇಪ ಇಲ್ಲೇ ಇಲ್ಲ. ಪಾಪ ಈ ವಯಸ್ಸಿನೊಳಗೆ ಕಷ್ಟಪಟ್ಟುಬಿಟ್ಟು ಕೋಲು ಊರಿಕೊಂಡು ಬಂದು ಕೇಳಿದ್ರಲ್ಲ, ಪಾಪ ಎಷ್ಟು ಆಸೆ ನೋಡಿದ್ರೆ ಅದ್ರ ಬಗ್ಗೆ ಅಂತ ಯೋಚನೆ ಮಾಡಿದ್ದ. ಅದು ಭಿಕ್ಷುಕನಾಗೋದು ಏನಾಗ್ಬಿಟ್ಟ ಅವನೀಗ? ಉದಾರಿ ಆಗಿಬಿಟ್ಟ. ತನಗೆ ಅಂತ ಕೇಳಿದ್ರೆ ಭಿಕ್ಷುಕನಾಗ್ತಿದ್ದ, ಇನ್ನೊಬ್ಬರಿಗೆ ಕೇಳಿದ್ರೆ ಉದಾರಿ ಆದ. ದೇವರಿಗೆ ಕೇಳಿಬಿಟ್ರೆ ಬ್ರಹ್ಮಜ್ಞಾನಿ ಆಗಿಬಿಡ್ತಾನೆ. ದೇವರಿಗೋಸ್ಕರ ಪ್ರತಿಯೊಂದು ಯಾರು ಅಪೇಕ್ಷೆ ಪಡ್ತಾನೆ, ಏನಾಗ್ತಾನವನು? ಬ್ರಹ್ಮಜ್ಞಾನಿ ಆಗ್ತಾನೆ. ಅದ್ರ ಪ್ರತಿಯೊಂದು ಕಾರ್ಯಗಳನ್ನು ಯಾರಿಗೋಸ್ಕರ ಮಾಡಬೇಕಾಗ? ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು ಅಂತ ಅರ್ಥ. ಈಹತೆ ಭಗವಾನ್ ಈಶೋ ನಹಿ ತತ್ರ ವಿಷಜ್ಯತೆ ಆತ್ಮಲಾಭೇನ ಪೂರ್ಣಾರ್ಥ. ದೇವರು ಯಾತಕ್ಕೇನು ಅಪೇಕ್ಷೆ ಪಡೋದಿಲ್ಲ ಅಂದ್ರೆ ಆತ್ಮಲಾಭೇನ ಪೂರ್ಣಾರ್ಥ. ಆಪ್ತಕಾಮಸ್ಯ ಕಾಸ್ಪೃಹ ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವಚ ಕರ್ಮಣಿ. ದೇವರು ಏನಿಲ್ಲ ಅಂತ ಆಸೆ ಪಡಬೇಕಾಗಿದೆ? ನಾವು ಕೆಲವು ಯಾರೋ ಇರ್ತಾರೆ, ಯಾರೋ ಕತ್ಕೊಂಡವರು ಅಂದು ಬಿಡ್ತಾರೆ, ಅವರೇ ಕರೀತಾರೆ ಬೇಕಾದಷ್ಟು ಇದೆ ಅಂತ ಹೇಳ್ತಾರೆ. ಆ ಟೈಪ್ ಅಂತವರು ಕರೀತಾರೆ, ಆ ವಿಚಾರ ಬೇರೆ. ಸಾಮಾನ್ಯವಾಗಿ ಅಂತ ಆರೋಪದಿಂದ ಏನ್ ಮಾಡ್ತಾ ಇದ್ದಾರೆ, ಮೋಟಿವ್ ಇರಬೇಕು ಯಾವಾಗಲೂ ಅಂತ. ಮೋಟಿವ್ ಇಲ್ಲದ ಹೋದ್ರೆ ಅವ್ನು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಮೋಟಿವ್ ಅಂತ ಹೇಗೆ ಹುಡುಕ್ತಾರೋ, ಅವನಿಗೆ ಮೋಟಿವ್ ಇರೋದಕ್ಕೆ ಚಾನ್ಸ್ ಇಲ್ವಲ್ಲ ಅಂತ ಕೇಳೋ ಹಾಗೆ. ದೇವರಿಗೆ ಇರೋ ಚಾನ್ಸೇ ಇಲ್ಲ. ಆತ್ಮಲಾಭೇನ ಪೂರ್ಣಾರ್ಥ, ಅದಕ್ಕೆ ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿರಣಂತ ಗುಣ ಪರಮಃ. ನಿಜಪೂರ್ಣ ಸುಖಾಮಿತ ಅಂದ್ರೆ ಒಂದೇ, ಆತ್ಮಲಾಭ ಅಂದ್ರೆ ಒಂದೇ. ನಿಜ ಅಂದ್ರೆ ಆತ್ಮ ಪೂರ್ಣಾರ್ಥೋ ನಾವಸೀದಂತೆ ಏನು ತಮ್. ಆದ್ದರಿಂದ ತಮಾಷೆ ಅಂದ್ರೆ ಏ ಅನುತಮ್ ತೇಪಿ ನಾವಸೀದಂತಿ. ಪರಮಾತ್ಮ ಪರಿಪೂರ್ಣ, ಯಾರು ಅನುಸರಿಸಿ ನಡೀತಾರಲ್ಲ ಅವರು ಹಾಳಾಗೋದೇ ಇಲ್ಲ. ಅರ್ಥ ಆಯ್ತಾ? ಈಗ ಇವತ್ತು ಹಡಗು ಮುಳುಗೋದಿಲ್ಲ, ಹಡಗಲ್ಲಿ ಕೂತ್ರೆ ಕೂತವರು ಮುಳುಗೋದಿಲ್ಲ. ಬಹಳ ಸಿಂಪಲ್ ಅದು. ಪರಮಾತ್ಮನಿಗೆ ಯಾವುದರಲ್ಲೂ ಬಂಧನ ಇಲ್ಲ, ಆದ್ದರಿಂದ ಪರಮಾತ್ಮ ಅನುಸರಿಸಿದವರಿಗೆ ಎಂದು ಬಂದದ್ದು. ಏ ಅನು ತಮ್ ತೇಪಿ ನಾವಸೀದಂತಿ, ಯಾರು ಅನುಸರಿಸಿ ನಡೀತಾರೋ, ಏ ತಮ್ ಅನುವರ್ತಂತೆ ತೇಪಿ ನಾವಸೀದಂತಿ ಕಿಮುತ ಶ್ರೀ ಹರಿನಿತ್ಯನ್ವಯ. ಆ ರೀತಿ ಎರಡು ರೀತಿ ಅರ್ಥ ಅದಕ್ಕೆ. ದೇವ್ರನ್ನ ಅನುಸರಿಸಿದವರೇ ಬಂಧಕರಾಗಲಿಲ್ಲ ಅಂದ್ರೆ ದೇವ್ರು ಬಂಧಿತನಾಗ್ತಾನಾ? ಆ ರೀತಿ ಅರ್ಥ ಒಂದು ಕೈಮುತ್ತೆ ಅದು. ಅಥವಾ ದೇವ್ರನ್ನ ದೇವರೇ ಬಂಧಿತನಾಗೋದಿಲ್ಲ ದೇವರೊಂದ ಮೇಲೆ, ಅನುಸರಿಸಿದವರೇ ಬಂಧಿತರಾಗ್ತಾರೆ, ಇನ್ನೊಂದು ರೀತಿ ಅರ್ಥ. ಹೀಗೆ ಬರಬಹುದು, ಹಾಗೂ ಬರಬಹುದು. ತಮೀಹಮಾನಂ ನಿರಹಂಕೃತಂ ಬುಧೈಹಿ ನಿರಾಶಿಷಂ ಪೂರ್ಣಮನನ್ಯ ಚೋದಿತಂ ತಚ್ಚಿಕ್ಷಯಂತಂ ನಿಜವರ್ತ್ಮ ಮೂಢಾನ್ ಪ್ರಭುಂ ಪ್ರಪದ್ಯೇಖಿಲ ಧರ್ಮ ಭಾವನಂ. ತಮೀಹಮಾನಂ ತಂ ಈಹಮಾನಂ ನಿರಹಂಕೃತಂ ಬುಧೈಹಿ ನಿರಾಶಿಷಂ ಪೂರ್ಣಂ ಅನನ್ಯ ಚೋದಿತಂ ತಚ್ಚಿಕ್ಷಯಂತಂ ನಿಜವರ್ತ್ಮ ಮೂಢಾನ್ ಪ್ರಭುಂ ಪ್ರಪದ್ದೇ ಅಖಿಲ ಧರ್ಮ ಭಾವನಂ. ಇದು ಅಗ್ನೇಯ ಸುಭತಾರಾಯ ಎಲ್ಲ ಇದ್ದ ಹಾಗೆ ಕೊನೆಯ ಉಪಸಂಹಾರ ಇತ್ತು. ಅಲ್ಲಿ 18 ಬಂದಲ್ಲಿ 5 ಶ್ಲೋಕ 6 ಶ್ಲೋಕದಲ್ಲಿ ಮುಕ್ತಾಯ ಮಾಡಿಬಿಡ್ತಾರೆ. 6, 7, 8 ಶ್ಲೋಕದಲ್ಲಿ ಮುಕ್ತಾಯ ಮಾಡಿದ್ದಾರೆ. ತಂ ಈಹಮಾನಂ ಎಲ್ಲವನ್ನೂ ಮಾಡಲಿಕ್ಕೆ ಇಷ್ಟಪಡತಕ್ಕಂತಹ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ನಿರಹಂಕೃತಂ. ಇಷ್ಟಾದ್ರೂ ಪರಮಾತ್ಮನಿಗೆ ಏನಿಲ್ಲ, ಸ್ವಲ್ಪ ಮಾಡಿ ಅಹಂಕಾರ ಪಡ್ತೇವೆ, ಎಲ್ಲ ಮಾಡಿ ಏನ್ ಮಾಡೋದಿಲ್ಲ, ಅಹಂಕಾರದ ಹೆಸರೇ ಇಲ್ಲ ಪರಮಾತ್ಮನಿಗೆ. ಬುಧೈಹಿ ನಿರಾಶಿಷಂ ಪೂರ್ಣ ಅನನ್ಯ ಚೋದಿತಂ, ನಿರಾಶಿಷಂ ಯಾವುದೇ ಆಸೆಯನ್ನು ಹೊಂದದೇ ಇರತಕ್ಕಂತಹ ಪೂರ್ಣಂ ಪೂರ್ಣನಾದಂತಹ ಅನನ್ಯ ಚೋದಿತಂ ಅನನ್ಯ ಪ್ರೇರಿತಂ ಅಂತ. ನಾವೆಲ್ಲ ದೇವರಿಂದ ಪ್ರೇರಿತರೇ ಕೆಲಸ ಮಾಡ್ತೇವೆ, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ. ದೇವರು ಯಾವುದೊಂದು ಯಾರಿಂದ ಪ್ರೇರೇಪಣೆ ದೇವರಿಗಿಲ್ಲ, ಅದರಿಂದಾಗಿನೆ ಅನನ್ಯ ಅನ್ಯ ಪ್ರೇರಿತೋ ನಾವು ಅನ್ಯ ಚೋದಿತೋ ನಭವತಿ ಇತಿ ಅನನ್ಯ ಚೋದಿತ ತಂ, ಅನ್ಯ ಚೋದಿತನಾಗದೇ ಇರತಕ್ಕಂತಹ. ಮತ್ತೆ ಕ್ಷುಧ, ಇಲ್ಲಿ ಇನ್ನೊಂದು ಪಾಠ ಇದೆ, ಅದು ಯಾವ್ದು ಪಾಠ ಇದೆ ಅದಕ್ಕೆ ಬುಧಮಿತ್ಯಪಿ ಪಠಂತಿ, ಬುಧಂ ಅಂತ ಪಾಠ ಇದೆ. ನಿರಾಂಕೃತಂ ಬುಧಂ ನಿರಾಶಿಷಂ ಸರ್ವಜ್ಞಂ, ಇಲ್ಲಿ ಬುಧೈ ಎಂಬುದಕ್ಕೆ ಸೇರಿಸ್ಕೋಬೇಕಾಗ, ಇಲ್ಲಿ ಮುಂದಿನ ವಾಕ್ಯ ಸೇರಿಸ್ಕೋಬೇಕೆ ಹೊರತು ಇಲ್ಲಲ್ಲ. ತಚ್ಚಿಕ್ಷಯಂತಂ ನಿಜವರ್ತ್ಮ ಮೂಢಾನ್ ಬುಧೈ, ಅಲ್ಲಿಗೆ ಅನ್ವಯ ಮಾಡ್ಕೋಬೇಕು. ಜ್ಞಾನಿಗಳ ಮೂಲಕ ಮೂಢ ಅಂತ ತನ್ನ ಬಗ್ಗೆ ತಿಳಿದೇ ಇರತಕ್ಕಂಥ ಜನಗಳಿಗೆ ನಿಜವರ್ತ್ಮ ತನ್ನನ್ನು ಪಡಿತಕ್ಕಂಥ ದಾರಿಯನ್ನ ಶಿಕ್ಷಯಂತಂ ತಿಳಿಸ್ಕೊಡ್ತಕ್ಕಂತಹ ದೇವರು ಏನ್ ಮಾಡ್ತಾನೆ, ಈಗಿದ್ದಾನೆ ತನ್ನನ್ನು ಹೇಗೆ ಹೊಂದಬೇಕು ಅಂತ ತಿಳಿಸ್ಕೊಡ್ತಾನೆ. ಡೈರೆಕ್ಟ್ ತಿಳಿಸ್ಕೊಡೋದಿಲ್ಲ, ಬುಧೈ ಜ್ಞಾನಿಗಳ ಮೂಲಕ ತಿಳಿಸ್ಕೊಡ್ತಾನೆ. ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ, ಅದಕ್ಕೆ ಜ್ಞಾನಿಗಳ ಲಕ್ಷಣ ಏನಾಯ್ತು, ಈಗ ತಿಳಿಸ್ಕೊಡೋದು ಜ್ಞಾನಿಯ ಲಕ್ಷಣ. ತಿಳಿಯೋದು ಪಾರ್ಟ್ ಎ, ತಿಳಿಸೋದು ಪಾರ್ಟ್ ಬಿ. ಯಾವಾಗಲೂ ಕೂಡ ತಿಳಿದ ಜ್ಞಾನಿ ಇದ್ದಾನೆ, ತಿಳಿಸೋ ಜ್ಞಾನಿ ಇದ್ದಾನೆ. ಅದ್ರಲ್ಲಿ ಹೆಚ್ಚು ಪ್ರಿಫರೆನ್ಸ್ ಯಾರಿಗೆ, ತಿಳಿಸೋರಿಗೆ. ಅದಕ್ಕೆ ತಿಳಿಸೋರು ಏನಾಗಿರ್ಬೇಕು, ಫಸ್ಟ್ ಅವನು ತಿಳಿದಿರಬೇಕಾದ್ರಿಂದ ಮೋರ್ ಸಮಥಿಂಗ್ ಮೋರ್ ಆದ್ರಿಂದ ಅದು ಜಾಸ್ತಿ ಆಯಿತು. ಆ ದೃಷ್ಟಿಯಲ್ಲಿ ತಿಳಿಸ್ತಕ್ಕಂಥ ಕಾರ್ಯಕ್ಕೆ ಮಹತ್ವವನ್ನು ಕೊಟ್ಟು ನಿಜವರ್ತ್ನ ಮೂಢಾನ್ ಪ್ರಭುಂ ಪ್ರಪದ್ದೆ ಅಖಿಲ ಧರ್ಮ ಭಾವನಂ. ಅದಕ್ಕೆ ಇನ್ನೊಂದು ಕಾರಣ ಅಂದ್ರೆ, ಯಾರು ತಿಳಿಸ್ತಾರೋ ಜ್ಞಾನ ಹೆಚ್ಚು ಸ್ಪಷ್ಟ ಆಗುತ್ತೆ. ಗೊತ್ತಾಯ್ತಾ, ಒಂದು ಮಾತು ಹೇಳ್ತಾರೆ, ಯಾವ ಗುರುಗಳಿಂದ ಕಲಿಯೋದು ಎಷ್ಟಂತೆ, 25% ಅಷ್ಟೆ. ಇನ್ನೂ 25% ಎಲ್ಲಿಂದ ಬರುತ್ತಂತೆ, ಶಿಷ್ಯ ಜೊತೆಗೆ ಡಿಸ್ಕಸ್ ಮಾಡಿ ಬರುತ್ತಂತೆ, ಮ್ಯೂಚುವಲ್ ಫ್ರೆಂಡ್ಸ್ ಜೊತೆಗೆ. ಇನ್ನೊಂದು ವ್ಯಾಖ್ಯಾನ ಮಾಡಿ ಬರುತ್ತಂತೆ, ಗೊತ್ತಾಯ್ತಾ, ವ್ಯಾಖ್ಯಾನ ಮಾಡಿ ಇನ್ನೊಬ್ರಿಗೆ ಹೇಳಿ ಒಂದು ವ್ಯಾಖ್ಯಾನ ಬರೆದು ಬಿಟ್ರೆ ಇನ್ನೂ ದೊಡ್ಡದು. ಫಸ್ಟು ಗುರುಗಳಿಂದ ಓದೋದು 25%, ಆಮೇಲೆ ತಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋದು, ಆಮೇಲೆ ಇನ್ನೊಬ್ಬರಿಗೆ ಹೇಳೋದು, ಆಮೇಲೆ ಬರೆಯೋದು. ಇನ್ನೊಬ್ಬರು ಹೇಳಿದ್ರೆ ಆ ಕಾಲದವ್ರಿಗೆ ಮುಟ್ತದೆ, ಬರೆದು ಬಿಟ್ರೆ ಮುಂದಿನ ಕಾಲದವ್ರಿಗೂ ಮುಟ್ತದೆ. ಹೀಗಾಗಿ ನಾಲ್ಕು ಮಾಡಿಬಿಟ್ರೆ ಪೂರ್ಣ ವಿದ್ಯೆ ಬಂದಾಗಲೇ ಬರ್ತಾ ಇದ್ದೆ. ಈಗ ಪೂರ್ಣ ವಿದ್ಯೆ ಬರೋದು ನಾಲ್ಕು ಕೆಲಸ ಮಾಡಿಲ್ಲ, ಒಂದು ಮಾಡಿಬಿಟ್ರೆ 25% ಫೇಲ್ ಆಗೋ ಚಾನ್ಸು ಇದೆ. ಬರ್ತಾ ಇದ್ದಿಲ್ಲ, 25% ಮೇಲೆ ಫೇಲ್ ಆಗೋ ಚಾನ್ಸ್ ಇರೋ. ಸ್ವಲ್ಪ ಹೇಳ್ಬೇಕು, ಕೆಟ್ಟವ್ರು ಯಾಕೆ ಹೇಳ್ತಾರೆ, ಸ್ವಲ್ಪ ಹೇಳ್ಬೇಕು, ಕೆಟ್ಟವರು ಹೇಳ್ತಾರೆ. ಪ್ರವಚನ ಮನೆಯಲ್ಲಿ ಸ್ವಲ್ಪ ಹೇಳ್ಬಿಡ್ತೀವಿ ಮಕ್ಕಳಿಗೆ ಅಂತ ಹೇಳ್ತಾರೆ, ಸ್ವಲ್ಪ ಎಷ್ಟು ತಿಳಿದಿರುತ್ತೋ ಅಷ್ಟು, ಅದು ಉಪಯೋಗ ಆಯ್ತಲ್ಲ. ಈಗ ತಮಗೆ ಗಟ್ಟಿ ಆಯಿತು, ಅವ್ರ ಮೆಸೇಜ್ ಮುಟ್ಟಾಗಾಯ್ತು. ಆದಷ್ಟು ಅದನ್ನು ಅಭ್ಯಾಸ ಮಾಡಬೇಕು. ಎಲ್ಲ ಹೇಳಕ್ಕೆ ಬರದೇ ಹೋದ್ರು ಕೂಡ ತಿಳಿದಷ್ಟನ್ನ ಯಾರು ಕೇಳ್ತಾರೋ ಅಷ್ಟರಕ್ಕೆ 100 ಜನ ಕೊಡಬೇಕು ಅಂತೇನಿಲ್ಲ. ಒಬ್ಬೊಬ್ರಿಗೆ ಹೇಳಿದ್ರು ಕೂಡ ಏನಾಯ್ತದ, ಗಟ್ಟಿಯಾಗುತ್ತೆ ವಿಷಯ. ಅದಕ್ಕೋಸ್ಕರ ಹೇಳೋದು ಕೇಳೋದಕ್ಕಿಂತ ಬರೀ ಕೇಳೋದಕ್ಕಿಂತ ದೊಡ್ಡದು. ಶ್ರೀ ಶುಕವು ಆಚ, ಇನ್ನು ಕೇಳೋದಿರ್ತಾರೆ, ಬರೀ ಹೇಳೋದ ದೊಡ್ಡದು ನಿಡ್ಕೊಂಡ್ಬಿಟ್ಟಿರ್ತಾರೆ. ಒಬ್ರು ಬಂದಿದ್ದ ಮೊನ್ನೆ ಸುಮಾರು 1 ತಿಂಗಳ ಕೆಳಗೆ, ಇದಕ್ಕೆ ಹೈದರಾಬಾದ್ ಅಷ್ಟೇ ಬಂದುಬಿಟ್ಟು, ಆಚಾರ್ಯ ಪ್ರವಚನ ಮಾಡಬೇಕಾಗಿದೆ ಅರ್ಜೆಂಟ್, ನಾನೀಗ ಹೇಳ್ಕೊಡ್ರಿ ಅಂತ ಬಂದ. ಅರ್ಜೆಂಟ್ ಪ್ರವಚನ ಮಾಡಬೇಕಾಗಿದೆ ನಾನೀಗ. ಏನು ಓದಿದ್ದೆ, ಏನು ಓದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಮತ್ತೆ ಕನ್ನಡರು ಬರಲ್ಲ ಜೊತೆಗೆ, ತಮಾಷೆ ತೆಲುಗು ಕನ್ನಡರು ಬರಲ್ಲ, ನಾನು 15 ಸಲ ಪ್ರವಚನ ಶುರು ಮಾಡಬೇಕು, ಅರ್ಜೆಂಟ್ ಹೇಳ್ಕೊಡ್ತೀರಂತ ಗೊತ್ತಾರೆ. ಏನು ಮಾಡೋದು ಹೇಳಿ, ಅದು ಅದು ಏನು ಓದಿದ್ಯಪ್ಪ ಅಂತ ಕೇಳಿದೆ. ಸ್ವಲ್ಪ ವ್ಯಾಸ ಆಯ್ತು ಏನು ಅಂತ ಹರಿತ, ಅದು ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟ. ಏನೇನು ಗೊತ್ತಿಲ್ಲ, ಪ್ರವಚನ ಮಾಡಬೇಕಂತ ಅಂದ್ರೆ ಖರ್ಜಪ್ಪ ಏನಂದ್ರೆ, ಯಾಕೆ ಗೊತ್ತಾ, ಎಲ್ಲರೂ ಮಾಡಿದ್ರು ಟೆಂಪ್ಟ್ ಆಗಿಬಿಟ್ಟಿದ್ದೆ ನಾನು ಮಾಡ್ಬೇಕು ಅನ್ಸ್ಬಿಟ್ಟಿದೆ ಅಂತ ಮಾಡ್ಬೇಕು. ಅದು ಒಳ್ಳೇದು ಪಾಪ, ಅದು 15 ದಿವಸ ಮಾಡಕ್ಕೆ ಹೋದ್ ಭಾರಿ ಡೇಂಜರ್. ಗೊತ್ತಾಯ್ತಾ, ಅರ್ಜೆಂಟ್ ವೆಹಿಕಲ್ ಬಿಟ್ಟು ನೋಡಿದ್ರೆ ಡೌನ್ನಲ್ಲಿ ಆನ್ ಮಾಡಿ ಕೂತ್ಕೊಬಿಟ್ರೆ ಹಾಗಾಗುತ್ತೆ ಡ್ರೈವಿಂಗ್ ಬರೋದೆ. ಅದು ಎತ್ತ ವಿಚಿತ್ರ ಬೈಕ್ ಬಂದಿದ್ದು ಬಹಳ ಆಶ್ಚರ್ಯ. ತಮೀಹಮಾನಂ ನಿರಹಂಕೃತಂ ಬುಧೈ ನಿರಾಶಿಷಂ ಪೂರ್ಣಮನನ್ಯ ಚೋದಿತಂ ತಚ್ಚಿಕ್ಷಯಂತಂ ನಿಜವರ್ತ್ನ ಮೂಢಾನ್ ಪ್ರಭುಂ ಪ್ರಪದ್ದೆ ಅಖಿಲ ಧರ್ಮ ಭಾವನ. ಮೂಢರು ಎರಡು ವಿಧ, ಒಂದು ವಿಧ ಮೂಢರು ಏನಂದ್ರೆ ಗೊತ್ತಿಲ್ಲ ಅವರಿಗೆ, ಹೇಳಿದ್ರೆ ಅರ್ಥ ಆಗುತ್ತೆ. ಅರ್ಥ ಮೂಢರು ಬೇರೆ, ಇನ್ನು ಮಹಾ ಪರಮ ಮೂರ್ಖರು ಇರ್ತಾರೆ, ಯಾರು ಹೇಳಿದ್ರು ಕೇಳೋದಿಲ್ಲ, ಅಂಥ ಮೂರ್ಖರು ಇರ್ತಾರೆ, ಅವ್ರಿಗೆ ಹೇಳೋದಿಲ್ಲ ದೇವರು. ಮೂರು ಎರಡು ವಿಧ, ಸಾತ್ವಿಕ ಮೂಢರು ಬೇರೆ, ತಾಮಸರು ಮೂಢರು ಬೇರೆ. ಸಾತ್ವಿಕ ಮೂಢರಿಗೂ ಗೊತ್ತಿಲ್ಲ, ತಾಮಸ ಮೂಢರಿಗೂ ಗೊತ್ತಿಲ್ಲ. ಸಾತ್ವಿಕ ಮೂಢರದ್ದು ಏನು ಅಂದ್ರೆ, ಅವ್ರು ಏನ್ ಮಾಡ್ತಾರೆ, ಹೇಳಿದ್ರೆ ತಿಳ್ಕೊಂಡು ಉದ್ಧಾರ ಆಗಿಬಿಡ್ತಾರೆ. ಅವ್ರು ಆಗಲ್ಲ, ತಾನು ತಿಳಿದಿದ್ದೆ ಸರಿ ಅಂತ ವಾದ ಮಾಡ್ತಾರೆ. ಅದಕ್ಕೆ ತಾಮಸ ಮೂಢರು ಹೇಳಿತಾ, ಅದಕ್ಕೆ ತಾಮಸ ಮೂಢರನ್ನು ನಾವು ಆಗಬಾರ್ದೆಂದು ಕೂಡ. ಸಾತ್ವಿಕ ಮೂಢರಾಗಬೇಕು, ನಮಗೆ ಗೊತ್ತಿಲ್ಲ, ಹೌದು ಗೊತ್ತಿಲ್ಲ, ಹೇಳಿದ್ರೆ ಕೇಳ್ತೇನೆ, ಇದು ಭಾರಿ ದೊಡ್ಡ ವಿಚಾರ. ಇಲ್ಲಿ ಮೂಢಾನ್ ಶಬ್ದಕ್ಕೆ ಆರಿತ ಅರ್ಥ ಮಾಡ್ಕೋಬೇಕು. ನಯೋಜಯೇತ್ ಕರ್ಮಸು ಕರ್ಮ ಮೂಢಾನ್ ಹಿಂದೆ ಬಂದಿತ್ತು ಋಷಭಗೀತೆಯೊಳಗೆ. ಗೊತ್ತಾಯ್ತಾ, ಪ್ರಪದ್ಯ ಅಖಿಲ ಧರ್ಮ ಭಾವನಂ ಅಂತ ಪರಮಾತ್ಮನ ನಾನು ಆಶ್ರಯಿಸ್ತೇನೆ. ಅಖಿಲ ಧರ್ಮ ಭಾವನಂ, ಅಖಿಲ ಧರ್ಮಗಳಿಂದ ಅಖಿಲ ಧರ್ಮಗಳ ಭಾವವನ್ನ ತಿಳಿಸ್ಕೊಡ್ತಕ್ಕಂಥ ಒಂದರ್ಥ. ಭಾವ ಅಂದ್ರೆ ಭಕ್ತಿ, ಯಾವುದೇ ಧರ್ಮಗಳಲ್ಲೂ ಭಕ್ತಿಯಿಂದ ಗಮ್ಯ ಅನ್ನೋದು ಇನ್ನೊಂದರ್ಥ. ಅಖಿಲ ಧರ್ಮಾಣ ಭಾವಂ ನಯತೀತಿ ಅಖಿಲ ಧರ್ಮ ಭಾವನ, ಎಲ್ಲ ಧರ್ಮಗಳಿಗೂ ಧರ್ಮತ್ವ ಬಂದಿದ್ದ ಯಾರಿಂದ, ದೇವರ ಅನುಗ್ರಹದಿಂದ. ಭೂತ ಭಾವನ ಇದ್ದ ಹಾಗೆ ಧರ್ಮ ಭಾವನ, ಅಖಿಲ ಧರ್ಮ ಭಾವನಂ. ಧರ್ಮಗಳನ್ನು ತಿಳಿಸ್ಕೊಳ್ಳೋದು ವ್ಯಾಸಾದಿ ರೂಪಗಳಿಂದ ತಾನೇ. ಅನೇಕ ಅರ್ಥ ಅದಕ್ಕೆ. ಧರ್ಮ ಭಾವನ ಅನ್ನೋದಕ್ಕೆ ಅನೇಕ ಅರ್ಥ ಮಾಡಬಹುದು. ಪ್ರಪದ್ಯೆ ಅಖಿಲ ಧರ್ಮ ಭಾವನಂ ನಿಜವರ್ತ ಬೂಢಾತ್ ತತ್ಕರ್ಮ ಶಿಕ್ಷಯಂತಂ ಪ್ರಭುಂ ಪ್ರಪದ್ಯೆ ಇತ್ಯನ್ವಯ. ಅಥವಾ ಬುಧೈರೀಹಮಾನಂ ಮಾಲ್ಯವನ್ನೇ ಮಾಡಿದರು. ಜ್ಞಾನಿಗಳಿಂದ ವಹಿಸಲ್ಪಡತಕ್ಕಂತಹ, ಜ್ಞಾನಿಗಳು ಅಪೇಕ್ಷಿಸತಕ್ಕಂತಹ ಬುಧೈ ಎಂಬುದರ ಅನೇಕ ರೀತಿ ಅನ್ವಯ ಮಾಡಬೇಕು ಆ ಪಾಠ ಇದ್ರೆ. ಶ್ರೀ ಶುಕ ಉವಾಚ ಇತಿ ಮಂತ್ರೋಪನಿಷದಂ ವ್ಯಾಹರಂತಂ ಸಮಾಹಿತಂ ದೃಷ್ಟ್ವಾ ಅಸುರಾ ಯಾತು ಧಾನಾಹ ಜಗ್ಧುಮ ಭದ್ರವಂಶುಧಾ. ಇಲ್ಲೋಡಿ ಇಷ್ಟೊತ್ತು ಕೂಡ ಏನಾಯ್ತು, ಭಾಗವತ ಕಥೆ ಕಂಡೆ ಕಾಣಿಸ್ತು. ಇದಿಷ್ಟು ತತ್ವ ಈಗ ಇನ್ನು ಮುಂದೆ ಹೇಳೋದು ಕಥೆ ಕಂಟಿನ್ಯೂ ಮಾಡ್ಬಿಡ್ತ. ಈಗ ದರ್ಶನ ನಿದರ್ಶನಗಳನ್ನ ಕಂಬೈನ್ ಮಾಡಿಬಿಟ್ಟಾಗ ಎಲ್ಲರಿಗೂ ಅರ್ಥ ಆಗುತ್ತೆ. ಕಥೆಗಳಿಂದಾಗಿ ಸಾಮಾನ್ಯರಿಗೆ ಅರ್ಥ ಆಗುತ್ತೆ, ಅಲ್ಲಿ ತತ್ವದಿಂದಾಗಿ ವಿದ್ವಾಂಸರು ಪ್ರಿಯ ಆಗುತ್ತೆ. ಅದು ಬ್ಯಾಲೆನ್ಸ್ ಮಾಡಬೇಕು. ಪುರಾಣ ಇತಿಹಾಸಗಳ ದೊಡ್ಡ ವೈಶಿಷ್ಟ್ಯ ಅಂದರೆ ಅದಕ್ಕೆ ನಿದರ್ಶನ ದರ್ಶನ ಒಟ್ಟಿಗೆ ಸೇರೋದ್ರಿಂದ ಎಲ್ಲರೂ ಫಾಲೋ ಮಾಡೋಕೆ ಅನುಕೂಲ ಆಗುತ್ತೆ. ಬರೀ ಥಿಯರಿ ಹೇಳಿದಾಗ ಅದು ಫಾಲೋ ಮಾಡೋದು ಕಷ್ಟ. ಇತಿ ಈ ರೀತಿಯಾಗಿ ಮಂತ್ರೋಪನಿಷದಂ ವ್ಯಾಹರಂತಂ ಸಮಾಹಿತಂ ದೃಷ್ಟ್ವಾ ಅಸುರಾಹ ಯಾತುಧಾನಾಹ ಜಗ್ಧುಂ ಅಭ್ಯದ್ರವನ್ ಕ್ಷುಧಾ. ಈಗ ಇತಿ ಮಂತ್ರೋಪನಿಷದಂ ವ್ಯಾಹರಂತಂ, ಈಶಾವಶ್ಯಕ್ಕೆ ಮಂತ್ರೋಪನಿಷತ್ ಅಂತ ಕರೀತಾರೆ. ಯಾತಕ್ಕೆ ಅಂದರೆ ಇವತ್ತಿರೋ ಪ್ರಸಿದ್ಧ 10 ಉಪನಿಷತ್ತುಗಳಲ್ಲಿ ಬೇರೆ ಎಲ್ಲ ಉಪನಿಷತ್ತುಗಳಲ್ಲಿ ಏನಿದೆ, ಸ್ವಲ್ಪ ಪ್ರೋಜ್ಗಳಿದೆ, ಅಲ್ಲಲ್ಲಲ್ಲಿ ಪ್ರೋಜ್ ಇದೆ. ತಲವಕಾರ ಬಹಳಷ್ಟು ಪದ್ಯದಲ್ಲಿದ್ದರೂ ಕೂಡ ಮಧ್ಯೆ ಸ್ವಲ್ಪ ಗದ್ದೆ ಸೇರ್ಕೊಂಡ್ಬಿಡುತ್ತೆ ಅದರೊಳಗೆ. ಸತ್ಯಂ ಅಂತ ಕೊನೆಗೆ ಹೇಳಿಬಿಟ್ಟು ತದೇಶ ಅಭ್ಯುಜಿತಂ ಅಂತ ಹೇಳಿಬಿಟ್ಟು ಸತ್ಯಂ ಅಂತ ಮುಗಿಸ್ಬಿಡ್ತಾರೆ. ಅದರಿಂದ ಏನಾಯ್ತು ಅಲ್ಲಿಗೆ ಏಷ ಉಪನಿಷತ್ ಅಂತ ಹೇಳುತ್ತಾ ಗದ್ಯ ಭಾಗ ಉಪಯೋಗಿಸ್ತಾರೆ. ಇಲ್ಲಿ ಗದ್ಯ ತೈತ್ರಿಯದಲ್ಲಿ ಸತ್ಯಂವಾದ ಧರ್ಮಾಂಚರ ಏನವೆಲ್ಲ ಎಲ್ಲ ಪ್ರೋಜ್. ಆದ್ರೆ ಈಶಾವಾಸ್ಯದಲ್ಲಿ ಮಾತ್ರ ಏನಿಲ್ಲ, ಒಂದು ಪ್ರೋಜ್ ಭಾಗ ಇಲ್ಲ. ಅದಕ್ಕೇನಂತ ಕರೀತಾರೆ, ಅದಕ್ಕೆ ಮಂತ್ರೋಪನಿಷತ್. ವೇದದ ಶ್ಲೋಕಗಳನ್ನು ಶ್ಲೋಕ ಅಂತ ಕರೆಯೋದಿಲ್ಲ, ಮಂತ್ರ ಅಂತ ಕರೀತಾರೆ. ಗೊತ್ತಾ, ನಮಗೆ ಮಂತ್ರ ಅಂತ ಕೃಷ್ಣ ಮಂತ್ರ ರಾಮಮಂತ್ರ ಆ ರೀತಿ ಅರ್ಥ ಆಗಿರುತ್ತೆ. ಆದ್ರೆ ವೇದದ ಯಾವುದೇ ವಾಕ್ಯವನ್ನು ಕೂಡ ಏನಂತ ಕರೀತಾರೆ, ಮಂತ್ರ ಅಂತ ಕರೆಯೋದು. ಆದ್ರಿಂದ ಇತಿ ಮಂತ್ರೋಪನಿಷತ್, ಯಾಜ್ಞೇಯ ಮಂತ್ರೋಪನಿಷತ್ ಅಂತ ಅದಕ್ಕೆ ಹೇಳ್ತಾರೆ. ಯಾಜ್ಞೇಯ ಉಪನಿಷತ್ ಅನ್ಬಹುದು, ಯಾಜ್ಞೇಯ ಮಂತ್ರೋಪನಿಷತ್ ಅನ್ಬಹುದು. ಬರೀ ಮಂತ್ರೋಪನಿಷತ್ ಅಂದ್ರೂ ಅದೇ, ಅದು ಒಂದೇ ಇರೋದ್ರಿಂದ ಅದು ಈಶಾವಾಸ್ಯ ಉಪನಿಷತ್ ಅಂತ ಕರೆಯಬಹುದು. ಈಶಾವಾಸ್ಯನೇ ಪ್ರಸಿದ್ಧ ಹೆಸರು. ಕಾರಣ ಏನಂದ್ರೆ ಮೊದಲನೇ ಪದ ಏನಿದೆ, ಈಶಾವಾಸ್ಯ ವಿಧಂ ಸರ್ವಂ ಇದೆ, ಆದ್ರಿಂದ ಈಶಾವಾಸ್ಯ ಉಪನಿಷತ್. ಅದೇ ರೀತಿ ಕೇನೋಪನಿಷತ್, ಕೇನೇಷಿತಂ ಪ್ರೇಷಿತಂ ಪತತಿ ಮನಃ, ಮೊದಲೇ ಅಕ್ಷರದಿಂದ ಉಳಿದಕ್ಕೆ ಮೊದಲೇ ಅಕ್ಷರ ಬಂದಿಲ್ಲ, ಕಾಟಕ ಅಂತ ಬೇರೆಯೋದು, ಅಲ್ಲಿ ಪದ ಏನಿಲ್ಲ. ಅದಕ್ಕೆ ಕೆಲವು ಹೆಸರು ಆ ರೀತಿ ಬಂದ್ಬಿಡುತ್ತೆ. ಉಳಿದಗಳ ಷಟ್ ಪ್ರಶ್ನೆಗೆ ಮಾತ್ರ ಎಷ್ಟು ಪ್ರಶ್ನೆ ಕೇಳಿದ್ದರೂ ಆ ಹೆಸರು. ಅದಕ್ಕೆ ಷಟ್ ಪ್ರಶ್ನೆ ಉಪನಿಷತ್ ಒಂದೊಂದಕ್ಕೊಂದು ಸ್ಪೆಷಲ್ ಆಗಿ ಹೆಸರು ಕೊಡ್ತಾರೆ. ಇದಕ್ಕೆ ಮಂತ್ರೋಪನಿಷತ್ ಅಂತ ಕರೆದಿಲ್ಲ. ಇತಿ ಮಂತ್ರೋಪನಿಷತಂ ವ್ಯಾಹರಂತಂ ಸಮಾಹಿತಂ. ಈಗ ಮಂತ್ರೋಪನಿಷತ್ತನ್ನ ದರ್ಶನ ಮಾಡ್ತಿದ್ದಂತಹ ಸಮಾಹಿತಂ, ಬಳಿ ಏಕಾಗ್ರತೆಯಿಂದ ಕೂಡಿದ್ದಂತಹ ಏನಾಯ್ತು, ಆ ಸ್ವಯಂಭವನವನ್ನು ದೃಷ್ಟ್ವಾ ನೋಡಿಬಿಟ್ಟು. ಯಾತುಧಾನಾಹ ಅಸುರಾಹ, ಯಾತುಧಾನರು ಅಂದರೆ ಯಾತುಧಾನರು, ಯಾತು ಅಂದರೆ ಹಿಂಸೆ. ಹಿಂಸೆಯ ಮುಖ್ಯ ಲಕ್ಷಣ, ಹಿಂಸೆ ಮಾಡತಕ್ಕಂಥ ಸ್ವಭಾವದ ಅಸುರರು ಕೃಧ ಕೋಪದಿಂದ ಜಗ್ಧುಂ ಅವರ ತಿಂದು ಬಿಡಬೇಕು ಅಂತೇಳಿ ಅಭ್ಯಂತರವನ್ನು ನುಗ್ಗಿ ಬಂದರು. ಇದು ಪಥೆ. ಈ ರೀತಿ ಈಶಾವಾಸ್ಯವನ್ನು ಆತ ದರ್ಶನ ಮಾಡ್ತಾ ಇದ್ದಾರೆ ಸ್ವಯಂಭೂಮನು. ಆಗೇನಾಯ್ತು, ಏನಾಯ್ತಾಗ ಒಂದು ರಾಕ್ಷಸರ ಗುಂಪು ಬಂತು. ಅದು ಒಬ್ಬಿಬ್ಬರಲ್ಲ, ಯಾತು ಧಾನಾಹ ಸ್ವರಾಹ, ದೊಡ್ಡ ಗುಂಪು ಬಂದ್ಬಿಡ್ತು. ಬಂದ್ಬಿಡ್ತು ತಿಲ್ಲಕ್ಕೆ ಅಂತ ಬಂತು. ಇಷ್ಟು ವಿಷಯ ಬಂತು, ಆಚಾರ್ಯ ಏನು ಬರೆದಿಲ್ಲ. ಈಶಾವಾಸ್ಯದಲ್ಲಿ ಬರೀತಾರೆ. ಬಂದವರಿಗೆಲ್ಲ ಯಾರು ವರ ಇತ್ತು, ರುದ್ರದೇವರ ವರ ಇತ್ತು, ಈ ವಿಷಯದಲ್ಲಿ ಬಂದಿಲ್ಲ. ಬೇರೆ ಬ್ರಹ್ಮಾಂಡ ಪುರಾಣ ವಾಕ್ಯಗಳನ್ನು ಕೊಡ್ತಾರೆ. ರುದ್ರದೇವರ ವರ ಇತ್ತು, ಏನಂತ ವರ ಇತ್ತು ಅದು ಇಲ್ಲಿ ಹೇಳಿಲ್ಲ. ಒಂದು ವರ ತಾವು ಯಾರಿಂದನೂ ಸಾಯಬಾರದು, ಇದು ಪಾರ್ಟಿ. ಇನ್ನೊಂದು ವರ ತಮ್ಮಿಂದ ಎಲ್ಲರೂ ಸಾಯ್ಬೇಕು. ಎಂತ ವಿಚಿತ್ರ ವರ ಕೇಳಿದ್ದಾರೆ, ತಾವು ಯಾರಿಂದನೂ ಸಾಯಬಾರದು, ತಮಗೆ ಎಲ್ಲರೂ ಸಾಯ್ಬೇಕು. ಇಂಥ ಥರದ ಗುಂಪು ಅಲ್ಲಿಗೆ ಬಂತು. ಆ ಈಶಾವಾಸ್ಯ ಆಚಾರ್ಯದ ಇನ್ನೂ ತಮಾಷೆ ಅಂದರೆ, ಈ ಭಾಗವತ ತಾತ್ಪರ್ಯದೊಳಗೆ ಮೊದಲನೇ ಅಧ್ಯಾಯಕ್ಕೆ ಏನೇನೂ ಬರೆದಿಲ್ಲ ಆಚಾರ್ಯರು, ಎಲ್ಲ ಅಲ್ಲೇ ಬರೆದ್ಬಿಟ್ಟು ಈಶಾವಾಸ್ಯದಲ್ಲಿ ಬರೆದ್ಬಿಟ್ಟಿದ್ದಾರೆ. ಅದು ಏನು ಬರದೇ ಇಲ್ಲ. ಪ್ರಿಂಟ್ ಮಾಡಿಸಲು ಏನು ಮಾಡಿಬಿಡ್ತಾರೆ ಸಾಮಾನ್ಯ, ಭಾಗವತ ತಾತ್ಪರ್ಯ ಅಂದರೆ ವಿಷಯ ಮರ್ತೇ ಬಿಡ್ತಾರೆ, ಅರ್ಥ ಹೇಳಬೇಕಾದ್ರೆ ಮರ್ತು ಬಿಡ್ತಾರೆ, ಜೋಡಿಸ್ಕೋಬೇಕಲ್ಲ. ಅದಕ್ಕೆ ನಮ್ಮ ಸರ್ವಮೂಲದ ಎಲ್ಲ ಕೆಳಗೆ ಹಾಕ್ತೀನಿ, ಈಶಾವಾಸ್ಯದ ಮಂತ್ರ ಕೆಳಗೆ ಹಾಕಿಬಿಟ್ಟು ಇದು ಆಚಾರ ಬರೆದ ತಾತ್ಪರ್ಯ ಎಲ್ಲ ಕೊಟ್ಟಿದ್ದೆ. ಅವಾಗ ಇಲ್ಲಿ ವಿಷಯ ಎಲ್ಲ ಸೇರಿ ಹೋಯ್ತಾರೆ. ಭಾಗವತ ಯಾತಕ್ಕೆ ಉಪಯೋಗ ಆಗುತ್ತೆ, ಇಲ್ಲಿ ಉಪನಿಷತ್ತನ್ನು ವಿಷಯ ಬಂತು. ಬರೀ ಉಪನಿಷತ್ತು ಓದೋರಿಗೇನು ಗೊತ್ತಾಗೋದಿಲ್ಲ, ಯಾವಾಗ ಕಂಡ್ರೂ ಗೊತ್ತಿಲ್ಲ, ಯಾತಕ್ಕೆ ಕಂಡ್ರೂ ಗೊತ್ತಿಲ್ಲ, ಕಣ್ಮೇಲೆ ಏನಾಯ್ತೋ ಗೊತ್ತಿಲ್ಲ, ಏನೂ ಗೊತ್ತಾಗಲ್ಲ. ಇದು ಓದ್ತಾ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ವೇದಾರ್ಥ ಪರಿಬ್ರಹ್ಮಿತ, ಆ ಉಪನಿಷತ್ತಿನ ಮಂತ್ರದ ಹಿನ್ನೆಲೆ ಎಲ್ಲವನ್ನು ಹೇಳ್ತಕ್ಕಂಥ ಕೃತಿ. ಆದ್ದರಿಂದ ಭಾಗವತ ಪುರಾಣಕ್ಕೆ ಅಷ್ಟು ಮಹತ್ವ ಬಂತು ಅಂತ ತಾತ್ಪರ್ಯ. ದೃಷ್ಟ್ವಾ ಅಸುರಾಹ ಯಾತುಧಾನಾಹ ಜಗ್ಧುಂ ತಿನ್ನಲು, ಜಗ್ಧುಂ ಅಂದರೆ ತಿನ್ನಲಿಕ್ಕೋಸ್ಕರವಾಗಿ, ಕೃಥ ಕ್ಷುಧಾ ಅಂತ ಇನ್ನೊಂದು ಪಾಠ ಇದೆಯಂತೆಲ್ಲೋ, ಅಭ್ಯದ್ರೋ ಪಾಡಿ ಹಸಿವಾಗಿತ್ತಂದ್ರೆ ತಿನ್ಲಕ್ಕೆ ಬಂದ್ರಂತೆ. ಹಸಿವಾಗ ತಪ್ಪಲ್ಲ, ಇವರು ತಿನ್ಲಕ್ಕೆ ಬರ್ಬೇಕಾ. ತಾನ್ ತಥಾ ಅವಸಿತಾನ್ ವೀಕ್ಷ ಯಜ್ಞ ಸರ್ವಗತೋ ಹರಿ ಯಾಮೈ ಪರಿವೃತೋ ದೇವೈ ಹತ್ವಾಶಾ ಸತ್ರಿವಿಷ್ಟಪಂ. ಆಗ ಏನಾಯ್ತು, ತಾನ್ ತಥಾ ಅವಸಿತಾನ್ ದೃಷ್ಟ್ವೀಕ್ಷ ಯಜ್ಞ ಸರ್ವಗತಃ ಹರಿಹಿ ಯಾಮೈಹಿ ಪರಿವೃತಃ ದೇವೈಹಿ ಹತ್ವಾ ಅಶಾಸ ತ್ರಿವಿಷ್ಟಪಂ. ತಾನ್ ತಥಾ ಅವಸಿತಾನ್ ವೀಕ್ಷ, ಅವರೆಲ್ಲ ಹಾಗೆ ನಿರ್ಧಾರ ಮಾಡಿ ಬಂದಿದ್ದನ್ನು ನೋಡಿ. ಯಜ್ಞ ಸರ್ವಗತೋ ಹರಿಹಿ, ಸರ್ವತ್ರ ವ್ಯಾಪ್ತನಾದ ಯಜ್ಞನಾಮಕ ಪರಮಾತ್ಮನು. ಯಜ್ಞನಾಮಕ ಪರಮಾತ್ಮನ ಯಾಕೆ ಬಂದ ಅಂತ ಕೇಳಿದರೆ, ಈಶಾವಾಸ್ಯಕ್ಕೆ ದೇವತೆ ಯಾರು, ಯಜ್ಞರೂಪನೇ, ಕಂಸನ ರೂಪ, ಅದಕ್ಕೂ ಯಜ್ಞರೂಪದಿಂದನೇ ಬಂದ. ಯಜ್ಞರೂಪದಿಂದ ಬಂದು ಆ ರಾಕ್ಷಸರ ಕೊಂದು ಹಾಕಿಬಿಡ್ತ. ಇದಿಷ್ಟು ಕರೆಕ್ಟಾಗಿ ಹೊಂದುತ್ತೆ ಅದಕ್ಕೂ ಇದಕ್ಕೂ. ಆಮೇಲೆ ಈಶಾವಾಸ್ಯ ಅರ್ಥ ಬರಿಬೇಕಾದ್ರೆ ಭಾಗವತ ಯಾರು ಉಪಯೋಗ ಮಾಡ್ಕೊಳ್ಳೋದಿಲ್ಲ, ಮತ್ತೆ ಅದೆಲ್ಲ ತೋರಿಸ್ಕೋಬೇಕು. ಇಲ್ಲಿ ಮಾತು ಅಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಭಾಳ ಪರ್ಫೆಕ್ಟ್ ಆಗುತ್ತೆ. ಯಾಮೈಹಿ ಪರಿವೃತಃ ದೇವೈಹಿ, ಆಚಾರ್ಯ ಯಾಕೆ ಹಾಗೆ ಮಾಡಲಿಲ್ಲ ಅಂದರೆ, ಶಿಷ್ಯರು ಸ್ವಲ್ಪ ಕೆಲಸ ಮಾಡಲಿ ಅಂತ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಚಿಕ್ಕರಾಗಿ ಬರೀತಾರೆ, ಶಿಷ್ಯರು ಸ್ವಲ್ಪ ಕೆಲಸ ಕರೆಕ್ಟ್ ಮಾಡ್ಬೇಕು, ಎಲ್ಲ ಅವರೇ ಮಾಡಿಬಿಟ್ರೆ ಮೇಷ್ಟ್ರೆ ಮಾಡ್ಬೇಕು ಅಂದ್ಬಿಟ್ರೆ ಗತಿ ಏನು, ನಾವೇ ಹೇಳ್ಬಿಡ್ತಾರೆ ಆಚಾರ ಒಂದು ಕಡೆಗೆ. ಇತ್ಯಾದ ಅನಂತ ವಾಕ್ಯಾನಿ ಸಂತೆ ವಾರ್ತೆ ವಿವಕ್ಷಿತೆ, ಎಷ್ಟೋ ಕೊನೆ ಇಲ್ಲ ಅಷ್ಟು ವಾಕ್ಯಗಳು ಉಂಟು ಒಂದೊಂದು ವಿಷಯಕ್ಕೆ ಕೂಡ, ನಾವೆಲ್ಲ ಹೇಳೋದಿಲ್ಲ. ಕಾಣಿಸಿ ದರ್ಶಿತಾನ್ಯತ್ರ, ಕೆಲವೊಂದು ತೋರಿಸಿದ್ದೇವಷ್ಟೇ. ಯಾತಕ್ಕೆ ದಿಂಗ್ಮಾತ್ರ ಪ್ರತಿಪತ್ತೆಯೇ, ನಿಮಗೆ ದಿಗ್ದರ್ಶನ ಮಾಡ್ತೇವೆ ಅಂತ ಹೇಳ್ತಾರೆ. ದಾರಿ ಹೇಗೋ ಅಂತ ಹೇಳ್ತಾರೆ, ನೋಡ್ಕೊಂಡ್ಕೊಬಿಟ್ರೆ ಹಾಗೇನೆ ತೋರಿಸ್ಬೇಕು, ಹೋಗಿ ಅಂತ ಹೇಳಿದ ತಕ್ಷಣ ದಾರಿಲಿ ಹೋಗ್ಬಿಡ್ತಾನೆ. ದಿಗ್ದರ್ಶನ ಅಂತ ದಾರಿ ತೋರಿಸೋದು, ದಾರಿ ತೋರಿಸಿದ್ದೇವೆ. ನಮ್ಮನ್ನೇ ಪದ್ಧತಿ ಹೊರಟೋಗ್ಬಿಡ್ತು. ಬರ್ತಾ ಬರ್ತಾ ಏನಾಯ್ತು ಅಂದರೆ, ಅದಕ್ಕೆ ಹಿಂದಿನ ದೊಡ್ಡ ದೊಡ್ಡೆಲ್ಲ ಮಾಡಿಬಿಟ್ರು. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಬರೀ ಎಷ್ಟು ಹಾಲ್ಟಿಲು, ಮುಂದಕ್ಕೆ ಹೋಗೋದಿಲ್ಲ, ಎಷ್ಟು ಓದಿರ್ತಾ ಸ್ಟಾಪ್ ಆಗಿಬಿಡುತ್ತೆ. ಅವಾಗ ಏನಾಯ್ತು, ಅಲ್ಲಿ ಪ್ರಯಾಣ ನಿಂತು ಹೋಗ್ಬಿಡುತ್ತೆ. ಹೇಳಿದ್ದೆಲ್ಲ ಸಂಶೋಧನೆ ಮಾಡ್ಕೊಂಡು ಎಷ್ಟು ಕೆಲಸ ಇದೆ ಗೊತ್ತಾ ನಮಗೆ ಇವತ್ತು, ಏನೇನು ಕೆಲಸ ಇಲ್ಲ ಅಂತ ತಿಳ್ಕೊಬಿಡಿ, ಏನು ಎಲ್ಲ ಮಾಡಾಗ್ಬಿಟ್ಟು ಏನು ಕೆಲಸ ಇಲ್ಲ ನಮಗೆ ಅಂತೆ. ಇದೆಲ್ಲ ಹಿನ್ನೆಲೆ ಮಾಡಿದ್ರೆ ಒಂದೊಂದು ಗ್ರಂಥ ಉಚ್ಚಾಬಿಡಿದ್ರು, ಬರೀ ಋಗ್ಭಾಷೆ ಒಂದೇ ಸ್ಟಾಪ್ ಆಗಿಬಿಡುತ್ತೆ. ಋಗ್ಭಾಷೆ ಒಂದೇನೆ, ಆಚಾರ ಬೇರೆ ಕಡೆ ಅರ್ಥ ಸೇರಿಸಿಬಿಟ್ರೆ ಅದು ದೊಡ್ಡದಾಗಿಬಿಡುತ್ತೆ. ಬರೀ ನಕಸ್ತುತಿ ಸ್ಟಾಪ್ ಆಗಿಬಿಡುತ್ತೆ. ಹಾಗೆ ಅದು ವಿಷಯ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಬೇರೆ ಕಡೆ. ಆ ಒಂದು ಕಾನ್ಸೆಪ್ಟ್ ಒಂದು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ರಾಯರ ಗ್ರಂಥನೇ ತಗೊಳ್ಳಿಬೇಕಾದ್ರೆ ರಾಯರು ಎಷ್ಟು ವ್ಯಾಕರಣ ಸೂತ್ರ ಮಾಡಿದ್ದಾರೆ, ಅರ್ಥ ಬರೀತಾರೆ ವ್ಯಾಕರಣ ಉಲ್ಲೇಖ ಮಾಡಿ, ಅವ್ರು ಸಪರೇಟ್ ವ್ಯಾಕರಣ ಗ್ರಂಥ ಆಗಿಬಿಡುತ್ತೆ ಮಾಡಿಬಿಟ್ರೆ. ಏನು ಬುದ್ಧ ರಾಘವೇಂದ್ರ ಸೂತ್ರ ಪ್ರಿಂಟ್ ಮಾಡಿಸಿದ್ದೆ ಮಾಡಿಸಿದ್ದೆ ಮತ್ತೆ ಮತ್ತೆ ಗೊತ್ತಾಯ್ತಲ್ಲ, ಅದೇ ತಪ್ಪು ತಪ್ಪು ಅರ್ಥ. ಅನೇಕ ಸರ್ತಿ ಉಚ್ಚಾಬಟ್ಟೆ ಅರ್ಥ ಬರೆದಿರ್ತಾರೆ, ಅನ್ನೆಸರಿ ಪ್ರಿಂಟ್ ಮಾಡಿಸ್ತಾರೆ. ಎಷ್ಟು ಕೆಲಸ ಇದೆ ಮಾಡೋದಕ್ಕೋಸ್ಕರ, ಆಸ್ ಇಫ್ ದೇರ್ ಇಸ್ ನಥಿಂಗ್ ಲೆಫ್ಟ್ ಅಂತ ಹೇಳಿ ಭಾಳ ಕೆಲಸ ಇದೆ. ಆ ರೀತಿ ಮಾಡಿಕೊಂಡು ಸಾವಿರಾರು ಪಂಡಿತರು ಹಗಲು ರಾತ್ರಿ ಕೂತರು ಕೂಡ ಮುಸ್ಲಕ್ಕಾಗೋದಿಲ್ಲ, ಅಷ್ಟು ಕೆಲಸ ಉಂಟು. ಯಾಮೈಹಿ, ಯಾಮರು ದೇವತೆಗಳ ಒಂದು ಗುಂಪದು. ಯಾಮೈಹಿ ಪರಿವೃತ ಯಾಮ, ಹೇಗೆ ಕಿಂಕರ ಅಂತ ರಾಕ್ಷಸ ಹೇಳ್ತಿದ್ದಲ್ಲ, ದಿಸ್ ದೇಶ ಕಿಂಕರಾನ್ ಬಹುನ್ ಕಪಿರ್ ನಿಗೃಹ್ಯತಾಮಿತಿ ಸುಂದರಕಾಂಡದಲ್ಲಿ ಬರುತ್ತೆ. ಕಿಂಕರನ್ನು ಕಳಿಸಿಕೊಟ್ಟ ರಾವಣ ಅಂತೇಳಿ, ಆ ರಾಮಾಯಣ ನೋಡಿದಾಗ ಗೊತ್ತಾಗುತ್ತೆ. ಕಿಂಕರ್ ಒಂದು ಕ್ಲಾಸ್ ಆಫ್ ದೈತ್ಯರವರು, ಗೊತ್ತಾಯ್ತಾ, ಕಿಂಕರ ಕ್ಲಾಸ್ ಅಂತ ಹೇಳ್ತಾರೆ. ಅವ್ರನ್ನ ಅಟೆಂಡರ್ ಅಂತ ಯಾಕೆ ಕರಿತೇವೋ ಆ ಥರ ಕಿಂಕರ್ ಒಂದು ಗುಂಪಿದೆ, ಅವ್ರನ್ನ ಕಳಿಸಿಕೊಟ್ಟ ಅಂತ ಹೇಳ್ತಾರೆ. ಇಲ್ಲಿ ಯಾಮಯಿ ಅಂತಕ್ಕಂಥ ದೇವತೆಗಳ ಗುಂಪಿನ ಸಮೇತ ಪರಮಾತ್ಮ ಬಂದ. ಅದಕ್ಕೆ ದೇವಕಸರೊಡನೆ ತೆರಿಸುವ ಮನೆ ಮನೆಗಳಲ್ಲಿ ಸ್ತೋತ್ರ ಮಾಡಿದ ಪರಮಾತ್ಮ ದೇವತೆಗಳ ಸಮೇತ ಬರ್ತಾನೆ ಅಂತ ಹೇಳಿದ್ರಲ್ಲ, ಯಾಮಯಿ ಪರಿವಾರ ದೇವತೆಗಳ ಒಂದು ಗುಂಪದು. ಪರಿವೃತ ಸುತ್ತವರು ಏನ ಅದು ಬೇರೆ, ಅದು ಯಮಕಿಂಕರರು ಬೇರೆ. ರಾವಣನ ಸೈನ್ಯ ಒಂದು ಬಂತು, ಕಿಂಕರನ್ನು ಕಳಿಸಿಕೊಟ್ಟ ಅಂತ ಹೇಳಿದ ಮೇಲೆ ಕಿಂಕರ್ ಒಂದು ಕ್ಲಾಸಿನ ಒಂದು ರಾಕ್ಷಸರ ಗುಂಪಿತ್ತು ಅವನ ಹತ್ರ. ಆ ಬೆಟ್ಟೆಯಲ್ಲಿ ನೆನ್ಬಿಟ್ಟ ಈಗ ಗೊತ್ತಾಯ್ತು, ಕ್ಲಾಸ್ ತ್ರೀ ಕ್ಲಾಸ್ ಫೋರ್ ಅಂತ ಕರೀತಾರೆ ಆ ಥರ ಒಂದು ಗುಂಪಿತ್ತು. ಮತ್ತೆ ಹನುಮಂತೇವ್ರನ್ನ ಬಿಟ್ಟಿದ್ದು ಯಾವುದನ್ನ ಅದನ್ನು ಕಳಿಸ್ತಾನೆ, ಅವೆಲ್ಲ ಹೋದ್ಮೇಲೆ ಒಂದು ಮೇಲ್ ಮೇಲೆ ಕಳಿಸ್ತಾ ಬರ್ತಾನೆ. ಆಮೇಲೆ ಬಟ್ ಲೋಯೆಸ್ಟಿಂದ ಶುರು ಮಾಡ್ತಾನೆ, ಕೊನೆಗೆ ತನ್ನ ಮಗನ ಕಳ್ಕೊಂಡ್ಬಿಡ ಅಲ್ಲಿವರೆಗೂ ಮುಂದೋಗ್ತಾನ, ಕೊನೆ ಸರ್ವನಾಶ ಕಂಡುಬಿಡ್ತಾನೆ. ಯಾಮೈ ಪರಿವೃತೋ ದೇವೈಹಿ ಹತ್ವಾ ಅಶಾಸ ತ್ರಿವಿಷ್ಟಪಂ. ಆ ರೀತಿ ಅವರು ಕೊಂದುಬಿಟ್ಟು ಪರಮಾತ್ಮ ಏನ್ ಮಾಡಿದನಂತೆ, ಸ್ವರ್ಗವನ್ನು ಪಾಲಿಸಿದ. ಯಜ್ಞನಾಮಕ ರೂಪದ ಇಂದ್ರ ಪದವಿಯಲ್ಲಿದ್ದ ಅಂತ ಅರ್ಥ. ಯಜ್ಞನಾಮಕ ರೂಪದಿಂದ ಇಂದ್ರ ಪದವಿಯಲ್ಲಿ ಪರಮಾತ್ಮ ಇದ್ದಾನೆ, ಇದನ್ನು ಮಾಡಿದ ಮೇಲೆ ಅಲ್ಲಿದ್ದಾನೆ. ಆದ್ದರಿಂದ ಯಜ್ಞಕ್ಕೂ ಇಂದ್ರದೇವರ ಸಂಬಂಧಕ್ಕೆ ಇದೊಂದು ಕಾರಣ. ಇಂದ್ರನ ಸ್ತೋತ್ರ ಎಲ್ಲೆಲ್ಲಿ ವೇದಗಳಲ್ಲಿ ಬರುತ್ತೋ ಅದಕ್ಕೆಲ್ಲ ಯಾರು ಸ್ತೋತ್ರ, ಅದು ಯಜ್ಞನಾಮಕ ಪರಮಾತ್ಮನ ಸ್ತೋತ್ರ ಅಂತ ಹೆಸರು. ತ್ರಿವಿಷ್ಟಪಂ ಸ್ವಾರೋಚಿಷೋ ದ್ವಿತೀಯಸ್ತು ಮನುರಗ್ನೇ ಸುತೋ. ಅಲ್ಲಿಗೆ ಆ ವಿಷಯ ಮುಗಿದೋಯ್ತು, ಸ್ವಾಮಿಭವನ್ ಅಂತರದ ಕಥೆ ಮುಗಿಯಿತು. ಸ್ವಾಮಿಭವನು ಸದ್ಗತಿ ಹೊರಟುಬಿಟ್ಟ. ಆದ್ರಿಂದ ಏನು ಈಶಾವಾಸ್ಯ ಉಪನಿಷತ್ತನ್ನು ಯಾರು ದರ್ಶನ ಮಾಡ್ತಾರೆ, ಯಾರು ಓದ್ತಾರೆ, ಸುಮ್ಮನೆ ಓದ್ಕೊಂಡು ಕೂತಿದ್ರು ಕೂಡ ಯಾರೇ ಅವ್ರನ್ನ ಹಾಳು ಮಾಡಕ್ಕೆ ಬಂದರೂ ದೇವರು ಅವನನ್ನು ಕಾಪಾಡಿಬಿಡ್ತಾನೆ. ಫಲಶ್ರುತಿ, ಇನ್ನೊಬ್ಬರಿಂದ ತೊಂದರೆ ಬರೋ ಕಾಲದಲ್ಲಿ ಏನು ಮಾಡಬಾರ್ದು ನಾವು, ಈಶಾವಾಸ್ಯ ಉಪನಿಷತ್ ಹೇಳ್ಕೊಂಡು 18 ಮಂತ್ರ ಆರಾಮಾಗಿ, ಅದರಿಂದ ಏನಾಗುತ್ತೆ ತಕ್ಷಣ ಪರಮಾತ್ಮ ಬಂದು ಈಗ ಪರಿಹಾರ ಮಾಡಿ ಕಾಪಾಡಿಬಿಡ್ತಾನೆ ಅಂತ. ಯಾಮೈಹಿ ಪರಿವೃತ ದೇವೈಹಿ ಹತ್ವಾಶಾಸ ತ್ರಿವಿಷ್ಟಪಂ. ಭಾಗವತದಲ್ಲಿ ಒಂದು ವಿಷಯ ಬಂದಿಲ್ಲ, ಅದನ್ನು ಮೊದಲೇ ಇಲ್ಲಿ ಹೇಳಿದ್ರು, ಯಾವುದೇ ಮೂರನೇ ಸ್ಕಂದದೊಳಗೆ ಹೇಳಿದ್ರು, ಹೇಳ್ಬೇಕಾದ್ರೆ ಸ್ಟಾರ್ಟಿಂಗ್ನೊಳಗೆ ನಾಲ್ಕನೇ ಸ್ಕಂದದೊಳಗೆ ಅದನ್ನು ಆಚಾರ ಅಲ್ಲಿ ಬ್ರಹ್ಮಾಂಡ ಪಡೋದು ವಾಕ್ಯ ಒಟ್ಟು ಹೇಳ್ತಾರೆ. ಆ್ಯಕ್ಚುಲಿ ಸ್ವಯಂಭವನವಿಗೆ ಯಜ್ಞನಾಮಕ ಪರಮಾತ್ಮ ಮಗನಲ್ಲ, ಏನಾತ ಮಗಳ ಮಗ. ಅದು ಏನು ಮಾಡಿದಂತೆ, ದೌಹಿತ್ರಂ ಪುತ್ರತ್ವೇನ ಸ್ವೀಕಾರ ಮಾಡಿದರೆ ದೌಹಿತ್ರನ ಮಗನನ್ನಾಗಿ ಮಾಡಿಕೊಂಡ. ಸಾಮಾನ್ಯವಾಗಿ ಮಕ್ಕಳನ್ನು ಮಗಳ ಮಕ್ಕಳನ್ನು ಒಂದು ದತ್ತು ತಗೊಳ್ಳೋ ಪದ್ಧತಿ ಇದೆ. ಅದು ಯಾವಾಗ ಅಂತ ಕೇಳಿದರೆ ಗಂಡು ಮಕ್ಕಳೇ ಇಲ್ಲದ ಹೋದಾಗ ಅಂತ ನಿಯಮ ಅದು. ಇತ್ತೀರು ಇಬ್ಬರು ಗಂಡು ಮಕ್ಕಳಿದ್ದಾರೆ, ಹೌದಲ್ಲ, ಪ್ರಿಯವ್ರತರಾಜ ಒಬ್ಬರಿದ್ದಾರೆ, ಮತ್ತೆ ಉತ್ತಾನ ಇಬ್ಬರಿದ್ದಾರೆ ಮಕ್ಕಳು. ದತ್ತು ಯಾಕೆ ತಗೊಂಡು ಹಾಕಿದ್ರೆ? ಜರಾಸಂದನು ದತ್ತು ತಗೊಂಡಿದ್ದ. ಯಾತಕ್ಕೆ? ಅವ ಸ್ವಂತ ಸಹದೇವ ಅಂತ ಒಬ್ಬನಿದ್ದ. ಬಟ್ ಇವತ್ತು ಕ್ವೈಟ್ ಅನ್ಹ್ಯಾಪಿ ವಿತ್ ಇಮ್. ಪ್ರಹ್ಲಾದಕ್ಕೆ ಹೇಗಿಡ್ಸ ಹಿರಣ್ಯಕಶಿಪುನು ಸಂಬಂಧ ಇತ್ತಲ್ಲ ಆ ಥರ, ಭಾರಿ ಒಳ್ಳೆಯವನು. ಅದಕ್ಕೆ ಕೆಟ್ಟ ಮಗ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ತನ್ನ ಐಡಿಯಲ್ಸ್ ಸೂಟಾಗ ಮಗನ ತಗೋತಾನೆ. ಯಾರವನು? ಶಿಶುಪಾಲ. ಅದೇ ರೀತಿ ಇತ್ತು ಏನು ಮಾಡ್ತಾನೆ, ತಗೊಂಡಂತೆ. ಯಾತಕ್ಕೆ ಗೊತ್ತಾಯಿತು? ಬೇರೆ ಉದ್ದೇಶ ಇರುತ್ತಂದ್ರೆ ನಾವು ಗೊತ್ತಾಯಿತು ಅಂತಾಗಲೇ. ತನ್ನ ಮಗಳ ಮಗನ ಯಾರ ಅವತಾರ ಮಾಡ್ತಾರೆ? ಸಾಕ್ಷಾತ್ ನಾರಾಯಣ ಅವತಾರ ಮಾಡ್ತಾರೆ. ಮಗಳ ಮಗ ಆದರೂ ಪುಣ್ಯ ಬರುತ್ತೆ, ಮಗ ಇನ್ನು ಜಾಸ್ತಿ ಪುಣ್ಯ ಬರುತ್ತಲ್ಲ, ಅದಕ್ಕೋಸ್ಕರವಾಗಿ ದತ್ತು ತಗೊಂಡ ಅಂತ ಆಚಾರ ಅಲ್ಲಿ ಬರೀತಾ. ಇದೆಲ್ಲ ಅನೇಕ ವಿಷಯ ಗೊತ್ತು ಕ್ರೋಢೀಕರಿಸಿದಾಗ ಬರೀ ಭಾಗ ಸುಮ್ಮನೆ ಹೇಳ್ಬಿಟ್ಟು ಏನು ಗೊತ್ತಾಗೋದೇ ಇಲ್ಲ, ಅವಿಟ್ಟು ಸೇರಿಸಿದಾಗ ಸಮಗ್ರ ಗೊತ್ತಾಗುತ್ತೆ. ಯಾವೈ ಪರಿವೃತೋ ದೇವೈ ಹತ್ವಾ ಅಶಾಸ ತ್ರಿವಿಷ್ಟಪಂ ಸ್ವಾರೋಜಿಷೋ ದ್ವಿತೀಯಸ್ತು ಮನುರಗ್ನೇ ಸುತೋ ಭವತ್ ದ್ಯುಮತ್ಸುಷೇಣ ರೋಚಿಷ್ಮನ್ ಪ್ರಮುಖಾಸ್ತಶ್ಚ ಚಾತ್ಮಜಾಃ ಸ್ವಾರೋಚಿಷ ದ್ವಿತೀಯಸ್ತು ಮನು. ಸ್ವಾರೋಚಿಷ ಮನು ಎರಡನೇ ಮನು. ಸ್ವಯಂಭೂ ಆದ್ಮೇಲೆ ಯಾರು ಬಂದರು? ಸ್ವಾರೋಚಿಷ ಮನು ಬಂದ. ಅಗ್ನೇಸು ತೋ ಅಭವತ್. ಅತ್ ಯಾರಾತ? ಅಗ್ನಿಯ ಮಗ. ದ್ಯುಮತ್ ಸುಷೇಣ ರೋಚಿಷ್ಮತ್ ಪ್ರಮುಖಾಹ. ದ್ಯುಮತ್ತು, ದ್ಯುಮತ್ ಸೇನ, ಸುಷೇಣ, ರೋಚಿಷ್ಮಾನ್ ಮೊದಲಾದವರು ಆತನ ಮಕ್ಕಳು. ಸ್ವಾರೋಚಿಷ ಮನ ಮಕ್ಕಳ ಹೆಸರು ಹೇಳುತ್ತಾರೆ. ದ್ಯುಮತ್ ಸುಷೇಣ, ದ್ಯುಮತ್ ಸೇನ, ಸುಷೇಣ ಅಂತ ಹೇಳೋಕ್ಕೂ ಬರುತ್ತೆ. ಅಥ ದ್ಯುಮಾನ್ ಸುಷೇಣ ರೋಚಿಷ್ಮತ್ ಇತ್ಯಾದಿಗಳು. ನಾಮ್ನ ರೋಚಿಸನ್ ರೋಚನ. ತತ್ರೇಂದ್ರೋ ರೋಚನಶ್ಚಾಸಿ ದೇವಾಶ್ಚ ಸುಷಿತಾದಯ ಓಜಸ್ತಂಭಾದಯ ಸಪ್ತ ಋಷಯೋ ಬ್ರಹ್ಮವಾದಿನಃ ತತ್ರ ಇಂದ್ರ ರೋಚನ ಆಸೀತ್ ದೇವಾಶ್ಚ ದುಷಿತಾದಯ. ಆ ಇಂದ್ರ ಪದವಿಯಲ್ಲಿ ಯಾರಿದ್ರು? ಮನು ಒಂದೊಂದು ಪ್ರತಿಯೊಂದು ಮನ್ವಂತರಕ್ಕೆ ಏನು ಚೇಂಜ್ ಆಗ್ತಾ ಹೋಗ್ತಾರೆ? ಎಂಟೈರ್ ಬ್ಯಾಚ್ ಚೇಂಜ್ ಆಗಿಬಿಡ್ತದೆ. ಅದು ಇಲ್ಲಿ ಯಾರು ಚೇಂಜ್ ಬಂದಾಗ ರೋಚನ ಬಂದ್ರಾಗ. ರೋಚನ ನಮಗ ವಾಯುದೇವರು. ರೋಚನ ಯಾರಾಗಿದ್ದರಾಗ ಇಂದ್ರ ಪದವಿಯಲ್ಲಿ ವಾಯುದೇವರು ಕೂತಿದ್ದ. ಸೊ ಯಜ್ಞರಾಮಕ ಇಂದ್ರ ಪದವಿ ರಾಮಕ ಪರಮಾತ್ಮ ಇಂದ್ರ ಪದವಿಯಲ್ಲಿದ್ದ ಹಾಗೆ ರೋಚನಾಮಕ ವಾಯುದೇವರು ಕೂಡ ಇಲ್ಲಿದ್ದಾರೆ, ಒಂದು ಇಂದ್ರ ಪದದಲ್ಲಿದ್ದಾರೆ, ಒಂದು ಮನ್ವಂತರದವರು. ಆದ್ದರಿಂದ ಅದೇ ರೀತಿ ಯಮದೇವರು ಒಂದು ಕಲ್ಪದಲ್ಲಿದ್ದಾರೆ, ಒಂದು ಇಂದ್ರದಲ್ಲಿರ್ತಾರೆ. ಅಶ್ವಿನಿ ದೇವತೆಗಳು ಇದ್ದಾರೆ. ಅದು ಪಾಂಡವರು ಏನಂತ ಕರೀತಾರೆ ಅದಕ್ಕೆ? ಪಂಚೇಂದ್ರರು ಅಂತ ಕರೀತಾರೆ. ಏತೇ ಪಂಚೇಂದ್ರಾಹ ಅಂತ ಕರೆದಿದ್ದಾರೆ. ಆ ಪ್ರಮೋಷನ್ ಪ್ರಶ್ನೆ ಅಲ್ಲ, ವಾಯುದೇವರು ಪ್ರಮೋಷನ್. ಇಂದ್ರ ಪದವಿ ಬಂದರೆ ಡಿಮೋಷನ್ ಬಂದಾಗಾಯಿತು. ಇನ್ಚಾರ್ಜ್ ಕೆಲಸಕ್ಕೆ ಕೆಳಗಡೆ ಯಾರು ಬಿಟ್ಟೋಗ್ಬಿಡ್ತಾರೆ, ಅವ್ರು ಇನ್ಚಾರ್ಜ್ ಇರ್ತಾರೆ. ಮೇಲಿನವ್ರು ಏನು ಚಾರ್ಜ್ ತೊಗೊಂಡ್ಬಿಡ್ತಾರೆ, ಕೆಲವರು ಚಾರ್ಜ್ ಮೇಲಿನವ್ರು ತೊಗೊಂಡ್ಬಿಡ್ತಾರೆ. ಕೆಲವರು ಚಾರ್ಜ್ ಮೇಲಿನವ್ರು ತೊಗೊಂಡ್ರೆ ಎಲಿವೇಟ್ ಮಾಡಿದಾಗೆ. ಇದು ಎಲಿವೇಟ್ ಮಾಡಿದಾಗಲ್ಲ, ಇದು ಡಿಪ್ರೆಷನ್ ಮಾಡಿದಾಗ. ಯಾವಾಗ ಆ ಪದವಿ ತೆಗೆದು ಇಲ್ಲಿ ಹಾಕಿಬಿಟ್ರೆ, ಆ ಪದವಿ ತೆಗೆದು ಇಲ್ಲಿ ಹಾಕಿಬಿಟ್ರೆ ಏನಾಗುತ್ತಾಗ? ಇದು ಅಡಿಷನಲ್ ಚಾರ್ಜ್. ಅಡಿಷನಲ್ ಚಾರ್ಜ್ ಪ್ಲಸ್ ಪಾಯಿಂಟ್. ಅಡಿಷನಲ್ ಚಾರ್ಜ್ ಯಾರಿಗೆ ಕೊಡ್ತಾರೆ? ಯಾವಾಗಲೂ ಹೆಚ್ಚು ಎಫಿಷಿಯೆಂಟ್ ಇದ್ದವ್ರಿಗೆ ಕೊಡ್ತಾರೆ. ಮೊದಲೇ ಅದನ್ನೇ ಗೋಡಾಡೋನಿಗೆ ಕೊಡೋದಿಲ್ಲ. ಆ ದೃಷ್ಟಿಯಿಂದ ಬರೀ ಪ್ರಮೋಷನ್ ಬೇರೆ, ಡಿಮೋಷನ್ ಬೇರೆ, ಅಡಿಷನಲ್ ಚಾರ್ಜ್ ಬೇರೆ. ಆದರೆ ಪರಮಾತ್ಮ ವಾಯುದೇವರೆಲ್ಲ ಈ ರೀತಿ ಇದ್ದವರು. ಕೆಲವರು ಮತ್ತೆ ಇವರಿಗೆ ಪ್ರಮೋಷನ್ ಇದೆ. ಯಾರಿಗೆ ಪ್ರಮೋಷನ್ನು? ಯಮದೇವರಿಗೆ ಭಾರಿ ಪ್ರಮೋಷನ್, ಅಶ್ವಿನೇವರಿಗೆ ಪ್ರಮೋಷನ್. ಅದು ಎಷ್ಟು ಆಚಾರ್ಯದಲ್ಲಿ ಕೂಡಿಸ್ಬಿಡ್ತಾರೆ. ಕೆಲವು ದಿವಸಗಳ ಕಾಲ ವಿಸಿನೇರದಲ್ಲಿ ವರ್ಷಗಟ್ಟಲೆ ಕೆಲವು ವಿಷಯ ನಿಮ್ಮಲ್ಲಿ ಅಂದಿದ್ದಿರುತ್ತೆ ಇಷ್ಟ ಕಾಲದಲ್ಲಿ, ಗೊತ್ತಾಯ್ತಾ? ಅಲ್ಲೇನು ಮಾಡಿಬಿಡ್ತಾರಾಗ? ಯಾರೋ ಒಬ್ಬರು ಕೂಡಿಸ್ಬಿಡ್ತಾರೆ ಟೆಂಪ್ರರಿ. ಅಷ್ಟು ದಿವಸಗಳ ಆತ್ಮೇ ವಿಸಿ ಆ ಟರ್ಮ್ ಪೂರ್ತಿ ಮುಂದೆ ಕಾನ್ವಿಕೇಶನ್ ಮಾಡಾಕ್ಬಿಡ್ತಾರೆ ಅದರೊಳಗೇನೆ. ಅದರಲ್ಲಿ ಸ್ಪೆಷಲ್ ಆಪರ್ಚುನಿಟಿ ಇದ್ದಾಗ. ಬಟ್ ಆಲ್ ಪರ್ಪಸಸ್ ಏನಲ್ಲ ಅವರು, ಆಕ್ಟಿಂಗ್ ಅಷ್ಟೇ, ಆಕ್ಟಿಂಗ್ ಅವ್ರ ಫುಲ್ ಅಲ್ಲ. ಬಟ್ ಇತ್ತಿತ್ತು ನಿಜ ತಾನೆ, ಆ ರೀತಿ ಕರೀತಾರೆ. ತತ್ರೇಂದ್ರೋ ರೋಚನಶ್ಚಾಸಿ ದೇವಾಶ್ಚ ದುಷಿತಾದಯ ಓಜಸ್ತಂಭಾದಯ ಸಪ್ತ ಋಷಯೋ ಬ್ರಹ್ಮವಾದಿನಃ. ಇಲ್ಲಿ ಯಾಮ ಅಂಥೇಳಿ ಪರಮಾತ್ಮನ ಯಜ್ಞರೂಪಕ್ಕೆ ಹೇಗೆ ಅನುಯಾಯಿಗಳಿದ್ರು, ತುಷಿತ ಮೊದಲಾದವರು ಇದ್ರು. ವಾಯುದೇವರ ಸೇವಕರಾದಂಥ ದೇವತೆಗಳು ಏನಂತ ಹೆಸರು? ತುಷಿತ ದೇವತೆಗಳು ಅಂತ ಹೆಸರು. ಓಜಸ್ತಂಭಾದಯ ಸಪ್ತ ಋಷಯೋ ಬ್ರಹ್ಮವಾದಿನಃ. ಓಜಸ್ತು ಸ್ತಂಭ ಮೊದಲಾದಂಥ ಸಪ್ತ ಋಷಿಗಳು ಆ ಕಾಲಕ್ಕಿದ್ದರು. ಮುಂದೆ ಋಷೇಸ್ತು ವೇದ ಶಿರಸಃ ತುಷಿತಾ ನಾಮ ಪತ್ನ್ಯಭೂತ್ ತಶ್ಯಾಂ ಜಗ್ನೇ ತಥೋ ದೇವಾಃ ವಿಭುರಿತ್ಯಭಿರ್ವಿಭಿರಿತಿ ಅಭಿವಿಶ್ರುತಃ. ಋಷೇಸ್ತು ವೇದ ಶಿರಸಃ ತುಷಿತಾ ನಾಮ ಪತ್ನಿ ಅಭೂತ್ ತಶ್ಯಾಂ ಜಗ್ನೇ ತಥೋ ದೇವಃ ವಿಭುರಿತಿ ಅಭಿವಿಶ್ರುತಃ. ಆ ಸಮಯಕ್ಕೆ ಏನಾಗಿದೆ? ತಸ್ಯ ವಿಹೋಹು ನಾಮ್ನಾ ವಿಹು ನಾಮ್ನಾ ರೋಚನ ನಾಮ್ನಾ ವಿಹು. ಇನ್ನು ಋಷಿಯ ಒಬ್ಬರು ಋಷಿಗಳಿದ್ರು ವೇದ ಶಿರಸ್ ಅಂತೇಳಿ. ಆ ತಂಟಿಗೆ ತುಷಿತ ಅಂತ ಹೆಸರು. ಅದು ಮಕ್ಕಳು ಹುಟ್ಟಿದ್ರು. ತಸ್ಯಾಂ ಜಗ್ನೇ ತಥೋ ದೇವಃ. ಆಗ ಮಗ ಹುಟ್ಟಿದ. ಮಗನ ಏನಂತ ಹೆಸರು? ವಿಭು ಅಂತ ಹೆಸರು. ಗೊತ್ತಾಯ್ತಾ? ಇತಿ ಅಭಿವಿಶ್ರುತಃ ಅಷ್ಟಾತೀತಿ ಸಹಸ್ರಾಣಿ ಮುನಯೋ ವೈ ಧೃತೌ ವ್ರತಃ ಅನ್ವಶಿಕ್ಷನ್ ವ್ರತಂ ತಸ್ಯ ಕೌಮಾರ ಬ್ರಹ್ಮಚಾರಿಣಃ. ಅಷ್ಟಾತೀತಿ ಸಹಸ್ರಾಣಿ ಮುನಯೋ ಯೇ ಧೃತೌ ವ್ರತಃ ಅನ್ವಶಿಕ್ಷನ್ ವ್ರತಂ ತಸ್ಯ ಕೌಮಾರ ಬ್ರಹ್ಮಚಾರಿಣಃ. ಅಷ್ಟಾಶೀತಿ ಸಹಸ್ರಾಣಿ. ಅಷ್ಟಾಶೀತಿ ಅಂದರೆ ಎಷ್ಟು? 88. ಅಷ್ಟ ಅಶೀತಿ. ಅಷ್ಟ ಅಶೀತಿ ಅಂದರೆ 80. ಅಷ್ಟ ಅಂದರೆ 8. ಅಷ್ಟಾಶೀತಿ. ಇನ್ನು ಹೆಚ್ಚು ಇಂಟು ಇಂಟು ಮಾಡ್ಕೊಂಡ್ಬಿಟ್ರೆ ಅಷ್ಟಾಸೀತಿ ಏನು ಅಸೀತಿ ಇಂಟು ಎಂಟು ಆ ರೀತಿ ಮಾಡೋಕ್ಕೂ ಬರುತ್ತೆ. ಕೆಲವು ಸಾವಕಾಶ ವಾಕ್ಯನ ಎರಡು ರೀತಿ ಮಾಡೋಕ್ಕೂ ಬರುತ್ತೆ. ಮುನೋಯೋ ಯೇ ಧೃತವ್ರತಃ ಅನ್ವಶಿಕ್ಷಣ ವ್ರತಂ ತಸ್ಯ ಕೌಮಾರ ಬ್ರಹ್ಮಚಾರಿಣ ಬಿಹುನಾಮಕ ಈ ಒಬ್ಬ ದೇವತೆಯಿಂದ ಆ 88,000 ಮುನಿಗಳು ವಿಶೇಷವಾಗಿ ವ್ರತವನ್ನು ಅನುಸರಣೆ ಅನುಷ್ಠಾನ ಮಾಡಿ ಶಿಕ್ಷಣವನ್ನು ಪಡೆದರು. ಇದಾಯ್ತು ಈಗ ಎರಡು ಬಂದಂತರ ಆಯ್ತು. ಈಗ ಮೂರನೇದು ತೃತೀಯೋ ಉತ್ತಮೋ ನಾಮ ಪ್ರಿಯವ್ರತ ಸುತೋ ಮನು ಪವನ ಸೃಂಜಯೋ ಯಜ್ಞ ಪುತ್ರಾದ್ಯ ತತ್ಸುತಾ ನೃಪ. ತೃತೀಯ ಉತ್ತಮೋ ನಾಮ ಪ್ರಿಯವ್ರತ ಸುತ ಮನು ಉತ್ತಮ ರೈವತ ತಾಪಸ. ಮೂರು ಜನಗಳು ಪ್ರಿಯವ್ರತರಾದನೆ ಎರಡನೇ ಹೆಂಡತಿ ಮಕ್ಕಳು. ಆ ಮೂರು ಜನಗಳು ಏನಾದರೂ ಅಂತ ಹೇಳ್ತಾರೆ ಮನ್ವಂತರಾಧಿಪತಿಗಳು. ಆ ಮೂರನೇ ಮನವೇ ಉತ್ತಮ. ಈಗ ಪ್ರಿಯವ್ರತರಾಜನ ಮಗ ಉತ್ತಮ ನಾಮಕನಾದವನು ಪವನ ಸೃಂಜಯೋ ಯಜ್ಞಹೋತ್ರಾದ್ಯ ತತ್ಸುತ ನೃಪ. ಆತನ ಮಕ್ಕಳು ಪವನ ಸೃಂಜಯ ಯಜ್ಞಹೋತ್ರ ಮೊದಲಾದವರೆಲ್ಲ ಈ ಉತ್ತಮ ನಾಮಕ ಮನುವಿನ ಮಕ್ಕಳು. ವಶಿಷ್ಠತನ ಯಾ ಸಪ್ತ ಋಷಯ ಪ್ರಮದಾದಯ ಸತ್ಯ ವೇದಶ್ರುತ ಭದ್ರ ದೇವಾ ಇಂದ್ರಸ್ತು ಸತ್ಯಜಿತ್. ವಶಿಷ್ಠತನಯ ಸಪ್ತ ಋಷಯ ಪ್ರಮದಾದಯ. ಆಗ ಸಪ್ತ ಋಷಿಗಳು ಯಾರಿದ್ರು ಆ ಕಾಲಕ್ಕೆ ಅಂದರೆ ವಶಿಷ್ಠರ ಮಕ್ಕಳು. ಅವರೆಲ್ಲ ಕೂಡ ಪ್ರಮದ ಮೊದಲಾದವರ ಹೆಸರುಗಳು. ಪ್ರಮದ ಮೊದಲಾದಂಥ ಹೆಸರಿನ ಏಳಿದ ಋಷಿಗಳು ಆ ಋಷಿಗಳಾಗಿದ್ದರು ಆಗಿನ ಕಾಲಕ್ಕೆ. ಹೌದು ಹೇಳಿದರು. ಸತ್ಯಾಹ ವೇದಶ್ರುತ ಭದ್ರ ದೇವ ಇಂದ್ರಸ್ತು ಸತ್ಯಜಿತ್. ಸತ್ಯ ವೇದಶ್ರುತ ಭದ್ರ ದೇವಾ ದೇವತೆಗಳು. ಸತ್ಯ ವೇದಶ್ರುತ ಭದ್ರ ಅನ್ನೋ ಹೆಸರಿನ ದೇವತೆಗಳಿದ್ರು. ಇಂದ್ರದೇವರು ಯಾರಾಗಿದ್ರು ಅಂದರೆ ಇಂದ್ರಸ್ತು ಸತ್ಯಜಿತ್. ಸತ್ಯಜಿತ್ ಅನ್ನೋ ಇಂದ್ರ ಇದ್ದ. ಸತ್ಯಜಿತ್ ಯಾರು? ಯಮದೇವರು. ಈ ಯಮದೇವರು ಇಂದ್ರ ಪದವಿ, ಇವರು ಪ್ರಮೋಷನ್. ಇವರಿಗೆ ಇಂದ್ರ ಪದವಿಯಲ್ಲಿ ಕೂತಿದ್ದು ವಿಶೇಷ ಆಯ್ತು ಇವರಿಗೆ. ಇಂದ್ರಸ್ತು ಸತ್ಯಜಿತ್. ಇದೆಲ್ಲ ವಿಶೇಷ ತಿಳ್ಕೊಂಡಾಗ ತಾರತಮ್ಯ ಆಗಿನ ಕಾಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಡುತ್ತೆ, ನೆನಪಿರ್ಬೇಕಾಗ. ಆ ಕಾಲದಲ್ಲಿ ತಾರತಮ್ಯ ಏನು ಮಾಡ್ಕೋಬೇಕಾಗ ಆ ಚೇಂಜ್ ನೋಡ್ಕೊಂಡು ತಾರತಮ್ಯ ತಿಳ್ಕೋ. ಇವರ ಬಜಿತಿ ಆಗುತ್ತೆ. ವಶಿಷ್ಠತನಯ ಸಪ್ತ ಋಷಯ ಪ್ರಮದಾದಯ ಸತ್ಯ ವೇದಶ್ರುತ ಭದ್ರ ದೇವ ಇಂದ್ರಸ್ತು ಸತ್ಯಜಿತ್. ಧರ್ಮಸ್ಯ ಸುನೃತಾಯ ಅಂತೂ ಭಗವಾನ್ ಪುರುಷೋತ್ತಮ ಸತ್ಯಸೇನ ಇತಿ ಖ್ಯಾತೋ ಜಾತಃ ಸತ್ಯವ್ರತೈಸ್ ಸಹ ಸೋನೃತ ಸೋ ಅನು ಅನೃತವ್ರತ ದುಃಶೀಲಾನಸತೋ ಯಕ್ಷರಾಕ್ಷಸಾನ್ ಭೂತದ್ರೋಹೋ ಭೂತಗಣಾನ್ ತ್ವಹಿ ಸತ್ಯಜಿತ್ ಸ್ತುತಃ. ಧರ್ಮಸ್ಯ ಸುನೃತಾಯಾಂಚ ಭಗವಾನ್ ಪುರುಷೋತ್ತಮ ಸತ್ಯಸೇನ ಇತಿ ಖ್ಯಾತಃ. ಬಹಳ ಇಂಪಾರ್ಟೆಂಟ್ ಇದೆ. ಆಗ ಈ ಯಮದೇವರಿಗೆ ಮಗನಾಗಿ ಸತ್ಯಚಿತ್ತರಾಮಕ ಯಮದೇವರಿಗೆ ಮಗನಾಗಿಬಿಟ್ಟು ಪರಮಾತ್ಮ ಸತ್ಯಸೇನಾ ಹೆಸರನ್ನು ಹುಟ್ಟಿದ. ಹೊಸ ರೂಪ ಸತ್ಯಸೇನ ಅಂತ ಒಂದು ರೂಪ. ಸಂಗ್ರಹ ಮಾಡಿದ್ರೆ ಸ್ತೋತ್ರ ಮಾಡ್ತಾರೆ. ಸಂಗ್ರಹ ಮಾಡಿದ ಕೊನೆಯ ಅಧ್ಯಾಯ ಪೂರ್ತಿ 64 ಅಧ್ಯಾಯದ ಸಂಗ್ರಹ ಸಂಗ್ರಹ ಮಾಡಿದೊಳಗೆ ಅದರಲ್ಲಿ ಉತ್ತರಕಾಂಡದ ಕೊನೆಯ ಶ್ಲೋಕ ಕೊನೆಯ ಅಧ್ಯಾಯ ಪೂರ್ತಿ ಅನೇಕ ರೂಪ ವರ್ಣನೆ ಮಾಡ್ತಾರೆ. ಸತ್ಯಸೇನ ಅಂತ ರೂಪ ಅಲ್ಲಿ ಹೇಳ್ತಾರೆ. ಬಹಳ ಜನಕ್ಕೆ ಅದು ಗೊತ್ತಿರೋದಿಲ್ಲ. ಸತ್ಯಸೇನಾ ರೂಪದಿಂದ ಪರಮಾತ್ಮ ಯಮದೇವರ ಮಗನಾಗಿ ಹುಟ್ಟುತ್ತಾನೆ. ಇಲ್ಲಿ ನಾರಾಯಣ ರೂಪದಿಂದ ಹುಡ್ತಾನೆ ಯಮದೇವರ ಮಗನಾಗಿ. ಅಲ್ಲಿ ಸತ್ಯಸೇನಾ ರೂಪದಿಂದ ಹುಟ್ಟುತ್ತಾನೆ. ಸತ್ಯಸೇನ ಇತಿ ಖ್ಯಾತು ಜಾತಃ ಸತ್ಯವ್ರತೈ ಸಹ ಸತ್ಯವ್ರತರು ಅಂತಕ್ಕಂಥ ಅನೇಕ ಜತೆಗೆ ಹುಟ್ಟಿದವರು ಅವರೆಲ್ಲ ಕೂಡ. ಸಹ ಆತನು ಆ ರೂಪದಿಂದ ಅನೃತ ವ್ರತ ದುಃಶೀಲಾನ್ ಅಸತಃ ಯಕ್ಷ ರಾಕ್ಷಸಾನ್. ಅನೃತ ವ್ರತ ದುಃಶೀಲಾನ್ ಸುಳ್ಳು ಹೇಳೋದ್ರೊಳಗೆ, ಕೆಟ್ಟ ವ್ರತ ಮಾಡೋದ್ರೊಳಗೆ, ಕೆಟ್ಟ ನಡತೆಯೊಳಗೆ ಪರಿಪ್ರಸಿದ್ಧರಾದಂತಹ ದುಷ್ಟರಾದ ಯಕ್ಷರಾಕ್ಷಸರನ್ನು ಇನ್ನೇನು ಮಾಡ್ತಿದ್ರು ಅವರು? ಭೂತದ್ರೋಹ ಭೂತಗಣಾನ್ ಭೂತದ್ರೋಹಿಗಳು ಪ್ರಾಣಿಗಳಿಗೆ ಹಿಂಸೆ ಮಾಡುತ್ತಿದ್ದಂತಹ ಭೂತಗಣಗಳನ್ನು ಕೂಡ ಸತ್ಯಜಿತ್ ಸುತಃ ಆ ಸತ್ಯಜಿತ್ ಮಗನಾದ ಮಗನ ರೂಪದಿಂದ ಸತ್ಯಸೇನ ರೂಪದಿಂದ ಅವಧಿ ಸಂಹಾರ ಮಾಡಿಬಿಟ್ಟ. ಸತ್ಯಸೇನ ರೂಪ ಅದರಿಂದ ಮಾಡಿದ ಕೆಲಸ ಎರಡು ಬಂದಾಗಾಯಿತು. ಚತುರ್ಥ ಉತ್ತಮ ಭ್ರಾತ ಮನುರ್ನಾಮ್ನಾ ಚ ತಾಪಸಃ ಹರಿರಿತ್ಯಾಹುತೋ ಯೇನ ಗಜೇಂದ್ರೋ ಮೋಚಿತೋ ಗ್ರಹಾತ್. ನಾಲ್ಕನೇ ರೂಪ. ನಾಲ್ಕನೇ ಮನು ಯಾರು? ತಾಪಸ ರೂಪ. ತಾಪಸನು ಕೂಡ ಯಾರು? ನಾಮ ನಾರಾಯಣ ಮತ್ತು ಪ್ರಿಯವ್ರತರ ಮಗನಾಗಿ ಅವತಾರ ಮಾಡಿದ ರೂಪ. ಇವರ ತಾಪಸ ಅಂತ ಹೆಸರಿದೆ, ತಾಮಸ ಅಂತ ಹೆಸರಿದೆ. ಕೆಲವು ಕಡೆಗೆ ತಾಮಸ ಅಂತ ಬರುತ್ತೆ, ಕೆಲವು ತಾಪಸ ಅಂತ ಬರುತ್ತೆ. ಕೆಲವು ತಾಮಸ ಅಂದ್ರೆ ಬಹಳ ಕೆಟ್ಟ ಹೆಸರು ಅಂತ ಕೂಡ ತಾಪಸ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ದೇವರಿಗೆ ಎಲ್ಲ ಹೆಸರುಗಳು ದೇವರನ್ನ ಹೇಳೋದ್ರಿಂದ ತಮೋ ನಿಯಾಮಕತ್ವ ತಾಮಸ ಅಷ್ಟೇ. ತಾನು ತಾಮಸ ಅಂತ ಅರ್ಥ ಅಲ್ಲ. ತಮೋಗುಣ ನಿಯಾಮಕ, ತಮೋಗುಣಕ್ಕೆ ಅಭಿಮಾನಿ ದೇವತೆ ದುರ್ಗಾದೇವಿ. ದುರ್ಗಾದೇವಿ ನಿಯಮನ ಮಾಡಿದ ದೇವರಿಗೆ ತಾಮಸ ಅಂತ ಹೆಸರಿದೆ. ಚತುರ್ಥ ಉತ್ತಮ ಭ್ರಾತ ಮನುರ್ ನಾಮ್ನಾಚ ತಾಪಸ. ಇಲ್ಲಿ ಸಾರಸ್ಯ ಇದೆ. ಮೂರನೇ ಉತ್ತಮ, ನಾಲ್ಕನೇ ಭ್ರಾತ. ಆದ್ದರಿಂದ ದೊಡ್ಡವರು ಯಾರ್ಯಾಗ ಉತ್ತಮನೇ ದೊಡ್ಡವರು. ಪರಮಾತ್ಮ ಸಣ್ಣವನಾಗ ಉತ್ತಮ ರೈವತ ತಾಪಸ ಆ ಕ್ರಮದಲ್ಲಿ ಹುಟ್ಟುತ್ತಾನೆ. ಚತುರ್ಥ ಉತ್ತಮ ಭ್ರಾತ ಮನುರ್ ನಾಮ್ನಾಚ ತಾಪಸ ಹರಿರಿತ್ಯಾಹುತೋ ಏನ ಗಜೇಂದ್ರೋ ಮೋಚಿತೋ ಗ್ರಹ. ಗಜೇಂದ್ರ ಮೋಕ್ಷ ಮಾಡಿದ ರೂಪ ಇದೇನೆ. ತಾಪಸ ರೂಪದಿಂದನೇ ಗಜೇಂದ್ರ ಮೋಚನ ಮಾಡಿತ್ತು. ವೃಷಃ ಖ್ಯಾತಿರ್ ನರಃ ಕೇತುಃ ಇತ್ಯಾದ್ಯ ದಶತತ್ಸುತಾಃ. ವೃಷ, ಖ್ಯಾತಿ, ನರ, ಕೇತು ಮೊದಲಾದ 10 ಜನ ಮಕ್ಕಳಂತೆ. ಯಾವ ರೂಪಕ್ಕೆ? ಈ ತಾಪಸ ರೂಪಕ್ಕೆ 10 ಜನ ಮಕ್ಕಳಿದ್ದಾರೆ. ವೃಷಃ ಖ್ಯಾತಿ ಆಯ್ತಲ್ಲ, ಸತ್ಯಕಾಹ ಹರಯೋ ವೀರಾಹ ದೇವಾಹ ತ್ರಿಶಿಖ ಈಶ್ವರ ಜ್ಯೋತಿರ್ಧಾನಾದಯ ಸಪ್ತ ವೃಷಯಸ್ತಾಪಸೇಂತರೇ. ತಾಪಸ ಮನ್ವಂತರದೊಳಗೆ ಸತ್ಯಕಾಹ ಹರಯ ವೀರಾಹ ದೇವಃ, ಸತ್ಯಕರು ಹರಿಗಳು ವೀರರು ದೇವತೆಗಳು. ತ್ರಿಶಿಖ ಈಶ್ವರ, ತ್ರಿಶಿಖ ಅಂತಕ್ಕಂಥ ಒಡೆಯ, ಇಂದ್ರಪದಿಯಲ್ಲಿ ತ್ರಿಶಿಖ ಅಂತ ಉಪಯುಕ್ತ ಆ ಹೆಸರು. ಜ್ಯೋತಿರ್ಧಾನಾದಯ ಸಪ್ತ ಋಷಯ ತಾಪಸೇಂತರೆ, ಜ್ಯೋತಿರ್ಧಾನ ಮೊದಲಾದ ಸಪ್ತ ಋಷಿಗಳು ಆ ಕಾಲದಲ್ಲಿದ್ದರು ಅಂತ. ದೇವಾಹ ವೈಧೃತಯೋ ನಾಮ ವಿಧೃತೇ ಸ್ತನಯಾ ನೃಪ ನಷ್ಟಾ ಕಾಲೇನೈರ್ವೇದಾಹ ವಿಧೃತಾಸ್ವೇನ ತೇಜಸ. ಈಗ ವಿಧೃತಿಯ ಮಗನಾಗಿ ಮಕ್ಕಳಾಗಿ ದೇವತೆಗಳು ಹುಟ್ಟಿದ್ರು. ವೈಧೃತಿಗಳು ಅಂತ ದೇವತೆಗಳ ಹೆಸರು. ವೈಧೃತಯೋ ನಾಮ ವಿಧೃತೇ ತನಯಾ ನೃಪ. ಅವ್ರೇನು ಕೆಲಸ ಮಾಡಿದರು ಅಂದರೆ ನಷ್ಟಾ ಕಾಲೇನ ಏರ್ವೇದಾಹ ವಿಧೃತಾಹ ಸ್ವೇನ ತೇಜಸ. ಆ ಕಾಲಕ್ಕೆ ವೇದಗಳಲ್ಲಿ ಏನಾಗೋಗ್ಬಿಟ್ಟಿದ್ವು, ನಷ್ಟ ಆಗಿಬಿಟ್ಟಿದ್ದು. ಏನು ಮಾಡಿದ್ರಂತೆ, ತಾವು ಪ್ರೊಟೆಕ್ಟ್ ಮಾಡಿದ್ರಂತೆ ವೇದಗಳ ಅರ್ಥ ಇದೆ. ಇದು ಅವ್ರ ವಿಶೇಷ ಸಾಹಸ. ಯಾರ ವೈಧೃತಿಗಳ ಹೆಚ್ಚು ದೊಡ್ಡ ಸಾಹಸ ಅಂದ್ರೆ ಅದೇ. ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು. ಗ್ರಂಥ ಓದಕ್ಕೆ ಬರದೆ ಹೋದ್ರೆ ಗ್ರಂಥ ಏನು ಮಾಡಬೇಕು? ಪ್ರಿಸರ್ವ್ ಮಾಡಬೇಕು. ಎಲ್ಲೂ ಪುಸ್ತಕ ಇಲ್ಲ, ಮೇಲೆ ಇದ್ದು ಎಷ್ಟು ಖುಷಿಯಾಗ್ಬಿಡುತ್ತೆ ಗೊತ್ತಾ? ಯಾವುದೋ ಉರಿ ಓದಕ್ಕೆ ಹಾಗೆ ಆಗಿರುತ್ತೆ. ಕೆಲವು ಊರಿದಾಗ ಮೆರವಣಿಗೆ ಪುಸ್ತಕ ಬೇಕು, ಇರೋದೇ ಇಲ್ಲ. ಯಾರೋ ಒಬ್ರು ಮನೇಲಿ ಇದೆ ಅಂತ ಹೇಳ್ತಾರೆ. ಯಾರೋ ಒಬ್ರು ಹಣ್ಣು ಮುದುಕಿ ಎಷ್ಟು ಪುಣ್ಯ ಬಂತ ಹಾಕಿ ಗೊತ್ತಾ? ಇದರಿಂದ ಮೆರವಣಿಗೆ ಸರ್ವಮೂಲ ಪುಸ್ತಕ ಕೊಟ್ಟು ಪುಣ್ಯ ಬಂತ ಇಲ್ಲ, ಓದಿಲ್ಲ ಇದ್ದಿಲ್ಲ, ಬಟ್ ಎಷ್ಟು ಭಾಗ್ಯ ಬಂತ ಕಾಲಕ್ಕೆ. ಅದು ಅರ್ಥ ಮಾಡಿಕೊಂಡು ಯಾವಾಗ ನಮ್ಗೆ ಏನಿಲ್ಲ ಅಂತ ಆಗಬಾರ್ದು, ನಮ್ಮ ಕಾಲಕ್ಕೆ ಪುಸ್ತಕ ಇಲ್ಲ ಅಂತ ಆಗಬಾರ್ದು. ಓದೋದು ಭಾರಿ ಉತ್ತಮ. ಆಗದವ್ರು ಕೊನೆ ಪಕ್ಷ ಏನು ಮಾಡ್ಬೇಕನ್ನ ರಿಸರ್ವ್ ಮಾಡಿ. ಬುಕ್ ಸ್ಟೋರ್ಸ್ ಎಲ್ಲ ಏನು ಮಾಡ್ತಾರೆ ಅವರು? ಪುಸ್ತಕ ಸಪ್ಲೈ ಮಾಡೋದಷ್ಟೇ ಕೆಲಸ. ಅದಕ್ಕೆ ಜೀವನೋಪಾಯ ಆಗುತ್ತಿಲ್ಲ ಅವರಿಗೆ? ಜೀವನೋಪಾಯ ಆಗುತ್ತೆ, ಎಷ್ಟೋ ದೊಡ್ಡ ಸರ್ವಿಸ್ ಅದು. ಇನ್ ಟೈಮ್ ಪರೀಕ್ಷೆ ಕಾಲ ಪುಸ್ತಕ ಸಪ್ಲೈ ಮಾಡೋದು ಎಷ್ಟು ನೆನೆಸ್ತಾರೆ ಅವರನ್ನು. ಆ ದೃಷ್ಟಿಯಿಂದ ಪುಸ್ತಕಗಳನ್ನು ಸಂರಕ್ಷಣೆ ಮಾಡೋದು ಹೇಗೋ ವೇದಗಳು ಸಂರಕ್ಷಣೆ ಮಾಡಿದ್ರು ಅಂತೇಳಿ. ವೇದ ಸಂರಕ್ಷಣೆ ಮಾಡೋದು ಅಂದ್ರೇನು? ಪುಸ್ತಕದಲ್ಲಿ ವೇದ ಮಾಡಾಗಿಲ್ಲ, ಅವನು ಬಾಯಲ್ಲಿ ಹೇಳ್ತಾನೆ ಇರಬೇಕಾದ್ರೆ ಬೇರೆ ಕೆಲಸ ಇಲ್ಲ, ಅದನ್ನು ಹೇಳ್ತಾ 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 ಹೋಗ್ಬೇಕು. ಮನೆಗೆ ಹೋಗ್ತಾರೆ, ಬರ್ಕೊಳ್ಳೋಕೆ ಫೋನ್ ನಂಬರ್ ಕೊಟ್ಟಿಲ್ಲ ಯಾರೋ ಕೂಡ, ಕೊಟ್ಟುಬಿಟ್ಟು ಬರ್ಕೊಳ್ಳೋ ಏನೂ ಇಲ್ಲ, ಏನು ಹೇಳ್ಬಿಡ್ತಾರೆ. ಮನೆಗೆ ಹೋಗಿ ಹೇಳ್ತಾರೆ ಅಂತ ನಂಬರ್ ಬಿಟ್ಟು ಹೋಗ್ಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಕೊನೆ ಬರ್ತುಬಿಡ್ತು. ಯಾರೋ ಮಾತಾಡಿಸ್ಬಿಟ್ರೆ ಹೋಗ್ಬಿಡೋದು, ಗೊತ್ತಾರೆ ಬಂದಿದ್ದ ಮತ್ತೆ ಶುರು ಮಾಡಬೇಕು. ಅದಕ್ಕೆ ವೇದವರು ಏನು ಮಾಡಬೇಕು ಅಂತ, ಬೇರೆ ಕೆಲಸ ಮಾಡಾಗಿಲ್ಲ ಅವ್ರು, ಏನು ಮಾಡಬೇಕು ಅದನ್ನು ಹೇಳ್ತಾನೆ ಇರಬೇಕು. ದೊಡ್ಡ ಕ್ರೆಡಿಟ್ ಅಂತ ಅದರಿಂದ ಅವರಿಗೆ ಅರ್ಥ ಆಯ್ತಾ? ಈಗ ಅದಕ್ಕೆ ಜಪ ಮಾಡೋಕ್ರೆ ಅದಕ್ಕೆ ಮಾತಾಡೋದು ಅಂದರೆ ಮರೆತು ನಿಂತ ಡಿಸ್ಕಂಟಿನ್ಯೂ ಆಗಿಬಿಡೋದು. ಮಾಡಿದ್ರೆ ಮತ್ತೆ ಏನು ಮಾಡಬೇಕಂತಾಗ ಮಧ್ಯದ ಶುರು ಮಾಡಬೇಕು. ಆ ರೀತಿ ಎಷ್ಟೋ ಜಪಗಳು ಇನ್ವ್ಯಾಲಿಡೇ, ಮಧ್ಯೆ ಮಧ್ಯೆ ಅಳತೆ ಹೊಡೆದು ಏನೋ ಮಾಡಿಬಿಟ್ಟಿರ್ತಾನೆ, ಆದ್ರಿಂದ ಜಪಗಳು ಕೌಂಟೇ ಆಗೋದಿಲ್ಲ. ಬಿಟ್ಟರೆ ಮಧ್ಯದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ. ನಷ್ಟಾ ಕಾಲೇನ ಏರ್ವೇದಾಹ ವಿಧೃತಾ ಸ್ವೇನ ತೇಜಸ ರಾಜೋವಾಚ ಬಾದರಾಯಣ ಏತತ್ತೇ ಶ್ರೋತು ಇಚ್ಛಾಮಹೇ ವಯಂ ಹರಿರ್ಯಥಾ ಗಜಪತಿಂ ಗ್ರಹಗ್ರಸ್ತಮ ಮುಮುಚತ್. ಬಾದರಾಯಣ ಏತತ್ತೇ ಶ್ರೋತು ಇಚ್ಛಾಮಹೇ ವಯಂ. ಈಗ ಪರಿಷತ್ ರಾಜ ಕೇಳ್ತಾನೆ, ಹೇ ಬಾದರಾಯಣ, ಇಲ್ಲಿ ಏನಂತ ಹೆಸರು? ಬಾದರಾಯಣನ ಮಗನಿಗೂ ಬಾದರಾಯಣ, ಗೊತ್ತಾಯ್ತಾ? ಶೌರಿ ಅಂಥೇಳಿ ಶೂರನ ರಾಜನ ಮಗನಿಗೂ ಹೆಸರು, ಮೊಮ್ಮಕ್ಕಳಿಗೂ ಹೆಸರು, ವಂಶವರಿಗೆಲ್ಲ ಹೆಸರು. ಭಾರ್ಗವ ಅಂಥೇಳಿ ಮುರುಗನ ಮಗನಿಗೂ ಹೆಸರು, ವಂಶವರಿಗೆಲ್ಲ ಹೆಸರು. ಭಾರತ ಅಂತ ಎಲ್ಲರಿಗೂ ಹೆಸರು. ಅದಕ್ಕೆ ಬಾದರಾಯಣ ಅಂತೇಳಿ ಯಾರಿಗೆ ಹೆಸರು? ಈಗ ಶುಕಾಚಾರ್ಯಗೂ ಹೆಸರು, ಹೇ ಬಾದರಾಯಣ, ಅಥವಾ ಹೇ ಬಾದರಾಯಣೇ, ಆ ರೀತಿ ಮಾಡೋಕ್ಕೂ ಬರುತ್ತೆ. ಬಾದರಾಯಣ ಸತ್ಯ ಅಪತ್ಯಂ ಪುಮಾನ್ ಬಾದರಾಯಣಿ, ಹೇ ಬಾದರಾಯಣೇ ಅಂತೇಳಿ. ಅದಕ್ಕೆ ಹಿಂದೆ ಬರೋ ಏನಂತ ಬಂದಿದೆ? ಬಾದರಾಯಣಿ ರುವಾಚ ಅಂತ ಬಂದಿದೆ. ಆರ್ತಲ್ಲೂ ಬರುತ್ತೆ, ಹೇ ಬದರೆ ಬಾದರಾಯಣ ನಾಮಕರಾದ ವಿಷ್ಣುವಿನ ಮಕ್ಕಳಾದ ಶುಕಾಚಾರ್ಯರೇ. ಯಾಕೆ ಮುಂದೆ ಏ ಇರೋದ್ರಿಂದ ಲೋಪ ಆಗಿದೆ ಅಷ್ಟೆ. ಬಾದರಾಯಣಿ ಏನ ಅಲ್ಲ, ಇದು ಚಾಂದ ಸಾಕ, ಅಷ್ಟೋ ಸಲ ಬಿಡಿಸಿಲ್ಲ ಅದರೊಳಗೆ ಹೇಳ್ತಾ. ಸೋಹಂ ಹೇಳ್ಬೇಕಾದ್ರೆ ಹಿಂದೆ ಅವಧೂತಶ್ಚರಾಮಿ ಅಂತ ಹೇಳ್ಬೇಕಾದ್ರೆ ಷಷ್ಠ ಪಂಚಮಸ್ಕಂದದಲ್ಲಿ ಗೀತೆ ಹೇಳಿ ಭರತರಾಜ ಹೇಳ್ತಾರೆ, ಗೊತ್ತಾಯ್ತಾ? ನಾನು ಜನಗಳಿಂದ ಬಂದ್ಬಿಟ್ಟು ಸೋಹಂ ಬಿಡಿಸಿಬಿಡ್ತಾರೆ, ಅವಧೂತಶ್ಚರಾಮಿ ಅಂತ ಹೇಳ್ಬಿಡ್ತಾರೆ. ಸೋಹಂ ಅವಧೂತ ಸಂಧಿ ಮಾಡೋದಿಲ್ಲ, ಅದೇ ರೀತಿ ಮಾಡ್ಬೋದು. ಬಾದರಾಯಣೇ ಏತತ್ತೇ, ಎಲ್ಲಿ ವ್ಯಾಕರಣಬದ್ಧ ಮಾಡೋಕ್ಕೆ ಬರುತ್ತೆ ಅದನ್ನು ಮಾಡೋದೇ ಶ್ರೇಷ್ಠ. ಅದು ಮಾಡೋಕ್ಕೆ ಬರದೇ ಹೋದಾಗ ಏನು ಮಾಡಬೇಕಾಗ? ಛಂದಸ್ ಅಂತ ಕರಿಬೇಕು. ಈ ಶ್ರೋತು ಇಚ್ಛಾಮಹೇ ವಯಂ, ನಾವೆಲ್ಲ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಪರಿಶಿದ್ರ ಆಯ್ತು, ನಾನೊಬ್ಬನೇ ಅಂತ ಹೇಳೋದಿಲ್ಲ, ತುಂಬಾ ಜನ ಸೇರಿಬಿಟ್ಟಿದ್ದಾರೆ ಈಗಾಗಲೇ. ಅಲ್ಲಿ ಸಾವಿರಾರು ಋಷಿಮುನಿಗಳೆಲ್ಲ ಇದ್ದಾರೆ, ನಾವೆಲ್ಲ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಏನಂತ ಇಲ್ಲಿ ನೋಡಿ, ಪಾಯಿಂಟ್ ಹಿಡ್ಕೊಂಡಾತೀಗ. ಗಜೇಂದ್ರ ಮೋಚನ ಮಾಡಿದ ರೂಪ ತಾಪಸ ಅಂತ ಹೇಳ್ಬಿಟ್ಟು ತಷ್ಟ ಅದನ್ನು ಶುರು ಮಾಡ್ತಾರೆ. ಹರಿರ್ಯಥಾ ಗಜಪತಿ ಗ್ರಹಗ್ರಸ್ತ ಮೊಮ್ಮು ಮುಚತ್. ಗ್ರಹಗ್ರಸ್ತಂ, ಗ್ರಹ ಅಂದ್ರೆ ಮೊಸಳೆ, ಮೊಸಳೆಯಿಂದ ಹಿಡಿಯಲ್ಪಟ್ಟಂತಹ ಗಜಪತಿ. ಗಜೇಂದ್ರ ಪತಿ ಅಂದರೆ ಸ್ವಾಮಿ, ಗಜಪತಿ ಗಜೇಂದ್ರನನ್ನ ಹರಿಹಿ ಈ ತಾಪಸ ರೂಪದಿಂದ ಶ್ರೀನಾರಾಯಣನು ಯಥ ಅಮೂಮುಚತ್, ಹೇಗೆ ಬಿಡುಗಡೆ ಮಾಡಿದ್ನಲ್ಲ ಅದು ಕೇಳಬೇಕು ಅಂತ ಇಷ್ಟಪಡ್ತೇವೆ ನಾವೆಲ್ಲ ಕೂಡ. ತತ್ಕಥಾ ಸುಮಹ ಪುಣ್ಯಂ ಧನ್ಯಂ ಸ್ವಸ್ತಯನಂ ಶುಭಂ ಯತ್ರ ಯತ್ರೋತ್ತಮ ಶ್ಲೋಕೋ ಭಗವಾನ್ ಗೀಯತೆ ಹರಿಹಿ. ತತ್ಕಥಾಸು ಮಹಾಪುಣ್ಯಂ ಧನ್ಯಂ ಸ್ವಸ್ತಯನಂ ಶುಭಂ ಯತ್ರ ಯತ್ರ ಉತ್ತಮ ಶ್ಲೋಕ ಭಗವಾನ್ ಗೀಯತೆ ಹರಿಹಿ. ತತ್ ಅದು ಕಥಾಸು ಮಹಾಪುಣ್ಯಂ, ಕಥೆಗಳಲ್ಲಿ ಮಹಾ ಅನೇಕ ಎಲ್ಲ ಕಥೆಗಳು ಪುಣ್ಯಕರನೇ. ಎಲ್ಲ ನದಿಗಳು ಶ್ರೇಷ್ಠ, ಗಂಗಾ ನದಿ ಶ್ರೇಷ್ಠ ಅಂತಾರಲ್ಲ ಹಾಗೆ ದೇವಿ ಸಂಬಂಧಪಟ್ಟ ಯಾವ ಕಥೆ ಬಂದರೂ ಕೂಡ ಮಹಾಪುಣ್ಯಕರವಾದ ಕಥೆ. ಧನ್ಯಂ ಧಂದನೆ ಮಾಡತಕ್ಕಂಥ ಕಥೆ. ಸ್ವಸ್ತಯನಂ ಶುಭಂ, ಸ್ವಸ್ತಿಗೆ ಅಯನ, ಸ್ವಸ್ತಿ ಅಂದರೆ ಕ್ಷೇಮ, ಕ್ಷೇಮಕ್ಕೆ ಕಾರಣ ಆಗ್ತಕ್ಕಂಥದ್ದು. ಶುಭಂ ಮಂಗಳಕರ, ಎತ್ರ ಎತ್ರ ಉತ್ತಮ ಶ್ಲೋಕೋ ಭಗವಾನ್ ಗೀಯತೆ ಹರಿಹಿ, ಎಲ್ಲೆಲ್ಲಿ ದೇವರ ವಿಷಯ ಬರುತ್ತೋ ಡೈರೆಕ್ಟಾಗಿ ಭಾರಿ ಶ್ರೇಷ್ಠ. ಅಂದರೆ ಭಕ್ತರ ಕಥೆನೂ ಶ್ರೇಷ್ಠ, ಭಗವಂತನ ಕಥೆನೂ ಶ್ರೇಷ್ಠ. ಅದರಲ್ಲಿ ಯಾವ ಶ್ರೇಷ್ಠ? ಭಗವಂತನ ಕಥೆ ಭಾರಿ ಶ್ರೇಷ್ಠ, ಡೈರೆಕ್ಟ್ ಬರೋದ್ರಿಂದ ಇನ್ನೂ ಶ್ರೇಷ್ಠ. ಎತ್ರ ಎತ್ರ ಉತ್ತಮ ಶ್ಲೋಕೋ ಭಗವಾನ್ ಗೀಯತೆ ಹರಿಹಿ. ಸೂತ ಉವಾಚ, ಪರೀಕ್ಷಿತ ಇವಂ ಸತು ಬಾದರಾಯಣಿ ಪ್ರಾಯೋಪವಿಷ್ಟೇನ ಕಥಾ ಸುಚೋದಿತ ಉವಾಚ ವಿಪ್ರಾಹ ಪ್ರತಿನಂದ್ಯ ಪಾರ್ಥಿವಂ ಮುದಾ ಮುನೀನಾಂ ಸದಸಿ ಸ್ವ ಶೃಣ್ವತಾಂ. ಪರೀಕ್ಷಿತ ಏವಂ ಸತು ಬಾದರಾಯಣಿ. ಏನ ಅದರಲ್ಲಿದೆಯಾ? ಅದರಲ್ಲಿದ್ರೆ ಇಲ್ಲ ಅಂತಾನೆ ಅರ್ಥ, ಯಾಕಂದ್ರೆ ಈ ಪಾಠ ಮುಖ್ಯ ನಮಗೆ. ವಿಜಯ ಇದರಲ್ಲಿದೆ, ಇಲ್ಲ 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 ಅಂತ ಅರ್ಥ. ಅದು ಎಷ್ಟೋ ಹೆಚ್ಚು ಕಡಿಮೆ ಆಗಿದೆ ಆ ಥರ. ಸೂತ ಉವಾಚ, ಪರೀಕ್ಷಿತ ಏವಂ ಸತು ಬಾದ, ಇಲ್ಲೇ ಬಾದರಾಯಣಿ ಸರ್ ಬಂದ್ಬಿಟ್ಟಿದೆ. ಬಾದರಾಯಣಿ ಶುಕಾಚಾರ್ಯರು ಪರೀಕ್ಷಿತ ಪರೀಕ್ಷಿತರಾಜನಿಂದ ಏವಂ ಚೋದಿತ ಹೀಗೆ ಕೇಳಿಸಲ್ಪಟ್ಟವನಾಗಿ. ಚೋದಿತ ಅಂದರೆ ಪ್ರಶ್ನಿಸಲ್ಪಟ್ಟವನಾಗಿ ಅಂತ ಅರ್ಥ. ವ್ಯವಹಾರ ಬಿದಾಪಿ ನಗುರೋರ್ ಜಗತಾಂ ಚಿತ್ತಗತ ನತು ಚಿತ್ತಗತ ಸಹಿ ಚೋದ್ಯ ಪರಂ. ಚೋದ್ಯ ಅಂದರೆ ಪ್ರಶ್ನೆ. ಚೋದ್ಯಾತ್ಪರಂ ಚೋದ್ಯಪರಂ. ಪರೀಕ್ಷಿತ ಏವಂ ಸತು ಬಾದರಾಯಣಿ ಪ್ರಾಯೋಪವಿಷ್ಟೇನ ಕಥಾಸು ಚೋದಿತ. ಪರೀಕ್ಷಿತ ಚೋದಿತ, ಪರೀಕ್ಷಿತರಾಜನಿಂದ ಕೇಳಲ್ಪಟ್ಟ. ಪರೀಕ್ಷಿತರಾಜ ಏನ್ ಮಾಡ್ತಾ ಇದ್ದಾನೆ? ಪ್ರಾಯೋಪವಿಷ್ಟೇನ ಮಧ್ಯೆ ಹೇಳಿದ್ರು, ಒಂದು ಮಧ್ಯೆ ಅಲ್ಲಿ ಹೇಳಿದ್ರು, ಮಧ್ಯೆ ಬ್ರೇಕ್ ಆಗಿತ್ತು ಅಂತ ತಿಳ್ಕೊಳ್ಕೋಬೇಡಿ, ಕಂಟಿನ್ಯೂಡು ಅಂತ. ಪ್ರಾಯೋಪವಿಷ್ಟೇನ ಕಣಾ ಕಥಾಸು ಚೋದಿತ, ಕಥಾಸು ಹರಿ ಕಥೆಯಲ್ಲಿ ಚೋದಿಸಲ್ಪಟ್ಟವನಾಗಿ. ಉವಾಚ ವಿಪ್ರಾಹ ಪ್ರತಿನಂದ್ಯ ವಿವಾಚ ಹೇಳಿದರು. ಹೇ ವಿಪ್ರಾಹ, ಇವರು ಇವರು ಹೇಳ್ತಾರೆ. ಯಾರು ವಿಪ್ರಾಹ ಅಂದ್ರೆ ಯಾರು ಇಲ್ಲಿ? ಹೇ ಶೌನಕಾದಯ, ಇವರಿಗೆ ಸೂತ ಪುರಾಣಕ್ಕೆ ಇವರು ಹೇಳ್ತಾ ಇದ್ದಾರೆ. ಹೇ ವಿಪ್ರಾಹ ಪ್ರತಿನಂದ್ಯ ಪಾರ್ಥಿವಂ ಮುದಾ ಮುನೀನಾಂ ಸದಸಿ ಶೃಣ್ವತಾಂ. ಪಾರ್ಥಿವಂ ಪ್ರತಿನಂದ್ಯ ವಶಿ ವರಿಯಾನೇಶತೆ ಪ್ರಶ್ನ ಕೃತೋ ಲೋಕಹಿತೋ ಕಾಮಣ್ಣು. ಹೊಡಿಬಿಡ್ತಾರೆ, ಭಾರಿ ಒಳ್ಳೆ ಕೆಲಸ ಮಾಡಿ. ದೇವರ ಕಥೆ ಕೇಳಿದ್ರೆ ನಿನಗೆ ಹಾಕಿ ಪುಣ್ಯ ನೋಡೋಣ. ನನಗೂ ಪುಣ್ಯ ಹೇಳಿದ್ದಕ್ಕೆ ಪ್ರತಿನಂದ್ಯ ಪಾರ್ಥಿವಂ ಅಭಿನಂದಿಸಿ, ಪರೀಕ್ಷಿತ ಅಭಿನಂದಿಸಿಬಿಟ್ಟು ಮುದಾ ಬಹಳ ಸಂತೋಷದಿಂದ ಮುನೀನಾಂ ಸದಸಿ ಸ್ಮ ಶೃಣ್ವತಾ ಮುನೀನಾಂ ಸದಸಿ, ಕೇಳಬಯಸಿದ್ದಂಥ ಮುನಿಗಳ ಸಭೆಯಲ್ಲಿ ಹೇಳಿದ್ರು ಪ್ರಾರಂಭ ಮಾಡಿಬಿಟ್ರು ಅಂತ ಹೇಳಿದ. ಇತಿ ಶ್ರೀಮದ್ ಭಾಗವತೆ ಅಷ್ಟಮಸ್ಕಂಧೆ ಪ್ರಥಮೋ ಅಧ್ಯಾಯ. ಈಗ ಭಾಗವತ ಪುರಾಣದಲ್ಲಿ ಅಷ್ಟಮಸ್ಕಂಧದಲ್ಲಿ ಮೊದಲೇ ಅಧ್ಯಾಯ ಮುಗಿತು. ಇಲ್ಲಿಂದ ಮುಂದೆ ಪೂರ್ತಿ ಮೂರು ಅಧ್ಯಾಯಗಳು ಗಜೇಂದ್ರ ಮೋಕ್ಷದ ಕಥೆ. ಅಥ ದ್ವಿತೀಯೋಧ್ಯಾಯ ಬಹಳ ಮುಖ್ಯ ಇದು. ಪಾರಾಯಣಕ್ಕೋಸ್ಕರ ನಿತ್ಯ ಹೇಳ್ತಕ್ಕಂತಹ ಒಂದು ಪದ್ಧತಿ ಬಹಳ ಕೆಲವರಲ್ಲಿದೆ, ಹಿಂದೆ ಬಹಳ ಜನದಲ್ಲಿದ್ದದು. ಶ್ರೀ ಶುಕ ಉವಾಚ. ಏನ ಏನ ಸ್ಕಂದ ಅಂದ್ರೆ ಭಾಗವತ ನಿರಂತ ಕರೆದಿದ್ದಾರೆ ಕಲ್ಪವೃಕ್ಷ. ಸ್ಕಂದ ಅಂದ್ರೆ ಏನೋ ಒಂದೊಂದು ಬ್ರಾಂಚ್, ಹನ್ನೆರಡು ಒಂದು ಬ್ರಾಂಚ್ಗಳ ದೊಡ್ಡ ವೃಕ್ಷ. ನಿಗಮ ಕಲ್ಪತರೂರು ಗಲಿತಂ, ನಿಗಮ ಕಲ್ಪತರೂರಿನಿಂದ ಬಂದಿದ್ದು ನಿಗಮ ಅಷ್ಟಿದೆ ಅಂತ ಸೂಚನೆ ಮಾಡೋದಕ್ಕೋಸ್ಕರ ಸ್ಕಂದ ಸ್ಕಂದ ಅಂತ ಭಾಗ ಮಾಡಿದ್ದ. ಅದು ಅದು ಕೂಡ ಅಷ್ಟೇ, ಕಾಂಡ ಕಾಂಡ ಅಂತ ಕರೀತಾರೆ. ಕಾಂಡ ಕಾಂಡ ರಾಮಾಯಣನ ಅದು ವೃಕ್ಷನೇ. ಕಾಂಡ ಅಂದರೆ ಕಾಂಡಗಳು, ಏಳು ಕಾಂಡಗಳು. ಅದೇ ರೀತಿ ಭಾರತನ ಪರ್ವ ಅಂತ ಕರೀತಾರೆ. ಯಾತಕ್ಕೆ ಪರ್ವ ಅಂತ ಕರೀತಾರೆ ಅಂದರೆ ಮಹಾಭಾರತನ ಎರಡರ್ಥ. ಪರ್ವತ 18 ಶಿಖರಗಳು, ಅದಕ್ಕೆ ಒಂದೊಂದೇ ಶಿಖರಗಳಿದ್ದಾಗ 18 ಹೆಚ್ಚಿರು ಪೂರ್ತಿ ಮುಗಿದಾಗ ಲೆಕ್ಕ ಒಂದರ್ಥ. ಇನ್ನೊಂದರ್ಥ ಪರ್ವ ಅಂದರೆ ಕಬ್ಬಿನ ಕೋಳಿ ಇರುತ್ತಲ್ಲ ಅದಕ್ಕೆ ಮಧ್ಯೆ ಗಿಣ್ಣುಗಳು ಏನಂತಾರೆ ಪರ್ವ ಅಂತ ಕರೀತಾರೆ. ಅದಕ್ಕೆ ಇದಕ್ಕೆ ಇದು ಹೇಳಬೇಕಾದ್ರೆ ಕಬ್ಬಿನ ಹೇಳಬೇಕಾದ್ರೆ ಪ್ರತಿ ಪರ್ವ ರಸೋದಯ, ಪ್ರತಿ ಗಂಟಲ್ಲೂ ಹಿಂಡಿದಾಗಲ ರಸ ಬರುತ್ತೆ. ಮಹಾಭಾರತ ಏನದು ಇಷ್ಟು ಕಬ್ಬಿನ ಕೋಲಿದ್ದಾಗೆ ಅದಕ್ಕೇನದು ಪ್ರತಿ ಪರ್ವ ರಸೋದಯ, ಪ್ರತಿ ಪರ್ವದಲ್ಲಿ ಏನು ಬರುತ್ತೆ ಹೊಸ ಹೊಸ ರಸ ಬರುತ್ತೆ. ಆದ್ದರಿಂದ ಶ್ಲೇಷಾಲಂಕಾರ ಮಾಡಿಬಿಟ್ಟಿದ್ದಾರೆ. ಇಷ್ಟು ಫಲಕ್ಕೆ ಹೇಗೆ, ಇಷ್ಟು ದಂಡಕ್ಕೆ ಹೇಗೆ ಪ್ರತಿ ಪರ್ವಗಳಲ್ಲೂ ರಸ ಇರುತ್ತೋ ಮಹಾಭಾರತ ಪ್ರತಿ ಪರ್ವಗಳಲ್ಲೂ ಏನಿದೆ ರಸ ಇದೆ. ಆ ಮಾತು ಯಾತಕ್ಕೆ ಹೇಳಬೇಕಾಯ್ತು ಅಂದರೆ ಅನೇಕರಿಗೆ ಭಾರಿ ಭ್ರಾಂತಿಯ ಒಂದು ಯುದ್ಧ ಪರ್ವ ಕೇಳಬಾರದು ಮೊದಲನೇ ಶುರು. ಯುದ್ಧ ಪರ್ವ ಕೇಳಬಾರ್ದು, ಸ್ತ್ರೀ ಪರ್ವ ಕೇಳಬಾರ್ದು, ಮತ್ತೆ ಅವು ಹಿಂದಕ್ಕೆ ತುಂಬಿದಾಗ ಸಾತ್ಯ ಪರ್ವ ಕೇಳಲೇಬಾರ್ದು, ಸಭಾಪರ್ವ ಭಾಳ ಅವಸ್ಥಾಪಣ ಅದನ್ನು ಕೇಳಬಾರ್ದು, ಬರೀ ಮಹಾಭಾರತನ ಕೇಳಬಾರ್ದು ಮಾಡ್ಕೊಬಿಟ್ರು. ಪ್ರತಿ ಪರ್ವ ರಸೋದೇವ್ ಅಂತ ಹೇಳಿದ ಮೇಲೆ ಕೇಳಬಾರ್ದು ಎಲ್ಲಿ ಬರ್ತದೆ ಅದಕ್ಕೀಗ ಅಲ್ಲಿ ಹೇಗಿರ್ಬೇಕು ಅಂದ್ರೆ ಎಲ್ಲೋ ಕೇಳಿ ನಿಲ್ಲಿಸಬಾರ್ದು, ಆ ಥರ ಇರಬೇಕು. ಅರ್ಥ ಆಯ್ತಾ? ಈಗ ಯುದ್ಧ ಪರ್ವ ಕೇಳಿ ನಿಲ್ಲಿಸಬಾರ್ದು, ಯಾಕೆ ಯುದ್ಧ ಮುಗಿದು ಮುಂದೆ ಏನಂತ ನೋಡ್ಬೇಕಲ್ಲ ನಾವೀಗ. ಗಲಾಟೆ ಅಂದ್ರೆ ನೆಕ್ಸ್ಟ್ ಏನು ಅಂತ ಕೇಳ್ತಾರಲ್ಲ ಆ ಟೈಮ್. ಯಾವ ಕಾಲಕ್ಕೂ ಕೂಡ ದೇವ್ರ ಕಥೆ ಕೇಳೋದು ಮುಖ್ಯ. ಆದಷ್ಟು ಅನಿವಾರ್ಯವಲ್ಲದ ಹೊರತು ನಿಲ್ಲಿಸಕ್ಕೆ ಹೋಗಬೇಡಿ ಅಂತ ಅರ್ಥನೇ ಹೊರತು ಅದು ಕೆಲವೊಂದು ಕೇಳಬಾರ್ದು ಅಂತ ಅರ್ಥ ಅಲ್ಲ. ಅದಕ್ಕೆ ಶ್ರೀ ಶುಕ ಉವಾಚ ಅಥ ದ್ವಿತೀಯೋಧ್ಯಾಯ ಆಸೀತ್ ಗಿರಿ ವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾಯುತ ಮುಚ್ಛ್ರಿತ. ರಾಜನ್ ಎಲೈ ರಾಜನೇ ಗಿರಿವರ ತ್ರಿಕೂಟ ಇತಿ ವಿಶ್ರುತ ಆಸಿ. ತ್ರಿಕೂಟ ಎಂಬ ಹೆಸರಿನ ಗಿರಿವರ, ಗಿರಿಗಳ ಶ್ರೇಷ್ಠವಾದ ಬೆಟ್ಟವು, ವಿಶ್ರುತ ಅತ್ಯಂತ ಖ್ಯಾತವಾದ ಬೆಟ್ಟವು ಆಸೀತ್ ಇದ್ದೀತು. ಗೊತ್ತಾಯ್ತಾ? ತ್ರಿಕೂಟ ಅಂತ ಒಂದು ಪರ್ವತ ಇತ್ತು. ಕ್ಷೀರೋದೇನಾವೃತ ಶ್ರೀಮಾನ್ ಎಲ್ಲಿತ್ತು ಅಂದ್ರೆ ಕ್ಷೀರೋದಕದಿಂದ ಆವೃತವಾಯಿತು. ಕ್ಷೀರ ಸಮುದ್ರ ಅಲ್ಲಿ ಕಥೆ ಇಲ್ಲಿ ಕಥೆ ಅಲ್ಲ, ಅದು ಕ್ಷೀರ ಸಮುದ್ರದ ಸುತ್ತ ಇದ್ದಂತ ಒಂದು ದ್ವೀಪ. ಅದು ಮೇನ್ ಅಲ್ಲ, ಒಂದು ದ್ವೀಪ, ಸಣ್ಣ ದ್ವೀಪ. ಅದಕ್ಕೆ ಇನ್ನೊಂದು ಅರ್ಥನೂ ಮಾಡ್ತಾರೆ, ಅದು ಕ್ಷೀರೋದಕದಂತೆ ಇದ್ದಂತಹ. ಗೊತ್ತಾಯ್ತಾ? ಅಂತ ಬೇರೆ ಅರ್ಥ. ಇಲ್ಲಿ ಕ್ಷೀರ ಸಮುದ್ರ ಏನಂತಾನೆ ಮಾಡಿದ್ದಾರೆ. ಶ್ರೀಮಾನ್ ಯೋಜನಾಯುತ ಮುಚ್ಛ್ರಿತ, ಎಷ್ಟು ದೊಡ್ಡದಿತ್ತಂಥದ್ದು, 10,000 ಯೋಜನ ದೂರ ಇತ್ತದು. ಈ 10,000 ಅಡಿ ಬದಿರೆಲ್ಲ ಇರೋದು, 10,000 ಅಡಿ, 10,000 ಯೋಜನ ಅಂತ. ಅಷ್ಟು ದೊಡ್ಡ ಪರ್ವತ ತ್ರಿಕೂಟ ಅಂತೇಳಿ, ದೊಡ್ಡ ಪರ್ವತ. ತಾವತ ವಿಸ್ತೃತ ಪರ್ಯ ತ್ರಿಭಿ ಶೃಂಗೈ ಪಯೋನಿಧಿ ದಿಶಶ್ಚ ರೋಚಯನ್ನಾಸ್ತೆ ರೌಪ್ಯಾಯಸ ಹಿರಣ್ಮಯೈ. ತಾವತ ವಿಸ್ತೃತ ಪರ್ಯ ಯತ್ರ 10,000 ಯೋಜನ, ಆಗಲೂ 10,000 ಯೋಜನ ಇತ್ತು. ತಾವತ ವಿಸ್ತೃತ ಪರ್ಯ ತ್ರಿಭಿ ಶೃಂಗೈ ಪಯೋನಿಧಿ, ಅದು ಮೂರು ಶಿಖರ ಇದ್ದಂಥದ್ದು. ಅದಕ್ಕೆ ತ್ರಿಕೂಟ ಅಂತ ಹೇಳಿದ್ರು. ತ್ರಿಕೂಟ, ಕೂಟ ಅಂದ್ರೆ ಶೃಂಗ, ತ್ರಿಕೂಟ ಮೂರು ಶೃಂಗ ಇದ್ದಿದ್ದಕ್ಕೆ ತ್ರಿಕೂಟ ಪರ್ವತ ಅಂತ ಹೆಸರು. ಪಯೋನಿಧಿ ದಿಶಶ್ಚ, ಸಮುದ್ರ ಮಧ್ಯೆ ಎದ್ದು ಬಂದಿದೆ, ಮೂರು ಕೂಟ ಇದೆ. ದಿಶಶ್ಚ ರೋಚೆಯನ್ನಾಸ್ತೆ, ಹೊಳಿತಾ ಇದ್ದ ಕಡೆ ಎಲ್ಲ ಕೂಡ. ಏನು ಮೂರು ಕೂಟಗಳು ಅಂದ್ರೆ ರೌಪ್ಯ ಆಯಾಸ ಹಿರಣ್ಮಯಿ, ಒಂದು ಕೂಟ ಬೆಳ್ಳಿದಂತೆ, ಇನ್ನೊಂದು ಕೂಟ ಚಿನ್ನದಂತೆ, ಇನ್ನೊಂದು ಕೂಟ ಕಬ್ಬಿಡದಂತೆ. ಇವತ್ತು ನಮ್ಗೆ ಅರ್ಥ ಆಗುತ್ತದೆ. ಗೊತ್ತಾಯ್ತಾ? ಯಾವುದ್ರ ಸಿಗುತ್ತೋ ಅದು ಚಿನ್ನದ ಬೆಟ್ಟ ಅಂತ ಕರೆ. ಕೋಲಾರ ಚಿನ್ನದ ಊರು ಅಂದ್ರೆ ಏನರ್ಥ? ಚಿನ್ನದ ಗಣಿ ಇದೆ ಅಂತ ಅರ್ಥ. ಒಂದರಲ್ಲಿ ಚಿನ್ನದ ಗಣಿ ಇತ್ತು, ಒಂದರಲ್ಲಿ ಬೆಳ್ಳಿ, ಇನ್ನೊಂದು ಕಡೆಗೆ ಉಕ್ಕಿನ ಗಣಿ. ಬತ್ತಾರ ಮ್ಯಾಂಗ್ರೀಸ್ ಊರಲ್ಲಿ ಸಿಗೋದಿಲ್ಲ ಈಗ, ಆ ಥರ ಓರ್ ಇರ್ತಕ್ಕಂಥ ಅಂತ ಒಂದು ಪೂರ್ವವಾದ ಬೆಟ್ಟ ಇತ್ತು. ಅದು ಸಹಜ, ಯಾಕೆಂದ್ರೆ ಬಹಳ ದೊಡ್ಡದಾದ್ರಿಂದ ಒಂದೊಂದು ಕಡೆ ಒಂದಿತ್ತು. ಅದು ಬಹಳ ದೊಡ್ಡದಾಗಿದ್ದೆ ಕ್ವಾಲಿಟಿ ಚೇಂಜ್ ಆಗ್ತಾ ಹೋಗ್ತಿತ್ತು. ಬದರಿ ಹೋಗ್ತೀವಲ್ಲ ದೇವಪ್ರಾಯದಿಂದ ಹೊರಟುಬಿಟ್ಟು, ಇದರಿಂದ ಹೊರಟ್ರೆ ನಾವು ಋಷಿಕೇಶದಿಂದ ದೇವಪ್ರಾಯಕ್ಕೆ ಹೋಗ್ತೀವಲ್ಲ, ಬರೀ ಕರಿಬೇವಿನ ಮರ ಅಲ್ಲಿ ಸಾಲು ಸಾಲು ಮಗಳೋಡು, ಎಷ್ಟು ಹತ್ರ ಇರುತ್ತೆ ಕರಿಬೇವಿನ ಮರ. ಇವ್ರು ಹೋಗಿರ್ತಾರೆ ನಮ್ಮ ಕರಾವಳಿ ಟೂರಿಸ್ಟ್ ಇರ್ತಾರೆ, ಲೀಸ್ಬಿಡ್ತಾರೆ ಕರಿಬೇಕು, ತೊಳಿ ಶುರು ಆಗ್ಬಿಡ್ತಾರೆ, ತಿಂಗಳಿಗೆ ಆಗ ಪೂರ್ತಿ ಕಿತ್ಕೊಂಡ್ಬಿಡ್ತಾರೆ ಬಿಡೋದಿಲ್ಲ ಅವ್ರು. ಆ ಥರ ಇನ್ನು ಮುಂದೆ ಹೋಗ್ಬಿಟ್ರೆ ಏನೇನು ಕಾಣಿದ್ರೆ ಒಂದು ಸರ್ತಿ ಬೋರ್ಡ್ ಪರ್ವತಗಳು ಅಲ್ಲಿ, ಇನ್ನೂ ಹಿಮಾಲಯ ಮುಂದೆ ಹೋಗ್ಬಿಟ್ಟು ಬರೀ ಹೂಗಳಂತ ಒಂದು ಕಡೆ. ಅದಕ್ಕೆ ಸೌಗತಿಗೆ ಹೋಗಿದ್ದು ಪ್ರಾಜಿಬಲ್ ಆಗ್ತದೆ. ಅದು ಒಂದು ಸೀಸನ್ ಹೋಗ್ಬಿಟ್ಟು ಬರೀ ವಿಚಿತ್ರ ಹೂಗಳು ಅಳತ್ತಂತ ಒಂದು ಕಡೆಗೆ. ಆ ಬದಿರ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ. ಗೊತ್ತಾಯ್ತಾ? ಹೂಕುಂಡಕ್ಕೆ ದಾರಿ ಯಾವ ಸೀಸನ್ ಹೋಗ್ಬೇಕು ಅಂತ ಹಾಕ್ತಾರೆ. ಚಿತ್ರ ವಿಚಿತ್ರ ಹೂಗಳು ಬಿಡ್ತಕ್ಕಂಥ ಜಾಗ ಒಂದಿದೆ ಅಂತ. ಕೆಲವು ಕಡೆ ವಿಚಿತ್ರ ಪ್ರಾಣಿಗಳು, ಡೆಹರಾಡೂರ್ ಕಡೆ ಹೋಗ್ಬಿಟ್ರೆ ಚಮರಿ ಬೃಹತ್ತು ಚಮರಿ ಬೃಗಸ್ ಆಗುತ್ತೆ. ಅಲ್ಲಿ ಬಹಳ ದೂರ ಇಲ್ಲ, ಋಷಿಕೇಶಕ್ಕೂ ದೇಹರಾಡು ಬಹಳ ಹತ್ರ. ಆದ್ರೆ ದೂಟ್ ಫೋಟೊ ಡಿಫರೆಂಟ್ ಇದು ಅಟ್ಮಾಸ್ಫಿಯರ್ ಆದ್ರಿಂದ ಅಲ್ಲಿ ಚಮರಿ ಮೃಗ ಬೆಳೆಯುತ್ತೆ. ಅದರ ಕತ್ತರಿಸಿದ ಬಾಲ ಕತ್ತರಿಸಿದ್ರೆ ಚಾಮರ ಆಗೋದು. ಅದೇ ಹರಿದ್ವಾರ ಸಿಗಲ್ಲ, ಋಷಿಕೇಶಲ್ಲಿ ಸಿಗೋದಿಲ್ಲ, ಅದಕ್ಕೆ ಮಾತ್ರ ಆಗುತ್ತೆ. ಚಿಕ್ಕಮಗಳೂರು ಕಾಫಿ ಅಂತಾರಲ್ಲ ಆ ಟೈಪು, ಎಲ್ಲ ಕಡೆ ಬೆಳೆಯೋದಿಲ್ಲ. ಬೆಳಿಬೇಕಾದ್ರೆ ಏನಿರ್ಬೇಕು ಅಂತ, ಅದಕ್ಕೆ ಕಂಟಿನ್ಯೂ ಆಗಿರೋ ಒಂದು ವಾತಾವರಣ ಬೇಕಾಗ್ತದೆ. ಅದಕ್ಕೇನೆ ಇಲ್ಲಿ ಮೂರು ದೊಡ್ಡ ದೊಡ್ಡ ಆದ್ರಿಂದಾಗಿನೇ ಒಂದು ಕಡೆಗೆ ಬೆಳ್ಳಿ, ಒಂದು ಕಡೆಗೆ ಚಿನ್ನ, ಒಂದು ಕಡೆಗೆ ಉಕ್ಕು ಅಂತ ವ್ಯವಸ್ಥೆ ಇತ್ತು. ಐನೇಷ್ಟ ಇವೆಲ್ಲ ಏನರ್ಥ ಮಾಡ್ಕೋತಾರೆ ಆಧುನಿಕರೆಲ್ಲ, ಸುಮ್ ಸುಮ್ಮನೆ ಮಾಡ್ಕೊಡಿ ಏನ್ರಿ ಬರೀ ಚಿನ್ನ ಇತ್ತು ಹಾಗೆಲ್ಲ ಅಂತ ಹೇಳ್ಬಿಟ್ಟು. ಹಾಗೂ ಇರ್ಬೋದು, ಏನು ಕ್ಷೀರ ಸಮುದ್ರ ಬಂದಿದ್ರೆ ಆಶ್ಚರ್ಯನೇ ಇಲ್ಲ. ಬಟ್ ಈ ಅರ್ಥ ಇಟ್ಕೊಂಡು ಏನು ಪ್ರಾಬ್ಲಮೇ ಇಲ್ಲ ಅದು. ಹಿರಣ್ಮಯಿ ಅನ್ಯೇಶ್ಚಕು ಹೊಸ್ಸರ್ವಾಹ ದತ್ತಧಾತು ವಿಚಿತ್ರಿತೈ ನಾನಾ ದುರ್ಬಲತಾ ಗುಲ್ಮೈ ನಿರ್ಘೋಷೇ ನಿರ್ಜರಾಂಭಸಾಂ. ಅದಕ್ಕೆ ಇಲ್ಲಿ ಚಿನ್ನದ ನಾಡು ಅಂತ ಕರೆಯೋದು ಹೇಗೋ, ಚಿನ್ನದ ಬೆಳೆ ಅಂತ, ಚಿನ್ನದ ಭೂಮಿ ಅಂತ ಕರೀತಾರೆ. ಇದು ಮಣ್ಣಲ್ಲ, ಚಿನ್ನ ಅಂತ ಕರೀತಾರೆ. ಯಾವ ಚಿನ್ನಕ್ಕಿಂತ ಬೆಲೆ ಜಾಸ್ತಿ ಅದಕ್ಕೆ. ಕಾರಣ ಏನಂದ್ರೆ ಅಷ್ಟು ಬೆಳೆದ ಬೆಳೆ ಬಂದ್ರೆ ಅಷ್ಟು ದುಡ್ಡು ಬರುತ್ತೆ ಅವನಿಗೆ. ಆ ರೀತಿಯಲ್ಲಿರೋ ಪದಗಳು ಉಪಯೋಗಿಸ ಹಾಗೆ ಉಪಯೋಗಿಸ್ತಾರೆ. ಅನ್ಯೇಷ್ಠ ಕುಗುಹಾ ಸರ್ವಾಹ ರತ್ನಧಾತು ವಿಚಿತ್ರ, ನೋಡಿ ಧಾತು ಅಂದ್ರೆ ಓರದು, ರತ್ನಧಾತು ವಿಚಿತ್ರತೈ, ರತ್ನ ಸಿಗ್ತಕ್ಕಂಥ ಧಾತುಗಳಿದ್ವಂತೆ, ಎಲ್ಲ ದಿಕ್ಕುಗಳನ್ನು ಹೊಡಿತಾ ಇತ್ತು. ನಾನಾ ದುರ್ಬಲತಾ ಗುಲ್ಮೈಹಿ, ಈ ಬದರಿ ಮೇಲೆ ಸೂರ್ಯೋದಯ ಆಗಿಬಿಟ್ಟಾಗ ಕಿರಣ ಬಿದ್ದರೆ ಒಳ್ಳೆ ಬೆಳ್ಳಿ ಹೊಡೆದಾಗ ಹೊಡೆಯುತ್ತೆ, ಹಿಮ ಹೇಗೆ ಹೊಡೆಯುತ್ತೆ ಬೆಳ್ಳಿ ಹೊಡೆದಾಗ ಹೊಡೆಯುತ್ತೆ. ರತ್ನ ಎಲ್ಲ ಇದ್ದಿದ್ದರಿಂದ ಸೂರ್ಯೋದಯ ಒಂದು ದಿಕ್ಕುಗಳ ಇದಾಗ್ತಿದ್ದೆ, ರಿಫ್ಲೆಕ್ಟ್ ಆಗ್ತಿತ್ತು. ಅನ್ಯೈಶ್ಚ ಕಕುಫ ಸರ್ವಾಹ ರಕ್ತಧಾತು ವಿಚಿತ್ರತೈ ನಾನಾ ದ್ರುಮಲತಾ ಗುಲ್ಮೈ ನಿರ್ಘೋಷೈ ನಿರ್ಜರಾಂಭಸ ನಾನಾ ದ್ರುಮಲತಾ ಗುಲ್ಮೈ ದ್ರುಮಗಳು ಅಂದರೆ ಮರಗಳು ಕಲ್ಪದ್ರುಮ ಲತಾ ಅಂದರೆ ಬಳ್ಳಿಗಳು ಗುಲ್ಮ ಅಂದರೆ ಪೊದೆಗಳು ಅವುಗಳಿಂದ ತುಂಬಿತ್ತು ನಿರ್ಘೋಷೈ ನಿರ್ಜರಾಂಭಸ ನಿರ್ಜರಾಂಭಸ ತಲೆಗಳೆಲ್ಲ ಇಳಿತಿದ್ವಂತೆ ಒಂಥರ ಜುಳು ಜುಳು ಶಬ್ದ ಅಂತಾರದ ಹಾಗೆ ಇಳಿತ ಸೌಂಡ್ ಬರ್ತಾ ಇತ್ತು ಸದಾ ನಿರ್ನಿಜ್ಯಮಾನ ಅಂಘ್ರಿ ಸಮಂತಾತ್ ಪಯಭೂರ್ಮಿಭಿ ಕರೋತಿ ಶ್ಯಾಮಲಾಂ ಭೂಮಿಂ ಶುಭೈರ್ಮರಕತಾದಿಭಿ ಸದಾ ನಿರ್ನಿಜ್ಯಮಾನ ಅಂಘ್ರಿ ಸಮಂತಾತ್ ಪಯಭೂರ್ಮಿಭಿ ಪಯ ಅಂದರೆ ನೀರು ನೀರಿನ ಅಲೆಗಳಿಂದ ಎಲ್ಲ ಕಡೆ ಜರಿಗಳು ಇಳ್ಕೊಂಡು ಎಲ್ಲಿ ಸೇರ್ತಾ ಇತ್ತಲ್ಲ ಬುಡದಲ್ಲಿ ಸೇರ್ತಾ ಇತ್ತು ಬುಡ ತೊಳೆದು ಬಿಡುತ್ತೆ ಪಾದಪೂಜೆ ಪಡೆದಾಗ ಆಗ್ತಿತ್ತಂತದೆ ಪಾ ನಿರ್ಣಯಜ ನಿರ್ಣಯಜನ ಅಂಗ್ರಿ ನಿರ್ಣಯಜ್ಯಮಾನ ಅಂಗ್ರಿ ನಿರ್ಣಯಜನ ಅಂದರೆ ತೊಳೆಯೋದು ಅಂಗ್ರಿ ಅಂದರೆ ಪಾದ ಪಾದ ಅಂದರೆ ಪರ್ವತದ ಬುಡ ಆ ಪರ್ವತದ ಬುಡವನ್ನು ಜರಿ ಹರ್ಕೊಂಡು ಬುಡುತ್ತಾನೆ ಬರಬೇಕು ಪಾದಪೂಜೆ ಮಾಡಿದಾಗ ಆಗ್ತಾ ಇತ್ತು ಅಂತ ದೊಡ್ಡ ವಿಚಿತ್ರವಾದ ಪರ್ವತ ಅದು ಕರೋತಿ ಶ್ಯಾಮಲಾಂ ಭೂಮಿಂ ಅದರಿಂದ ಭೂಮಿ ಏನಾಗ್ತಾ ಇತ್ತು ಶ್ಯಾಮಲ ಸಸ್ಯ ಶ್ಯಾಮಲಾಂ ಒಂದೇ ಮಾತಾರಂ ಹೇಳ್ತಾರಲ್ಲ ಶ್ಯಾಮಲಾಂ ಭೂಮಿಂ ಒಂಥರ ಗ್ರೀನಿಶ್ ಇದು ಎದು ಬರೋಂಥರ ಅವಾಗ ಏನಾಗ್ತಿತ್ತು ಎಲ್ಲ ಕಡೆ ಚಿಕ್ಕ ಫಾರೆಸ್ಟ್ ಡೆವಲಪ್ ಆಗಿಬಿಟ್ರೆ ಒಂಥರ ಎಂಥ ವಾತಾವರಣ ಬರುತ್ತೆ ಶ್ಯಾಮಲ ವರ್ಣ ಬರುತ್ತೆ ಕರೋತಿ ಯಾವಾಗಲೂ ನೀರನ್ನು ತೋರಿಸ್ಬೇಕಾದ್ರೆ ಬ್ಲೂ ಕಲರ್ ತೋರಿಸ್ತಾರೆ ಅರಣ್ಯ ತೋರಿಸ್ಬೇಕಾದ್ರೆ ಬ್ಲಾಕಿಶ್ ತೋರಿಸ್ತಾರೆ ಎರಡು ಕಾರಣ ಒಂದು ಮರಗಳ ಚಿಹ್ನೆ ಇನ್ನೊಂದು ಡಾರ್ಕ್ ಆಗಿಬಿಡುತ್ತೆ ಕೆಳಗಡೆ ವಾತಾವರಣ ಬಿಟ್ಟು ಕತ್ತಲಾಗಿಬಿಡೋದ್ರಿಂದ ತೋರಿಸ್ತಾರೆ ಶ್ಯಾಮಲಾಂ ಭೂಮಿ ಜೊತೆಗೆ ಇನ್ನೇನಿತ್ತು ಶುಭೈರ್ ಮರಕಥಾದಿವಿ ಮರಕಥ ಇಂದ್ರನ ಮಣಿ ಇಂದ್ರನ ಮಣಿಗಳಿಂದ ಏನಾಗ್ತಾ ಇತ್ತು ಅದು ಒಂಥರ ಯೆಲ್ಲೋಯಿಶ್ ಶೇಡ್ ತಗೋತಿದ್ರಿ ಒಂದು ಬ್ಲೂಯಿಶ್ ಶೇಡ್ ತಗೋತಾ ಇತ್ತು ಡಾರ್ಕ್ ಬ್ಲೂಯಿಶ್ ಶೇಡ್ ತಗೋತಾ ಇತ್ತು ಬ್ಲೂ ಬೇರೆ ಡಾರ್ಕ್ ಬ್ಲೂ ಬೇರೆ ಡಾರ್ಕ್ ಬ್ಲೂ ಕಲರ್ ಬರ್ತಾ ಇತ್ತು ಸಿದ್ಧಚಾರಣ ಗಂಧರ್ವ ವಿದ್ಯಾಧರ ಮಹೋರಗೈ ಕಿನ್ನರೈರ್ ಅಪ್ಸರೋಭಿಶ್ಚ ಕ್ರೀಡದ್ಭಿರ್ ಜುಷ್ಟಕಂಧರ ಮತ್ತೆ ಸಿದ್ಧಚಾರಣ ಗಂಧರ್ವ ವಿದ್ಯಾಧರ ಮಹೋರಗೈ ಅದು ಯಾರ್ಯಾರು ಬರ್ತಿದ್ದಾರೆ ಗೊತ್ತೇನೋ ಸಿದ್ಧರು ಚಾರಣರು ಗಂಧರ್ವರು ವಿದ್ಯಾಧರರು ಮಹಾ ಉರಗಗಳು ದೇವತೆಗಳ ಉರಗಗಳು ಅಂದರೆ ದಿವ್ಯ ನಾಗಗಳು ಕಿನ್ನರೈ ಅಪ್ಸರೋಭಿಶ್ಚ ಕಿನ್ನರರು ಅಪ್ಸರೋರು ಅಪ್ಸರೆಯರು ಕ್ರೀಡದ್ಭಿ ಜುಷ್ಟ ಕಂಧರ ಅವುಗಳ ಮೇಲಿನ ಭಾಗದಲ್ಲೆಲ್ಲ ಕಂದರ ಅಂದರೆ ಮೇಲಿನ ಭಾಗ ಕತ್ತಿನ ಭಾಗ ಅವುಗಳಿಂದ ಕ್ರೀಡದ್ಭಿ ವಿಹಾರಕ್ಕೋಸ್ಕರ ಅಲ್ಲಿ ಬರ್ತಾ ಸೇರ್ತಾ ಇದ್ರು ಯತ್ರ ಸಂಗೀತ ಸನ್ನಾದೈ ಯತ್ರ ಸಂಗೀತ ಸನ್ನಾದೈ ನದದ್ಗುಹ ಮಮರ್ಷಯ ಅಭಿಗರ್ಜಂತಿ ಹರಯ ಶ್ಲಾಘಿನ ಪರಶಂಕಯ ಯತ್ರ ಸಂಗೀತ ಸನ್ನಾದೈ ನದದ್ಗುಹ ಮಮರ್ಷಯ ಅಲ್ಲಿ ಸಂಗೀತದ ಅವರೆಲ್ಲ ಬಂದು ಹಾಡ್ತಾ ಇದ್ರಲ್ಲ ಎಲ್ಲ ಗುಹಳಿಂದ ಮರುಧ್ವನಿ ಪ್ರತಿಧ್ವನಿ ಬಂದ ಬರ್ತಾ ಇತ್ತು ಅಮರ್ಷ ಅಭಿಗರ್ಜಂತಿ ಹರಯ ಅವಾಗ ಸಿಂಹಗಳು ಏನು ಮಾಡ್ತಿದ್ವು ಅಂತ ಗರ್ಜನೆ ಮಾಡ್ತಿದ್ವು ಅಂತ ಎಲ್ಲ ಇವನ ನಮ್ಮ ಗುಹೆಗಳು ಯಾರು ಸೇರ್ಕೊಂಡ್ಬಿಟ್ಟಾರಲ್ಲ ಅಂತ ಹೇಳಿಬಿಟ್ಟು ಇವ್ರು ಮಾಡ್ತಾ ಇದ್ರು ಅವರು ಎಲ್ಲೋ ಹಾಡ್ತಿದ್ರು ಗುಹೆಗಳಿಗೆ ಬಂದು ರಿಫ್ಲೆಕ್ಟ್ ಆಗ್ತಿತ್ತು ಗುಹೆಗಳು ಸಿಂಹಗಳಿರ್ತಿತ್ತು ಸಿಂಹಗಳಿಗೆ ಏನಾಗ್ತಿತ್ತು ಯಾರೋ ಪ್ರತಿ ಸಿಂಹ ಬಂದಿದೆ ಅಂತ ಕಂಡುಬಿಟ್ಟು ಏನು ಮಾಡ್ತಿದ್ವು ಅಂತೆ ಪ್ರತಿಧ್ವನಿ ಕೊಡ್ತಾ ಇದ್ರು ಅಭಿಗರ್ಜಂತಿ ಹರಯ ಶ್ಲಾಘಿನ ಪರಶಂಕಯ ಯಾರೋ ಬೇರೆ ಸಿಂಹಗಳು ಬಂದಿರಬೇಕು ಅಂತ ಹೇಳಿಕೊಂಡು ಅವೆಲ್ಲ ಏನು ಮಾಡ್ತಾ ಇದ್ವು ಪ್ರತಿಗರ್ಜನೆ ಮಾಡ್ತಾ ಇದ್ವು ಒಳ್ಳೆ ಕಾವ್ಯ ಭಾಗವತ ಪುರಾಣ ಅತಿ ಶ್ರೇಷ್ಠವಾದ ಕಾವ್ಯವಾಗಿಯೂ ಕೂಡ ಅಷ್ಟೇ ಮಾನ್ಯ ಇದು ನಮ್ಮ ಜನ ಓದೋದಿಲ್ಲ ಇದ್ರೆ ಇವೆಲ್ಲ ಪುರಾಣಗಳು ಬಿಟ್ಟುಬಿಡ್ತಾರೆ ಕಾಳಿದಾಸರಿಗಂತ ಪುರಾಣದವ್ರ ಭಕ್ತಿಯಿಂದ ಓದ್ತಾರೆ ಇದನ್ನು ಪುರಾಣ ಅಂತ ಡಿಸ್ಕಾರ್ಡ್ ಮಾಡಿಬಿಡ್ತಾರೆ ಬಹಳ ತಪ್ಪು ನಾರಾರಣ್ಯ ಪಶು ರಾತ ಸಂಕುಲ ದ್ರೋಣ್ಯಲಂಕೃತ ಮತ್ತೆ ಹೇಳ್ತಾರೆ ಆ ವಿಚಿತ್ರ ದ್ರುಮಸುರೋದ್ಯಾನ ಕಲಕಂಠ ವಿಹಂಗಮ ಸರಿ ಸರೋಭಿರಚ್ಛೋದೈ ಪುನಿರೈರ್ಮಾಣ ಬಾಲುಕೈ ದೇವಸ್ತ್ರೀ ಮಜ್ಜನಾಮೋದ ಸೌರಭಕ್ತ ಅತ್ತ ಅನಿಲೈರ್ಯುತ ತಸ್ಯ ದ್ರೋಣ್ಯಾಂ ಭಗವತೋ ವರುಣಸ್ಯ ಮಹಾತ್ಮನಃ ಉದ್ಯಾನಂ ಮೃತುಮಾನ್ನಾಮ ಆಕ್ರೀಡಃ ಆಕ್ರೀಡಂ ಸುರಯೋಷಿತಾಂ ಸರ್ವತೋ ಅಲಂಕೃತಂ ದಿವ್ಯೈ ನಿತ್ಯಂ ಪುಷ್ಪಫಲದ್ರುಮೈ ಮಂದಾರೈಃ ಪಾರಿಜಾತೈಶ್ಚ ಪಾಟಲಾಶೋಕಚಂಪಕೈ ಚೂತೈಃ ಪ್ರಿಯಾಲೈಃ ಪನಸೈ ಆಮ್ರೈರಾಮ್ರಾತಕೈರಪಿ ಪ್ರಮುಖೈರ್ನಾರಿಕೇಲೈಶ್ಚ ಖರ್ಜೂರೈರ್ಬೀಜಪೂರಕೈ ಮಧುಕೈಸ್ಸಾಲತಾಲೈಶ್ಚ ತಮಾಲೈರಸನಾರ್ಜುನೈ ಅರಿಷ್ಠೋದುಂಬರಪ್ಲಕ್ಷೈ ವಟೈಃಕಿಂ ಶುಕಚಂದನೈ ವಿಚುಮಂದೈ ಗೋವಿದಾರೈ ಸರಳೈಸ್ಸುರದಾರುಹಿ ದ್ರಾಕ್ಷಾಯಿಕ್ಷುರಂಭಾ ಜಂಬೂಭಿರ್ಬದರ್ಯಕ್ಷಾಭಯಾಮಲೈ ಬಿಲ್ವೈ ಕಪಿತ್ಥೈ ಜಂಬೂ ಜಂಬೀರೈ ಮೃತೋ ಬಲ್ಲಾತಕಾದಿಭಿ ತಸ್ಮಿನ್ ಸರಸ್ಸು ದೊಲೇದ ಸತ್ಕಾಂಚನ ಪಂಕಜಂ ಎಷ್ಟು ವೆರೈಟೀಸ್ ಹೇಳ್ತಾರೆ ನೆಲ ಕೂಡ ಎಷ್ಟೆಷ್ಟು ಮರಗಳಿದ್ವು ಏನೇನಿದ್ವು ಏನೇನಾಗ್ತಿತ್ತು ಅಲ್ಲಿನ ಪೂರ್ವ ಕಾನರ ಚಿತ್ರವನ್ನೆಲ್ಲ ವರ್ಣನೆ ಮಾಡ್ತಾರೆ ಆ ದೃಷ್ಟಿಯ ಭಾಗವತ ಪುರಾಣದಲ್ಲಿ ಪರಿಸರ ವರ್ಣನೆ ಅಂತ ತಗೊಂಡ್ಬಿಟ್ರೆ ಎಷ್ಟೋ ಕಡೆ ಸಿಗುತ್ತಿಂತದೆಲ್ಲ ಅದನ್ನು ಕ್ರೋಢೀಕರಿಸಿಬಿಟ್ರೆ ಆಗಿನ ಕಾಲದ ಪರಿಸರ ಹೇಗಿತ್ತು ಅಂತನೋ ಅರ್ಥ ಮಾಡ್ಕೋಬೋದು. ಅದ್ರ ವಿವರಣೆ ನಾಳೆ ನೋಡೋಣ. ಅದೆಷ್ಟು ಇದೆ ಜಾಗ ಇದೆ. ಇಂಥ ಪರ್ವತದಲ್ಲಿ ಗಜೇಂದ್ರ ಇದ್ದ ಅಂತ ಹೇಳ್ತಾರೆ. ಹೇಳಿದಲ್ಲ ಕ್ಷೀರ ಸಮುದ್ರ ಅಂತ ಹೇಳಿದ್ರಿಂದ ಭರತಖಂಡ ಅಲ್ಲ, ಅದು ಕ್ಷೀರ ಸಮುದ್ರ ಅಲ್ಲ. ಅದು ಕೇಳಿಸ್ತಿಲ್ಲ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಅವ್ರು ಯಾರು ಫಾರ್ಮ್ಯಾಲಿಟಿ ಮಾಡ್ತಾರೆ, ದೊಡ್ಡವ್ರು ಮಾಡಬೇಕಾಗಿಲ್ಲ, ಇವರೆಲ್ಲ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಇವತ್ತು ಇವ್ರ ಬರಕರ ಕೋರ್ಸ್ ಮಾಡ್ಕೊಂಡೆ ಬರಬೇಕು, ಅವ್ರ ಅಡಿಷನಲ್ ಚಾರ್ಜು, ಅದು ಮೇಲಿದ್ದಾರೆ ಅಂತ ಕೊಟ್ಟಿರೋದು. ಆದ್ರಿಂದ ಅವ್ರಿಗೆ ಬೇಕಾಗಿಲ್ಲ, ಇವರು ಮಾತ್ರ ಮಾಡಲೇಬೇಕು. ಕೆಳಗಿನವ್ರು ಓಂ ನಾರಾಯಣ ಮೇಖಲ ಪೂರ್ಣ ಗುಣಾರಣ ಮುಚ್ಚ ಸುಜಾವಿತ ಶ್ರೀಮತಿ ಜನಸ್ತೋ.